ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯ ಅಧ್ಯಯನ ಮಾಡಿಕೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರು ಕೊಡ್ತಾ ತಗೊಳ್ಳುವಾಗನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಕಳೆದ ಒಂದು ವಾರಗಳಲ್ಲಿ ನಾವು ಏನಪ್ಪ ನೋಡಿದೆ ಅಂತಂದರೆ ಆತ್ಮ ಬಗ್ಗೆ ನಾವೇನು ಮಾಡಿದ್ವಿ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನು ನೋಡಿದ್ರಿ. ಸತ್ಯವೇದದಲ್ಲಿ ಯಾವ ರೀತಿ ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ನೋಡಿದ್ರಿ. ತೆನಗೆ ಸತ್ಯದ ಮೇಲೆ ಏನಪ್ಪ ಇದೆ ಮನುಷ್ಯನಿಗೆ ಗತಿ ಅಂತಂದರೆ ಅದು ಕೂಡ ಸತ್ಯವೇದದಲ್ಲಿ ನೋಡಿದ್ರೆ ಸತ್ಯದ ಮೇಲೆ ಮನುಷ್ಯನಿಗೆ ಏನೂ ಇಲ್ಲ ಪಾಲು ಈ ಭೂಲೋಕದಲ್ಲಿ ಅಂತ ನೋಡಿದ್ರೆ. ಸೊ ಅವ್ನು ತಿರ್ಗಾ ಪುನರುತ್ಥಾನದಲ್ಲಿ ಕ್ರಿಸ್ತನ ಎಡಂಬಡಿಕೆಯಲ್ಲಿ ಬರುವ ತನಕ ಅವ್ನು ಏನೂ ಇಲ್ಲ ಅಂತಂದ್ಬಿಟ್ಟು ಅವ್ನು ನೋಡಿದ್ರೆ ಅದರ ಸೊ ಪುನರುತ್ಥಾನದಲ್ಲೇ ಎಲ್ಲ ಮನುಷ್ಯನಿಗೆ ಏನಂತಾರೆ ಎದ್ದು ಬರೋದು, ಅವಾಗೆ ಅವ್ರಿಗೆಲ್ಲ ಏನು ಮಾಡ್ತಾರೆ ಅನೇಕ ವಿಚಾರಗಳು ನಡೀತಾ ಅಂತ ನೋಡಿದ್ರೆ. ಹಾಗಿರ್ಬೇಕಾದ್ರೆ ನಾವು ನಮ್ಮ ಮನಸ್ಸಲ್ಲಿ ಇದ್ದಂಥ ಒಂದು ಗೊಂದಲ, ಹಂಗ ನರಕ ಅಂದ್ರೆ ಏನಪ್ಪ ಅಂತ ನೋಡಿದ್ರೆ ಎಲ್ಲರೂ ನರಕ ವೇದನೆ ಸ್ಥಳ ಅಂತ ಒಂದೆಲ್ಲ ಭಾವನೆ ಇತ್ತು. ಅದೇ ಸತ್ಯವೇದರ ಬಗ್ಗೆ ನೋಡಿದ್ರೆ ನರಕ ಮುಟ್ಟು ಒಂದು ವೇದನೆ ಸ್ಥಳ ಅಲ್ಲ ರೀ. ಅದರ ಸೊ ನೋಡ್ಬೇಕಾದ್ರೆ ಅಲ್ಲಿ ಬಂದಿರೋಂಥ ಹೇಡೀಸ್, ಶಿಯೋಲ್, ಗೆಹೆನಾ ಮತ್ತು ಟಾಟರೋ ಅಂತ ಹೀಬ್ರೂ ಮತ್ತು ಗ್ರೀಕ್ ವರ್ಡ್ಗಳಿಗೆ ಸತ್ಯವೇದ ಅಂತ ಅರ್ಥ ಏನಪ್ಪ ಅಂದರೆ ಒಂದು ಸಮಾಧಿ, ಒಂದು ಎಂದರೆ ಒಂದು ಡೆಡ್ ಕಂಡೀಷನ್ ಅಷ್ಟೇ ಅಂತ ನಾವು ಏನು ಮಾಡಿದ್ರೆ ಅನೇಕ ವಿಚಾರಣೆ ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ನೋಡಿದರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಒಂದು ಏನ್ರಿ ಒಂದು ಎಂತ ಸ್ಮಶಾನವೇ ಒಂದು ನರಕ ಸತ್ಯವೇದದಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಅದರ. ಸೊ ಅದ್ರ ಬಗ್ಗೆ ನಾವು ಬಹು ಡೀಟೇಲ್ ಆಗಿ ನೋಡಿದ್ರಿ, ಖಂಡಿತವಾಗೂ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂತ ತಿಳ್ಕೊತೀನಿ. ಹಾಗಿದ್ದು ಕೂಡ ಡೌಟ್ ಇತ್ತು ಅಂದರೆ ಈ ಕ್ಲಾಸ್ ಅಂತ್ಯದಲ್ಲಿ ದಯವಿಟ್ಟು ನೀವೆಲ್ಲ ಕೇಳಿ ನಿಮಗೆ ವಾಕ್ಯದ ಮುಖಾಂತರ ನಾವು ಉತ್ತರಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ, ಹಾಗಿರ್ಬೇಕಾದ್ರೆ ನೆಕ್ಸ್ಟ್ ಹಂಗಾದ್ರೆ ಅಂದರೆ ಮನುಷ್ಯನಿಗೆ ಏನು ಬಂದ ನ್ಯಾಯ ತೀರ್ಪೇ ಇಲ್ವಾ, ಹಾಗೆ ಕೆಟ್ಟದ್ದು ಮಾಡಿಕೆ ಏನು ದಂಡನೆ ಇಲ್ವಾ ಅಂತಂದ್ಬಿಟ್ಟು ಏನ್ರಿ ಒಂದು ಪ್ರಶ್ನೆ ಬರ್ತಾರೆ ಅದರ. ಅದಕ್ಕೆ ನಾವೇನು ಮಾಡೋಣ, ನ್ಯಾಯ ತೀರ್ಪು ಇದೆ ಇಲ್ಲ ಅಂತಿಲ್ಲ ಸತ್ಯವೇದ್ಯ, ಮತ್ತು ನ್ಯಾಯ ತೀರ್ಪನ್ನು ಏನು ಅಂತ ನಾವೇನು ಮಾಡೋಣ ಸತ್ಯವೇದ ಮುಖಾಂತರ ನೋಡ್ಕೊಳಕ್ಕೆ ಏನು ಮಾಡೋಣ ಇವತ್ತು ಪ್ರಯತ್ನ ಮಾಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನ್ಯಾಯ ತೀರ್ಪು, ದ ಡೇ ಆಫ್ ಜಡ್ಜ್ಮೆಂಟ್ ಅದರ. ಸೊ ಜಡ್ಜ್ಮೆಂಟ್ ಡೇ ಅಂತ ನಾವೇನಪ್ಪ ಮಾಡ್ತೀರಿ ಸತ್ಯವೇದದಲ್ಲಿ ಏನು ಮಾಡ್ತೀವಿ ನಾವು ನೋಡ್ತೀರಿ ಅದರ. ಸೊ ಯೇಸು ಕ್ರಿಸ್ತು ನ್ಯಾಯ ತೀರ್ಪು ಯಾವಾಗಪ್ಪ ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಏನು ಮಾಡ್ತಾರೆ ಅವರು ಕುದುರೆ ಮೇಲೆ ಬರ್ತಾರೆ, ಮೇಘದ ಮೇಲೆ ಬರ್ತಾರೆ ಅದರ. ಎಲ್ಲ ಜನಗಳು ಅವ್ರನ್ನ ನೋಡಿ ಏನು ಮಾಡ್ತಾರೆ, ಗೊಳೋ ಅಂತ ಏನು ಮಾಡ್ತಾರೆ, ಅಳ್ತಾರೆ, ಎದೆ ಒಡ್ಕೊಂತಾರೆ, ಇವು ಕರ್ತನ ಏನು ಮಾಡ್ತಾ ಇದ್ದಾನೆ ನ್ಯಾಯ ತೀರ್ಪು ಮಾಡೋಕ್ಕೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಆವಾಗ ಏನಂತಾರೆ ಸಮಾಧಿಗಳೆಲ್ಲ ತೆರೆಯಲ್ಪಡ್ತವೆ, ಸತ್ತೋಗಿರೋರೆಲ್ಲ ಏನು ಮಾಡ್ತಾರೆ ಎಲ್ಲರೂ ಜೀವಂತವಾಗಿ ಎದ್ದು ಬರ್ತಾರೆ. ಸೊ ಎಲ್ಲ ಸಮಾಧಿಗಳು ತೆರೆದು ಸಮಾಧಿಯಲ್ಲಿ ಯಾರೆಲ್ಲ ಎಂದರೆ ಉಣಲ್ಪಟ್ಟಿದ್ರೋ, ಯಾರೆಲ್ಲ ಅಂತಾರೆ ಮರಣ ಹೊಂದಿದ್ರೋ, ಎಲ್ಲರೂ ಶವಗಳು ಏನಾಗ್ತಾರೆ ವಾಪಸ್ಸು ಜೀವಂತವಾಗಿ ಎದ್ದು ಬರ್ತಾರೆ. ಸೊ ಎಲ್ಲ ಎದ್ಬಂತ ಜೀವಂತವಾಗಿ ಎದ್ಬಂತ ಎಲ್ಲ ಒಂದು ಏನ್ರಿ ಒಂದು ವ್ಯಕ್ತಿಗಳಿಗೆ ಏನ್ರಿ ಆ ಒಂದು ಸಮಾಧಿ ಬಂದಂಥ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತ ಏನು ಮಾಡ್ತಾರೆ ನ್ಯಾಯ ತೀರ್ಪು ಮಾಡ್ತಾರೆ. ಸೊ ನ್ಯಾಯ ತೀರ್ಪು ಹೇಗಪ್ಪ ಮಾಡ್ತಾರೆ ಅಂದರೆ ಎಲ್ಲಾರ್ದು ಏನು ಮಾಡ್ತಾರೆ ಯೇಸು ಕ್ರಿಸ್ತು ಅಲ್ಲಿ ಕ್ಯೂನಲ್ಲಿ ನಿಲ್ಲಿಸ್ತಾರೆ ಅಲ್ವರ, ಅವರವರು ಕೆಲಸಗಳ ತಕ್ಕಂತೆ ಪುಸ್ತಕದಲ್ಲಿ ತೆಗೆದು ಏನು ಮಾಡ್ತಾರೆ ಅವರಿಗೆ ತೀರ್ಪನ್ನ ಮಾಡ್ತಾರೆ. ಸೊ ಅವರ ಕ್ರಿಯೆಗಳಿಗೆ ತಕ್ಕಂತೆ ಅವ್ರಿಗೆ ಏನು ಮಾಡ್ತಾರೆ ಜಜ್ಮೆಂಟ್ ಕೊಡ್ತಾರೆ. ಯೇಸು ಕ್ರಿಸ್ತು ಎಂದರೆ ನೀತಿಯ ಸಿಂಹಾಸನ, ಬಿಳಿಯ ಸಿಂಹಾಸನ ಮೇಲೆ ಏನು ಮಾಡ್ತಾರೆ ಕೂತ್ಕೊಂಡಿರ್ತಾರೆ. ಅವಾಗ ಪುಸ್ತಕಗಳನ್ನ ತೆರೀತಾರೆ, ಪುಸ್ತಕಗಳ ಪ್ರಕಾರ ಏನು ಮಾಡ್ತಾರೆ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಒಳ್ಳೆ ಕೆಲಸಗಳನ್ನ ಮಾಡಿದರೆ ಏನ್ರಿ ಅವ್ರಿಗೆ ಸ್ವರ್ಗ, ಅದೇ ಕೆಟ್ಟ ಕೆಲಸಗಳು ಮಾಡಿದರೆ ಎಲ್ಲಿಗೆ ಹೋಗ್ತಾರೆ, ಸೀದಾ ಅವರು ನರಕಕ್ಕೆ ಹೋಗ್ತಾರೆ ಅಂತಂದ್ಬಿಟ್ಟು ಏನ್ರಿ ಒಂದು ನ್ಯಾಯ ತೀರ್ಪು ಬಗ್ಗೆ ಇರೋಂಥ ಒಂದು ಆಲೋಚನೆ ಅಲ್ವರ. ಯಾಕಂದರೆ ಕೆಲವೊಂದು ವಾಕ್ಯಗಳು ಏನ್ರಿ ಒಂದು ತಪ್ಪಾದ ರೀತಿಯಲ್ಲಿ ಅಭಿಪ್ರಾಯ ಮಾಡ್ಕೊಂಡಾಗ ಈ ಥರ ಏನಾಗ್ತದೆ ಆಲೋಚನೆ ಬರ್ತದೆ. ಸರಿ ಇರಲಿ, ತೊಂದರೆ ಇಲ್ಲ, ನಾವೇನು ಮಾಡೋಣ ಇದನ್ನೆಲ್ಲನೂ ವಾಕ್ಯಗಳನ್ನ ಇವತ್ತೇನು ಮಾಡೋಣ ಕ್ಲೀನಾಗಿ ನಾವು ನೋಡೋಣ ಅದರ. ಸದ್ಯಕ್ಕೆ ಆ ಒಂದು ಕ್ಯೂನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪಾಪ ಮಾಡಿದ್ದಾರೆ, ಯೇಸು ಕ್ರಿಸ್ತು ಪುಸ್ತಕದಲ್ಲಿ ತೆಗೆದುಬಿಟ್ಟು ಎಲ್ಲ ನೋಡ್ತಾರೆ, ಓ ನೀನು ಇಂತಿಂಥ ಕೆಲಸಗಳು ಮಾಡಿದ್ಯಾ, ಆಹಾ ಹಂಗಾರೆ ನಿನಗೆ ಏನ್ರಿ ಒಂದು ದಂಡನೆ ಕೊಡ್ತೀವಿ ಅಂತ ಅವ್ನೇನು ಮಾಡ್ತಾರೆ ನರಕಕ್ಕೆ ಹಾಕ್ತಾರೆ ಅಂತ. ಇವನು ನನ್ನ ಕಳೆದ ನೋಡ್ಬಿಟ್ರಿ ನರಕ ಅಂತಂದ್ಬಿಟ್ಟೆ ಇಲ್ಲ ಅಂತಂದ್ಮೇಲೆ ಇನ್ನು ನ್ಯಾಯ ತೀರ್ಪು ಎಲ್ಲಿಗೆ ಹಾಕ್ತಾರೆ ಹಂಗಾರೆ ಅಲ್ವರ. ಇದ್ರ ಬಗ್ಗೆ ನಾವು ಏನು ಮಾಡೋಣ ಇವತ್ತು ಕೂತ್ಕೊಂಡು ನಾವೇನು ಮಾಡೋಣ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಧ್ಯಾನ ಮಾಡೋಣ ಅಲ್ವರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಇವತ್ತು ನೋಡ್ಬೇಕಾದ್ರೆ ಏನ್ರಿ ಇವಾಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಏನು ಮಾಡ್ತಾರೆ ಈ ಥರ ಒಂದು ನ್ಯಾಯ ತೀರ್ಪು ಮಾಡ್ತಾರೆ ಅಂದ್ಬಿಟ್ಟು ಕರೆಕ್ಟಾ ಏನ್ರಿ ಒಂದು ಅಭಿಪ್ರಾಯ ಏನಾಗಿದೆ ಇದೆ ಅದರ. ಆದರೆ ಇನ್ನೊಂದು ವಿಚಾರ ಕೂಡ ಏನಾಗಿದೆ ಇದೆ ಅದರ. ಏನಪ್ಪ ಅಂದರೆ ಮನುಷ್ಯ ಸತ್ತಿದ ತಕ್ಷಣವೇ ಅವನಿಗೇನಾಗ್ಬಿಡ್ತಾರೆ ನ್ಯಾಯ ತೀರ್ಪು ಆಗ್ಬಿಡ್ತಾರೆ ಅಲ್ವರ. ಮನುಷ್ಯ ಸತ್ತಿದ ತಕ್ಷಣ ಏನಾಗ್ಬಿಡ್ತಾನೆ ಅವನಿಗೆ, ಅವನ ಆತ್ಮ ಎಲ್ಲಿ ಕೊಡ್ತಾನೆ, ಅವನ ಆತ್ಮ ಒಂದು ಬಿಟ್ಟೋಗ್ಬಿಡ್ತಾರೆ, ಬಿಟ್ಟೋಗಿದ ತಕ್ಷಣ ಏನಂತಾರೆ ಅವನಿಗೆ ಕರ್ತನ ಸನ್ನಿಧಾನಕ್ಕೆ ಹೋಗ್ತದೆ, ಅವಾಗ ಏನಾಗ್ಬಿಡ್ತಾರೆ ಅವನಿಗೆ ನ್ಯಾಯ ತೀರ್ಪು ಆಗ್ಬಿಡ್ತಾರೆ ಅಲ್ವರ. ಸೊ ಅವನಿಗೆ ಏನ್ರಿ ಸತಿ ತಕ್ಷಣ ಕೃತ್ಯಗಳು ತಕ್ಕಂತೆ ಅವನಿಗೆಲ್ಲ ಅಲ್ಲೇ ಸಿಕ್ಬಿಡ್ತದೆ ಅಲ್ವರ. ಸರಿ ಹಂಗಾರೆ ಫಸ್ಟ್ ನಾವೇನು ಮಾಡಬೇಕು ಈ ಎರಡರಲ್ಲಿ ಯಾವ್ದು ಸರಿ ಅಂತ ಏನು ಮಾಡ್ತಾವೆ ಥಿಂಕ್ ಮಾಡಬೇಕು. ಮನುಷ್ಯ ಸತ್ತಿದ ತಕ್ಷಣ ನ್ಯಾಯ ತೀರ್ಪು ಆಗ್ತದ ಅಥವಾ ಕ್ರಿಸ್ತನ ಎರಡನೇ ಬರೀಕೆಯಲ್ಲಿ ನ್ಯಾಯ ತೀರ್ಪು ಆಗ್ತಾರ, ಇದು ಎರಡರಲ್ಲಿ ಯಾವುದೋ ಒಂದಿರಬೇಕು ಅಲ್ವರ, ಖಂಡಿತವಾಗೂ ಏನ್ರಿ ಎರಡೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವರ, ಯಾವುದೋ ಒಂದಿರಬೇಕು ತಾನೆ, ಎರಡು ಇರೋಕ್ಕೆ ಹೆಂಗೆ ಸಾಧ್ಯ ಅಂದ್ರೆ, ಐದರ್ ಇವಾಗ ಸತಿ ತಕ್ಷಣ ಆಗಬೇಕು, ಇಲ್ಲ ಅಂತಂದೇನು ರೀ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಏನಾಗಬೇಕು ಆಗಬೇಕು, ಇದು ಯಾವ್ದು ಸರಿ ಅದರ ಏನು ಹೇಳ್ತಾರೆ ಬ್ರದರ್ ಎರಡು ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಒಂದು
ಕ್ರಿಸ್ತನ
ವಾಕ್ಯ
ಎರಡನೇ
ಏನಾಗಿದೆ
ಆಯಿತು.
ಇದೆ, ಆ ವಾಕ್ಯ ನಾವೇನು ಮಾಡೋಣ ಓದೋಣ. ಯಾವ್ದಪ್ಪ ಅಂತಂದರೆ ಏನ್ರಿ ಇಬ್ರಿಯ ಬರೆದಂಥ ಪತ್ರಿಕೆ 9:27 Hebrews 9:27 ದಯವಿಟ್ಟು ಓದಿ ಯಾರಾದರೂ.
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು
ಓಕೆ
ತನ್ನನ್ನು
ಥ್ಯಾಂಕ್ ಯು ಸರ್. ಬರೀ ಒಂದೊಂದೇ ವಾಕ್ಯ ಓದ್ಕೊಂಡು ಹೋಗೋಣ ಸರ್, ಬರೀ 27ನೇ ವಾಕ್ಯ ಮೊದಲು ಧ್ಯಾನ ಮಾಡೋಣ, ಅವ್ನು ಮುಂದಕ್ಕೆ ಓದೋಣ. ಓಕೆ ಡ್ರಾ ಸರ್, ಹೇಳ್ತಾನೆ ಅಂದರೆ 27ನೇ ವಾಕ್ಯದಲ್ಲಿ ಒಂದೇ ಸತಿ ಸಾಯುವುದು ಅನಂತರ ನ್ಯಾಯ ತೀರ್ಪು. ಬ್ರದರ್ ನೋಡಿ ಎಷ್ಟು ಸ್ಪಷ್ಟವಾಗಿದೆ, ಮನುಷ್ಯ ಸತಿ ತಕ್ಷಣ ಒಂದೇ ಸತಿ ಸಾಯ್ತಾನೆ ಅಂತ, ಸತ್ತೋಗಿದ ತಕ್ಷಣ ಏನಂತ ಅವ್ನು ನ್ಯಾಯ ತೀರ್ಪು. ಬ್ರದರ್ ಬ್ರದರ್ ತುಂಬ ಕರೆಕ್ಟ್ ಆಗಿದೆಯಲ್ಲ, ಮತ್ತೆ ಹೆಂಗೆ ಹೇಳ್ತಿರ್ಬೋದು ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಸತ್ತೋಗಿದ ತಕ್ಷಣ ನ್ಯಾಯ ತೀರ್ಪು ಅಂತ ಈ ವಾಕ್ಯದ ಮೇಲೆ ಹೇಳ್ತಾರಪ್ಪ. ಸರಿ ಆಯಿತು, ಇವಾಗ ನಾವೇನು ಮಾಡೋಣ, ಇದು ವಾಕ್ಯ ಸರಿನೋ ಅಥವಾ ಇದು ವಾಕ್ಯದ ಅರ್ಥ ನಾವು ಹೇಳೋದನ್ನ ಸರಿನಾ ಅಂತಂದ್ಬಿಟ್ಟು ನಾವು ಪರೀಕ್ಷೆ ಮಾಡ್ಬೇಕು. ಹೆಂಗೆ ಪರೀಕ್ಷೆ ಮಾಡೋದು, ನಿಮ್ಗೆ ಎಷ್ಟೋ ಸತಿ ಹೇಳ್ಕೊಟ್ಟಿನಿ, ನಾವು ಏನೇ ನೋಡಿದ್ರು ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿರಬೇಕು, ಸತ್ಯವೇದದಲ್ಲಿರಬೇಕು. ನಮ್ಗೆ ಸತ್ಯವೇದನೇ ಸತ್ಯವೇದಿಕೆ ಡಿಕ್ಷನರಿ. ಹಂಗಾದ್ರೆ ಸತ್ಯದ ತಕ್ಷಣನೇ ಮನುಷ್ಯಗೆ ನ್ಯಾಯ ತೀರ್ಪು ಆಗ್ತಾರೆ ಅಂತಂದರೆ, ಇದುವರೆಗೂ ಸತ್ತೋಗಿರೋ ಮನುಷ್ಯರು ಎಲ್ಲರಿಗೂ ಏನಾಗಿರ್ಬೇಕು, ನ್ಯಾಯ ತೀರ್ಪು ಆಗಿರ್ಬೇಕಲ್ವಾ, ಕರೆಕ್ಟ್ ಅಲ್ವಾ? ಯಾಕಂದರೆ ನ್ಯಾಯಾಧಿಪತಿ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತು ಖಂಡಿತವಾಗೂ ಸತ್ತೋರಿಗೆ ಎಲ್ಲರಿಗೂ ಏನು ಮಾಡಬೇಕು, ತೀರ್ಪು ಮಾಡಿರಬೇಕು. ಮಾಡಿದಾರಾ ಅಂತ ಪ್ರಶ್ನೆ ಹಾಕಿ ಉತ್ತರ ನೋಡೋಣ. ನೋಡಿ ಇದನ್ನು ಏನು ಹೇಳ್ತಾರೆ ಯೇಸು ಕ್ರಿಸ್ತನೇ ಹೇಳ್ತಾರೆ ನೋಡೋಣ. ಮತ್ತಾಯ 11:24 ರೀ ದಯವಿಟ್ಟು, ಮತ್ತಾಯ 11:24.
ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು.
ನೋಡ್ರ ಏನಪ್ಪ, ನ್ಯಾಯ ವಿಚಾರಣೆಯ ದಿನದಲ್ಲಿ ಸೋದೋಮೆನ್ ಗೊಂಬ್ರ ಏನ್ರಿ ಅವ್ರಿಗೆ ಎಷ್ಟೋ ಬೆಟರ್ ಆಗಿರ್ತಾರೆ ಅಂತ ಹೇಳ್ತಾರೆ. ನಾನು ನಿಮ್ಮ ಗತಿಗಿಂತಲೂ ಅವ್ರ ಗತಿ ಏನಾಗಿರ್ತಾರೆ, ಎಷ್ಟೋ ಉತ್ತಮ ಆಗಿರ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಸೋದೋಮೆನ್ ಗೊಂಬ್ರಾಗೆ ಏನಾಗಿಲ್ಲ, ನ್ಯಾಯ ತೀರ್ಪು ಆಗಿಲ್ಲ ಅಂತಂದ್ಬಿಟ್ಟು ಕರ್ತನ ಏನು ಮಾಡ್ತಾ ಇದ್ದಾರೆ, ಹೇಳ್ತಾರೆ ನ್ಯಾಯ ತೀರ್ಪಿನ ದಿನ ಒಂದು ಇದೆಯಪ್ಪ. ಆ ದಿನದಲ್ಲಿ ನಿಮ್ಮ ಜೊತೆಗೆ ಸೋದೋಮೆನ್ ಗೊಂಬ್ರ ಜನಗಳಿಗೂ ಕೂಡ ಏನು ಮಾಡ್ತೀನಿ, ನ್ಯಾಯ ತೀರ್ಪನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಸೋದೋಮೆನ್ ಗೊಂಬ್ರ ಹೇಳ್ರಿ, ಯೇಸು ಕ್ರಿಸ್ತು ಬರೋದಕ್ಕಿಂತ 2000 ವರ್ಷದ ಮುಂಚೆ ನಾಶನ ಆಗಿರೋಂಥ ಸೋದೋಮೆನ್ ಗೊಂಬ್ರ ಒಂದು ಪಾಪಿಗಳಿಗೆ ನ್ಯಾಯ ತೀರ್ಪು ಆಗಿಲ್ಲ ಅಂದರೆ ಸತ್ತೋಗಿದ ತಕ್ಷಣ ಹೆಂಗೆ ನ್ಯಾಯ ತೀರ್ಪು ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ? ನಮ್ಮ ಪ್ರಭುನೇ ಹೇಳ್ತಾ ಇದ್ದಾರೆ, ನಮ್ಮ ಕರ್ತನೇ ಹೇಳ್ತಾ ಇದ್ದಾರೆ ಅಲ್ವರ. ಅದು ಮಾತ್ರ ನೋಡಿ ಇದ್ರಿ, ಇವಾಗ ಸತ್ತು ಹೋಗಿ 3 ದಿನದ ನಂತರ ಯೇಸು ಕ್ರಿಸ್ತು ಲಾಜರಸ್ ನೇಮ್ ಮಾಡೋದು ಎಬ್ಬಿಸಿದ್ರು, ಕರೆಕ್ಟಾ? ಲಾಜರಸ್ ಹೊರಗೆ ಬಂತಂದ್ರೆ ಲಾಜರಸ್ ಹೊರಗೆ ಬಂದರು. ಅವಾಗ ಲಾಜರಸ್ ಬಂದ್ಬಿಟ್ಟು ನ್ಯಾಯ ತೀರ್ಪು ಬಗ್ಗೆ ಕತೆ ಹೇಳಿದ್ರ, ಅಯ್ಯೋ ನಾನು ಓದೆ ಯೇಸು ಕ್ರಿಸ್ತು ಪರ್ಲೋಕದಲ್ಲಿ ಕೂಡ ಕೂತಿದ್ರು, ಅವರು ನನಗೆ ತೀರ್ಪು ಮಾಡಿದ್ರು ಅಂತ ಯೇಸು ಕ್ರಿಸ್ತು ಬಗ್ಗೆ ಏನಾರ ಲಾಜರಸ್ ಸಾಕ್ಷಿ ಕೊಟ್ಟಿದ್ದಾನ? ಇಲ್ವಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಮತ್ತೆ ಈ ಅಲ್ಲಿ ಇಬ್ರಿಯರ ಪುಸ್ತಕದಲ್ಲಿ ಒಂದೇ ಸತಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಅಂತ ಮತ್ತೆ ಯಾಕೆ ಕೇಳಿದ್ರು? ಇಲ್ಲಿ ನ್ಯಾಯಾಧಿಪತಿನೇ ಹೇಳ್ತಾ ಇದ್ದಾರೆ ಇಲ್ಲಪ್ಪ ತೀರ್ಪು ಇಮ್ಮಿಡಿಯೇಟ್ ಆಗಿ ಆಗೋದಿಲ್ಲ ಅಂತ ಅವರೇ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಯಾಕೆ ಕೇಳಿದ್ರು? ಹಾಗಾದ್ರೆ ಏನಿರಬೇಕು ಅಂದರೆ ಇಬ್ರಿಯರ 9ನೇ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದು ಏನೋ ಏನಾಗಿರ್ಬೇಕು, ಏನೋ ಮಿಸ್ಟೇಕು ಇರಬೇಕು. ನಮ್ಮ ಕರ್ತನ ಖಂಡಿತವಾಗ ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ತ್ಯಾರ್ ಪೀರ್ಪು ಆಗಿಲ್ಲ ಅಂದರೆ ಆಗಿಲ್ಲ ಅಂತಲೇ ಅರ್ಥ ಸತ್ತವ್ರಿಗೆ. ಮತ್ತು ಹಂಗಾರೆ ಇಬ್ರಿಯಲ್ಲಿ ಯಾಕೆ ಹೇಳ್ತಾರೆ? ಅಂದ್ರೆ ಅರ್ಥ ಏನು? ಕರ್ತನಲ್ಲಿ ಪ್ರೀತಿ ಅಂತ ಸೊರಗಲೇ ಇಬ್ರಿಯರ 9ನೇ ಅಧ್ಯಾಯ ನೀವು ನೋಡಬೇಕಾದ್ರೆ ಅಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ನಾವೇನು ಮಾಡಬೇಕು, ಓದ್ಬೇಕು. ನಾವು ಔಟ್ ಆಫ್ ಇದ್ದ ಬೈಬಲ್ ಹೆಂಗೆ ನೋಡಿದಿರಿ, ಒಂದು ವಾಕ್ಯ ನಾವು ಓದೋಕ್ಕಿಂತ ಮುಂಚೆ ವಾಕ್ಯದ ಮೇಲೆ ಏನು ಹೇಳ್ತಾರೆ, ವಾಕ್ಯ ಕೇಳಿ ಏನು ಹೇಳ್ತಾರೆ ನಾವು ಅರ್ಥ ಮಾಡ್ಕೊಬೇಕು ಅದರ. ಸೊ ಹಂಗಾದ್ರೆ ನಾವೇನು ಮಾಡೋಣ, 24ನೇ ವಾಕ್ಯದಿಂದ ಓದೋಣ. ಅಲ್ಲಿ ಇಬ್ರಿಯರ 9ನೇ ಅಧ್ಯಾಯದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ಮನುಷ್ಯನ ಬಗ್ಗೆ ಹೇಳ್ತಾ ಇದ್ದಾರೆ ಅಥವಾ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಓದೋಣ. ನೋಡಿ ದಯವಿಟ್ಟು 9ನೇ ಅಧ್ಯಾಯ ಇಬ್ರಿಯರಿಗೆ 24ನೇ ವಾಕ್ಯದಿಂದ ದಯವಿಟ್ಟು ಒಂದೊಂದೇ ವಾಕ್ಯ ಓದ್ಕೊಂಬನಿ.
ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು.
ನೋಡ್ರ ಇವಾಗ ಯೇಸು ಕ್ರಿಸ್ತು ಒಂದು ಆಲಯದಲ್ಲಿ ಪ್ರವೇಶ ಮಾಡೋದ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಯಾವ್ದಾರ ನೋಡಿ, ಇವಾಗ ಯಾಜಕ ವರ್ಷಕ್ಕೊಂದು ಸತಿ ಏನು ಮಾಡ್ತದೆ, ಆಲಯಕ್ಕೆ ಹೋಗ್ತಾ ಇದ್ದ, ಮಹಾಪುರುಷೊಳಕ್ಕೆ ಹೋಗ್ತಾ ಇದ್ದ. ಯಾವ್ದಾರ ಅಲ್ಲಿ ರಕ್ತನ ಚಿಮ್ಮಿಸ್ತಾ ಇದ್ದ, ಯಾರ ಪಾಪ ನಿವಾರಣೆ ಮಾಡ್ಬಿಟ್ಟು ಬಂದ್ಬಿಟ್ಟು ಇಸ್ರೇಲ್ ಜನಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದ ಅಲ್ವರ. ವರ್ಷಕ್ಕೊಂದು ಸತಿ ಪದೇ ಪದೇ ಏನ್ ಮಾಡ್ತಾ ಇದ್ರು. ಈ ತರ ಯೇಸು ಕ್ರಿಸ್ತು ಮನುಷ್ಯ ಕೈಯಲ್ಲಿ ಕಟ್ಟಿರಂತ ಆಲಯಕ್ಕೆ ಹೋಗಿಲ್ವಂತೆ, ಪರಲೋಕಕ್ಕೆ ಹೋಗ್ಬಿಟ್ರಿ ಅಂತ ಯೇಸು ಕ್ರಿಸ್ತು ರೀ. ಅಲ್ಲ, ಎಷ್ಟು ಸತಿ ಹೋದ್ರು ಇಲ್ಲಿ? ಯಾಜಕ ಮಹಾಯಾಜಕ ವರ್ಷಕ್ಕೆ ಒಂದ್ ಸತಿ ಹೋಗ್ತಾ ಇದ್ರು, ಅಲ್ಲಿ ಯೇಸು ಕ್ರಿಸ್ತು ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತೆ. ಕರೆಕ್ಟಾ? ಆಮೇಲೆ ನೋಡಿ ಮುಂದಕ್ಕೆ ಹೋದ್ ಇಷ್ಟ. ನೆಕ್ಸ್ಟ್ ಏನಂತಾರೆ?
ಇದಲ್ಲದೆ ಮಹಾಯಾಜಕನು ವರ್ಷ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ.
ಇಲ್ಲ, ಈ ತರ ದಿನ ಹೋಗ್ಲಿಲ್ವಂತೆ, ವರ್ಷ ವರ್ಷ ಹೋಗ್ಲಿಲ್ವಂತೆ, ಇದನ್ನ ಯೇಸು ಕ್ರಿಸ್ತು ಒಂದೇ ಸತಿ ಮಾಡ್ಬಿಟ್ರಂತೆ. ಓದಿ ಇಷ್ಟಾರ್. ಹಾ,
ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು.
ನೋಡ್ರ,
ಆದರೆ
ಆ ತರ ಏನೋ ಮಾಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತು ಲೋಕಾದಿಂದ ಎಷ್ಟೋ ಸತಿ ಏನ್ ಮಾಡ್ಬೇಕಾಯ್ತು? ಬಾಧೆ ಪಟ್ಟಿ
ಬಾಧೆ
ಸಾಯಿಸ್ಬೇಕು ಅಲ್ವರ? ಯಾಕಂದ್ರೆ ಯಾಜಕ ಪ್ರತಿ ವರ್ಷ ಹೋಗೋಣ, ಯೇಸು ಕ್ರಿಸ್ತು ಪ್ರತಿ ವರ್ಷ ಪ್ರತಿನಿತ್ಯ ಸಾಯಕ್ ಸಾಧ್ಯನ? ಇಲ್ಲ ರೀ, ಅವ್ರ ಬಲಿ ಎಷ್ಟು ಪವರ್ಫುಲ್ ಅಂದ್ರೆ ಒಂದ್ ಸತಿ ಕೊಟ್ರೆ ಮುಗೀತ್ರಿ, ಶಾಶ್ವತವಾಗಿರಂತ ಅವ್ರ ಬಲಿ ರೀ. ಹುಟ್ಟದಿರಂತ ಜನರೇಷನ್ಗೂ ಬಲಿ ಏನಾಗ್ಬಿಡ್ತಾವ ಅಲ್ವರ? ಸ್ಯಾಟಿಸ್ಫೈ ಆಗ್ಬಿಡ್ತೀರಿ. ಇದು ತಿರ್ಗಾ ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ವರ? ಸರಿ, ಇಲ್ಲಿ ಯಾಕೆ ಇಲ್ಲಿ ಮಹಾಜಕ ಮಹಾಪುರುಷ ಸ್ಥಳಕ್ಕೆ ಹೋಗೋದ್ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ, ನೋಡಿ ಅಲ್ಲಿ ನೀವು ಫೋಟೋಲಿ ನೋಡ್ಬೋದು, ಹಳೆ ಕಾಲದಲ್ಲಿ ಮಹಾಜಕ ಇಲ್ಲಿ ಹೋಗ್ಬೇಕು ಅಂತಂದ್ರೆ ವರ್ಷಕ್ಕೊಂದೇ ಸತಿ ಹೋಗ್ಬೇಕು, ರಕ್ತ ತಗೊಂಡು ಹೋಗ್ಬೇಕು. ಹಂಗೆ ಹೋಗಂಗಿಲ್ಲ, ಒಳಗಡೆ ಹೋದ್ರೆ ಒಂದೇ ಒಂದು ಕೆಟ್ಟ ಆಲೋಚನೆ ಏನ್ ಮಾಡಂಗಿಲ್ಲ, ಪ್ರೋತ್ಸಾಹ ಪಡಿಸಂಗಿಲ್ಲ ರೀ. ಒಂದೇ ಒಂದು ಕೆಟ್ಟ ಆಲೋಚನೆ ಅವ್ನು ಪ್ರೋತ್ಸಾಹ ಪಡಿಸಿದ್ರೆ ಇಮ್ಮಿಡಿಯೇಟ್ ಆಗಿ ಏನಾಗೋದು ಅಂದ್ರೆ ಅವನಿಗೆ ಸ್ಪಾಟಲ್ಲಿ ಏನು ಬರೋದು, ಮರಣದಂಡನೆ ಬಂದ್ಬಿಡೋದು ರೀ. ಸ್ಪಾಟಲ್ಲಿ ಮರಣದಂಡನೆ ಬಂದ್ಬಿಟ್ಟಿರೋದು. ಒಂದೇ ಒಂದು ಕೆಟ್ಟ ಆಲೋಚನೆ ಕೂಡ ಏನ್ ಮಾಡಂಗಿಲ್ಲ, ಅವನು ಯೋಚನೆ ಮಾಡಂಗಿಲ್ಲ ರೀ, ಯೋಚನೆ ಮಾಡಿರ್ತೀನಿ. ಅವಾಗ ಅವ್ನು ಸತ್ತೋಗ್ಬಿಟ್ರೆ ಏನ್ ಮಾಡೋದು? ಬೇರೆ ಯಾರು ಹೋಗಿಲ್ವಲ್ಲ, ಮಹಾಯಾಜಕ ವರ್ಷಕ್ಕೆ ಒಂದೇ ಸತಿ ಹೋಗ್ಬೇಕು. ಅದಕ್ಕೆ ಏನ್ ಮಾಡೋರು ಅಂದ್ರೆ ಅವ್ನ ಸೊಂಟಕ್ಕೆ ಆಗ ಕಟ್ಬಿಡೋರು, ಬಿಟ್ಬಿಡೋರು. ಅವನು ಒಳಗಡೆ ಹೋಗಿ ಏನೋ ಸತ್ತೋಗ್ಬಿಟ್ಟ ಅಂತಂದ್ರೆ, ಅವ್ನು ಇಷ್ಟು ಕ್ಷಣದಲ್ಲಿ ಬರಲಿಲ್ಲ ಅಂತಂದ್ರೆ ಅವ್ನು ಹೆಣ ಏನ್ ಮಾಡೋರು ಹಗ್ಗದಿಂದ ಹೇಳ್ಕೊಂಬಿಡೋರು ಅಲ್ವರ? ಆವಾಗ ಮಹಾಯಾಜಕ ಹಿಂಗಿತ್ತು, ಒಳಗಡೆ ರಕ್ತ ನೋಡಿ ಹೋಗ್ಬೇಕಾರೆ, ಆ ಪರಿಶುದ್ಧ ಮಹಾಪರಿಶುದ್ಧಗಳಿಗೆ ಹೋಗ್ಬೇಕಾರೆ, ಏನ್ರಿ ಒಳ್ಳೆ ಮರಣಕ್ಕೆ ಹೋಗಿ ಬಂದಂಗೆ, ನ್ಯಾಯ ತೀರ್ಪಿಗೆ ಹೋಗಿ ಬಂದಂಗೆ, ಅವನು ಬದುಕರು ಬದುಕ್ಬೋದು, ಸತ್ರು ಸಾಯ್ಬೋದು. ಸ್ವಲ್ಪ ಸ್ವಲ್ಪ ಕೆಟ್ಟ ಆಲೋಚನೆ ಪ್ರೋತ್ಸಾಹ ಪಡಂಗಿಲ್ಲ ರೀ. ಎಲ್ಲ ಅಂದ್ರೆ ಸ್ಪಾಟಲ್ಲಿ ಏನ್ರಿ ಮರಣದಂಡನೆ, ಇದನ್ನೇ ಹೇಳ್ತಾರ ಅದು. ಇವಾಗ ಹೆಂಗ್ ಹೋಗ್ತಾ ಇದ್ದ ಅವನು ವರ್ಷಕ್ಕೊಂದು ಸತಿ? ಇದೇ ರೀತಿ ಯೇಸು ಕ್ರಿಸ್ತು ಪರಿಶುದ್ಧವಾಗಿ ಪರಿಶುದ್ಧ ದೇವರ ಆಲಯದ ಸನ್ನಿಧಾನದಲ್ಲಿ ಹೋದ್ರಂತೆ ಅಲ್ವರ, ಒಂದೇ ಸತಿಗೆ ಹೋದ್ರಂತೆ. ಇವಾಗ ಮುಂದಕ್ಕೆ ಓದಿಸ್ತ ನೆಕ್ಸ್ಟ್. ಆಮೇಲೆ
ಒಂದೇ ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು.
ಪ್ರತ್ಯಕ್ಷನಾದನು ಅವನು, ಪ್ರತ್ಯಕ್ಷನಾದನು ಯೇಸು ಕ್ರಿಸ್ತನು. ಆಮೇಲೆ ನೆಕ್ಸ್ಟ್. ಹಾ
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು.
ಹಾಗೆಯೇ ಒಂದೇ ಸತಿ ಸಾಯುವುದು, ಅನಂತರ ನ್ಯಾಯ ತೀರ್ಪು. ಹೇಗೆ ಏನ್ರಿ ಮನುಷ್ಯ ಅಂತ ಹೇಳ್ಬೇಕು? ಯಾವ ಮನುಷ್ಯ? ಈ ಎಲ್ಲ ಮನುಷ್ಯನ ಬಗ್ಗೆ ಹೇಳ್ತಲ್ಲ. ಅಲ್ಲಿ ಮಹಾಯಾಜಕನ್ಗೆ ಹೆಂಗಿತ್ತಂತೆ? ಹಾ, ಹೆಂಗಿತ್ತಂತೆ? ಹಾ, ಒಂದೇ ಸತಿ ಸಾಯಂತ ರೀತಿ, ಅನಂತರ ನ್ಯಾಯ ತೀರ್ಪು, ಸಾವಿಗೆ ಹೋಗಿ ಬಂತ ರೀತಿ ರೀ ಅಲ್ವರ? ಮರಣದ ಬಾಯಿಗೆ ಏನ್ರಿ ಹೋಗಿ ಬಂದಂತ ರೀತಿಯಲ್ಲಿ? ಯಾಕೆ ದೇವಸ್ಥಾನದಿಂದ ಹೋಗ್ಬೇಕು? ತಮಾಷೆ ಮಾಡಂಗಿಲ್ಲ ರೀ. ಅದು ಹೇಳ್ತಾರೆ, ಅದು ಯಾರ ಬಗ್ಗೆ ಹೇಳ್ತಾರೆ ತಂಗಾರೆ ವಾಕ್ಯ? ಮಹಾಯಾಜಕನ ಬಗ್ಗೆ. ಮಹಾಯಾಜಕ ಹೆಂಗ್ ಹೋಗಿ ಬಂದೋ ಇದೇ ರೀತಿ ಕ್ರಿಸ್ತನು ಹೋಗಿ ಬಂದ್ರು ಅಂತ ಏನ್ ಮಾಡ್ತಾರೆ ಅದ್ರಲ್ಲಿ ಹೇಳ್ತಾರದು? ಕ್ರಿಸ್ತನ್ಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾರೆ? ಕರ್ತನಲ್ಲಿ ಪ್ರೀತಿ ಅಂತ ಸೊರಸರುಗಳೇ ಮಾತಾಡ್ತಾರದ್ರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದು ಸಾಮಾನ್ಯ ಮನುಷ್ಯನ ಬಗ್ಗೆನೇ ಹೇಳ್ತಾ ಇಲ್ಲ. ಸತ್ತೋಗಿದ ತಕ್ಷಣ ನ್ಯಾಯ ತೀರ್ಪು ಅಂತ ಇದು ಯಾರ ಬಗ್ಗೆ ಹೇಳ್ತಾರದ್ದು? ಮಹಾಯಾಜಕನ್ಗೆ. ಇದೇ ಪ್ರಕಾರ ಕ್ರಿಸ್ತನು ಹೋದ್ರು ಅಂತ ಹೇಳ್ತಾರೆ. ಇವಾಗ ಯೋಚನೆ ಮಾಡಿದ್ದೀನಿ, 24 25 26 28 ವಾಕ್ಯ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ, ಸಡನ್ನಾಗಿ 27ನೇ ವಾಕ್ಯ ಮಾತ್ರ ಸಾಮಾನ್ಯ ಮನುಷ್ಯ ಬಗ್ಗೆ ಮಾತಾಡಕ್ಕೆ ಸಾಧ್ಯನಾ? ಖಂಡಿತವಾಗ ಇಲ್ಲ ರೀ. ನಾವು ಸತ್ಯ ನ್ಯಾಯ ಮಾಡಬೇಕು, ಸತ್ಯವೇದ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮನುಷ್ಯನಿಗೆ ನ್ಯಾಯ ತೀರ್ಪು ಆಗೋದು ಸತ್ತೋಗಿದ ತಕ್ಷಣ ಅಲ್ಲ ರೀ. ಯಾವಾಗ ಆಗೋದು? ಕ್ರಿಸ್ತನ ಎಡ್ನೇ ಬರುವಿಕೆಯಲ್ಲಿ. ಯಾಕಪ್ಪ ಅಂದ್ರೆ ಸತ್ತೋರು ಯಾರು ಎದ್ದು ಬಂದಿಲ್ಲ ಅಂದ್ರೆ ಹೇಗೆ ನ್ಯಾಯ ತೀರ್ಪು ಆಗೋದಕ್ಕೆ ಸಾಧ್ಯ? ಎಷ್ಟೋ ವಾಕ್ಯ ಓದಿದ್ದೀರಲ್ವ, ಈ ತಿರ್ಗಾ ತಿರ್ಗಾ ವಾಕ್ಯ ಹೇಳ್ತೀನಿ ಬರ್ಕೊಳ್ಳಿ. ಮತ್ತೆ 1ನೇ ತಿಸಲೋನಿಕ 4:14 ಕೂಡ ಹೇಳ್ತಾರೆ, ಕರ್ತನು ತಾನೇ ಆಜ್ಞಾದೇಶನೊಡನೆ ಏನ್ರಿ ಪ್ರಧಾನ ದೂತನ ಶಬ್ದದೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತೋರು ಮೊದಲು ಎದ್ದು ಬರ್ತಾರೆ. ಕ್ರಿಸ್ತನ ಸತ್ತವರು ಅವಾಗೇ ಫಸ್ಟ್ ಎದ್ದು ಬರೋದು ಅಂದ್ರೆ ಇನ್ ನ್ಯಾಯ ತೀರ್ಪಿಂಗ್ ಆಗೋದಕ್ಕೆ ಸಾಧ್ಯ ಅದಕ್ಕಿಂತ ಮುಂಚೆ? ಖಂಡಿತವಾಗೇನ್ರಿ ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ನ್ಯಾಯ ತೀರ್ಪಾಗೋದು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಇಲ್ಲಿ ಮತ್ತೆ 16:27 ಓದಿ, ಮತ್ತೆ 16:27.
ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತರಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು.
ಅವಾಗ ಇವಾಗ ಅಲ್ಲ ನೋಡ್ರಿ ಎಷ್ಟು ಕ್ಲೀನ್ ಆಗೈತೆ. ಮನುಷ್ಯ ಕುಮಾರನು ಬರುವನು ಅವಾಗ ತನ್ನ ಕೃತ್ಯಗಳ ತಕ್ಕಂತೆ ಸರಿಯಾಗಿ ಏನ್ ಮಾಡ್ತಾ ಕೊಡ್ತಾವೆ. ಅವಾಗ ಜಜ್ಮೆಂಟು, ಇವಾಗಲ್ಲ ಜೀಸಸ್ ಸೆಕೆಂಡ್ ಕಮಿಂಗ್ ಅಲ್ಲಿ. ಸರಿಯಪ್ಪ ಆಯ್ತು. ಜಜ್ಮೆಂಟ್ ಹೇಗಿರ್ತಾರೆ? ಹಾ ಜಜ್ಮೆಂಟ್ ಹೇಗಿರ್ತಾರೆ? ಇಡೀ ಜನಾಂಗ ಎಲ್ಲ ಮುಂದೆ ನಿಂತಿರ್ತಾರೆ ಅದರ. ಹಾ ಯೇಸು ಕ್ರಿಸ್ತ ಏನ್ ಮಾಡ್ತಾ ಕೂತಿರ್ತಾರೆ? ತೀರ್ಪು ಮಾಡ್ತಾರೆ ಅದರ. ಪಾಪಿಗಳನ್ನ ಒಂದ್ ಕಡೆ ಸೇರಿಸ್ತಾರೆ, ಪರಿಶುದ್ಧವಾಗಿರೋದು ಏನ್ ಮಾಡ್ತಾರೆ ಒಂದ್ ಕಡೆ ಸೇರಿಸ್ತಾರೆ ಅದರ. ಹಾ ಸೈಂಟ್ಸ್ ಮತ್ತೆ ಸಿನ್ನರ್ಸ್ ಇಬ್ರಿಗೂ ಏನ್ ಮಾಡ್ತಾರೆ ಸಪರೇಟ್ ಮಾಡ್ತಾರೆ. ಅಂದ್ರೆ ಹಂಗೆ ಯೇಸು ಕ್ರಿಸ್ತ ಮುಂದೆ ಇರೋರಲ್ಲಿ ಯಾರೋ ಎಲ್ಲ ಮಿಕ್ಸ್ಡ್, ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ, ಒಳ್ಳೆಯವ್ರನ್ನ ಒಂದು ಕಡೆ ಸೇರಿಸ್ತಾರೆ, ಕೆಟ್ಟವ್ರನ್ನ ಏನು ಮಾಡ್ತಾರೆ ಒಂದು ಕಡೆಗೆ ಸೇರಿಸ್ತಾರೆ. ಆಯ್ತಪ್ಪ, ಇವಾಗ ನಾವೇನು ಮಾಡೋಣ? ಒಂದು ವಾಕ್ಯ ಓದೋಣ ಇಲ್ಲಿ, 1 ಕೊರಿಂಥ 6:2, 1 ಕೊರಿಂಥ 6:2.
ದೇವಜನರು
ದೇವಜನರು
ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದು.
ನೋಡಿ ದೇವಜನರು ಯಾರು ತೀರ್ಪು ಮಾಡ್ತಾರೆ? ಲೋಕಕ್ಕೆ ತೀರ್ಪು ಮಾಡ್ತಾರಂತೆ. ಹಂಗಾರೆ ಯೇಸು ಕ್ರಿಸ್ತ ಎರಡೇ ಬರುವಿಕೆಯಲ್ಲಿ ತೀರ್ಪು ಮಾಡ್ಬೇಕಾದ್ರೆ ಅವ್ರ ಮುಂದೆ ಇರೋದು ಯಾರಪ್ಪ ಅಂದ್ರೆ ದೇವಜನಗಳು ಯಾರು ಇಲ್ಲ ರೀ. ದೇವಜನರು ಎಲ್ಲಿರ್ತಾರೆ? ಕ್ರಿಸ್ತರೊಂದಿಗೆ ಸಿಂಹಾಸನ ಕೂತ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ? ಪಾಪಿಗಳಿಗೆ ಏನ್ ಮಾಡ್ತಾರೆ? ತೀರ್ಪು ಮಾಡ್ತಾರೆ. ಅದೇ ಹೇಳೋದು ವಾಕ್ಯ. ನೋಡಿ ಈ ವಾಕ್ಯ ಹೇಳ್ತಾರೆ, ದೇವಜನರು ಲೋಕಕ್ಕೆ ತೀರ್ಪು ಮಾಡ್ತಾರೆ ನಿಮಗೆ ಗೊತ್ತಿಲ್ವೋ ಅಂತ ಹೇಳ್ತಾರೆ. ಹಂಗ ದೇವಜನರು ಕ್ರಿಸ್ತನೊಂದಿಗೆ ಏನಾಗ್ತಾರೆ ಅವರು ನ್ಯಾಯಾಧಿಪತಿಗಳದ್ದೇ ಇದ್ಬಿಟ್ಟು ಜನಗಳಿಗೆ ತೀರ್ಪು ಮಾಡ್ತಾರೆ. ಸರಿ, ಹಂಗಾದ್ರೆ ಮುಂದೆ ಇರೋರು ಯಾರು?
ಲೋಕ
ವೆರಿ ಗುಡ್. ಲೋಕದ ಜನಗಳು ಯಾರವರು? ಅವರು ಪಾಪಿಗಳ ಅಥವಾ ದೇವರ ಜನರ? ಅಂದ್ರೆ ಪಾಪಿಗಳು. ಸರಿ, ಎಲ್ಲ ಪಾಪಿಗಳನ್ನ ಎಲ್ಲಿ ಕಳಿಸ್ಬೇಕು? ಶಿಕ್ಷೆ ತಾನೇ ಕೊಡಬೇಕು. ಮತ್ತೆ ಇನ್ನೇನು ತೀರ್ಪು? ಲಂಬಸಮಾಗಿ ಒಂದಿವಸ ಶಿಕ್ಷೆ ಕೊಟ್ಟು ಕಳಿಸ್ಬಿಡತ್ತಾನೆ. ಮತ್ತೆ ಏನಕ್ಕೆ ನ್ಯಾಯ ತೀರ್ಪು? ಏನಕ್ಕೆ ಎಲ್ಲ ನಿಂತ್ಕೊ ಅಂತ ಹೇಳ್ಬೇಕು? ಏನಕ್ಕೆ ಪುಸ್ತಕ ತೆಗಿಬೇಕು? ಆಲ್ರೆಡಿ ಅವ್ರ ವಿಚಾರ ಗೊತ್ತಿರತ್ತಾನೆ. ಹಾಗಾದ್ರೆ ಏನ್ರಿ ಅಪೋಸ್ಟ್ಲು ಪೌಲ್ ಒಂದು ಮಾತು ಹೇಳ್ತಾರೆ, ಓದ ನೋಡಿತೀನಿ. ರೋಮಾಪುರದಲ್ಲಿ 3:10.
ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ.
ನೀತಿವಂತನು ಇಲ್ಲ,
ಇಲ್ಲ
ಒಬ್ನೋ ಇಲ್ಲ.
ಇಲ್ಲ
ಇಲ್ಲ
ಇದು ಅಪೋಸ್ಟ್ಲು ಪೌಲು ಗೊತ್ತು, ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ಗೊತ್ತಿರಬೇಕು, ಗೊತ್ತಿರಲ್ವಾ ಯೇಸು ಕ್ರಿಸ್ತನ್ಗೆ?
ಗೊತ್ತು
ಗೊತ್ತಿದೆ.
ಮತ್ತೆ ಇನ್ನೇನಕ್ಕೆ ತೀರ್ಪು? ಲಂಬಸಮ ಕಳಿಸ್ಬಿಡತ್ತಾನೆ, ಶಿಕ್ಷೆ ಕೊಡತ್ತಾನೆ, ಮತ್ತೆ ನ್ಯಾಯ ತೀರ್ಪು ಏನು? ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ನಾವೆಲ್ಲ ತಿಳ್ಕೊಂಡಂಗೆ ಪುಸ್ತಕ ಓಪನ್ ಮಾಡ್ತಾರೆ, ಲೆಫ್ಟ್ಗೆ ಹೋಗು ರೈಟ್ಗೆ ಹೋಗು ಅಂತ ಹೇಳ್ತಾರೆ. ಇದು ನಮ್ಮ ಇಮ್ಯಾಜಿನೇಷನು, ಸತ್ಯವೇದ ಹಂಗೆ ಹೇಳಲ್ಲ. ಅದಕ್ಕೆ ನಾವು ಓದಬೇಕು ಅಂತ ಹೇಳೋದು. ಅದಕ್ಕೆ ಅಪೋಸ್ಟ್ಲ್ ಪೌಲ್ ಗೊತ್ತು ಯಾರೋ ನೀತಿವಂತ ಇಲ್ಲ ಅಂದ್ರೆ ಯೇಸು ಕ್ರಿಸ್ತನಿಗೆ ಗೊತ್ತಿಲ್ವಾ? ಮತ್ತೆ ಏನು ನ್ಯಾಯ ತೀರ್ಪು ಮಾಡ್ಬೇಕಂದ್ರೆ? ಹಂಗಂದ್ರೆ ನ್ಯಾಯ ತೀರ್ಪನ ಏನು ಅಂತ ನಾವೇನು ಮಾಡೋಕೆ ಓದಿದ್ರೆ, ಇದಕ್ಕೆ ಬರೋ ಅಂಥ ಗ್ರೀಕಲ್ಲಿ ವಾರ್ತೆ ನ್ಯಾಯ ತೀರ್ಪಿಗೆ ಕ್ರೀನೋ ಅಂತ ವಾರ್ತೆ ಬರ್ತಾರೆ. ಕ್ರೀನೋ ಅಂತಂದರೆ ಇಂಗ್ಲೀಷಲ್ಲಿ ಪದ ಏನಪ್ಪ ಅಂದರೆ ಕ್ರೈಸಿಸ್ ಅಂತ ಅರ್ಥ. ಅಂದರೆ ಹೇಗಾದರೂ ಇರ್ಬೋದು ಅದರ, ಏನ್ರಿ ಏನು ಹೇಳೋಕ್ಕಾಗಲ್ಲ ಅದರ. ಇವಾಗ ಎಮರ್ಜೆನ್ಸಿ ICUಲ್ಲಿ ಡಾಕ್ಟರ್ ಪೇಷಂಟ್ ಕರ್ಕೊಂಡೋದ್ರೆ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ, ಏನಪ್ಪ ಏನಾಗ್ತದೆ ಸರ್ ಅಂತಂದರೆ ಏನು ಹೇಳೋಕ್ಕಾಗಲ್ಲಪ್ಪ. ಇದು ಬದುಕರು ಬದುಕ್ಬೋದು, ಸತ್ತರು ಸಾಯ್ಬೋದು. ಕ್ರಿಟಿಕಲ್ ಕ್ರೈಸಿಸ್, ಇದನ್ನೇ ಜಡ್ಜ್ಮೆಂಟ್ ಅಂತ ಆ್ಯಕ್ಚುಲಿ ಹೇಳೋದು. ಆಮೇಲೆ ಜಡ್ಜ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ಎರಡು ಮುಖ್ಯವಾದ ತತ್ವಗಳೇನಾಗಿದೆ ಇದರಲ್ಲಿದೆ ಏನ್ರಿ? ತೀರ್ಪು, ನ್ಯಾಯ ತೀರ್ಪು ಅಂತ ಹೇಳ್ಬೇಕಾದ್ರೆ ಒಂದು ಟ್ರಯಲ್ ಇದೆ, ಟ್ರಯಲ್ ಬೇಸಿಸ್ ಮೇಲೆ ಇಂದ ಡಿಸಿಷನ್ ಇದೆ, ಇವೆರಡು ಸೇರ್ಬಿಟ್ಟು ಏನಾಗೋದು ನ್ಯಾಯ ತೀರ್ಪಾಗೋದು. ನೋಡಿ ಉದಾಹರಣೆಗೆ ಹೇಳ್ತೀನಿ, ನೋಡಿರ್ತೀನಿ. ಇವಾಗ ಕಸಾಬ್, ಇವನು ಟೆರರಿಸ್ಟ್ ಹೌದೋ ಅಲ್ವಾ?
ಹೌದು ಹೌದು
ಟೆರರಿಸ್ಟ್ ಎಲ್ಲರಿಗೂ ಗೊತ್ತು, ಸಿಸಿ ಕ್ಯಾಮ್ರಾ ಲೈವ್ ಆಗಿ ಏನಾಗಿದೆ ಶೂಟ್ ಮಾಡಿದೆಲ್ಲ ದೃಶ್ಯಗಳಲ್ಲಿ ಕವರ್ ಆಗಿದೆ. ಆದರೂ ಕೂಡ ಇವನ್ನ ಅರೆಸ್ಟ್ ಮಾಡಿದ ಮೇಲೆ ಇಮ್ಮಿಡಿಯೇಟಾಗಿ ನೇಣಕ್ಕೆ ಹಾಕ್ಬಿಟ್ರಾ? ರಾತ್ರಿ
ಇಲ್ಲ
ಅರೆಸ್ಟ್ ಮಾಡಿದ್ರು, ಬೆಳಗ್ಗೆ ತೊಗೊಂಡು ನೆನಕ್ಕೆ ಹಾಕ್ಬಿಟ್ರಾ? ಇಲ್ಲ. ಎಷ್ಟೋ ವರ್ಷ ಟ್ರಯಲ್ ಮಾಡಿದ್ರು ಅದರ, ಟ್ರಯಲ್ ಬೇಸಿಸ್ ಮೇಲೆ ಫೈನಲ್ ಡಿಸಿಷನ್ ಕೊಟ್ಟರು ಹ್ಯಾಂಗ್ ಇಮ್ ಟು ಡೆತ್ ಅಂತ. ಕರೆಕ್ಟಾ? ಸೊ ಹಾಗಾದ್ರೆ ಇಮ್ಮಿಡಿಯೇಟಾಗಿ ತಿರುಗಿ ಕೊಡ್ಲಾರ್ರಿ. ಇವತ್ತು ಕೂಡ ನೋಡಿರ್ತೀನಿ ಎಷ್ಟೋ ಕಲ್ಪಿಟ್ಸ್ ಇದಾರಲ್ಲ, ಯಾಕಪ್ಪ ನಮ್ಮ ದರ್ಶನ್ ತೊಗೊಂಡಿರ್ತೀನಿ ಎಕ್ಸಾಮ್ ಅಲ್ಲರ. ಇವಾಗ ಎಲ್ಲರಿಗೂ ಗೊತ್ತು ಕಲ್ಪ್ರಿಟ್ ಅಂತ ಪ್ರೂವ್ ಆಗ್ಬಿಟ್ಟಿದೆ. ಅದು ಕೂಡ ಕೋರ್ಟಲ್ಲಿ ಜಜ್ಮೆಂಟ್ ಕೊಟ್ಬಿಟ್ರ ಹ್ಯಾಂಗಿಂ ಟು ಡೆತ್ ಅಥವಾ ಏನು ಜೀವಾವಧಿ ಶಿಕ್ಷೆ ಅಂತ ಕೊಟ್ಬಿಟ್ರ ಅಂದ್ರೆ ಇಲ್ಲ, ಟ್ರಯಲ್ ನಡೀತಾ ಇದೆ, ಕೇಸ್ ನಡೀತಾ ಇದೆ, ದಟ್ ಇಸ್ ಟ್ರಯಲ್ ಅಂದ್ರ ಟ್ರಯಲ್, ಟ್ರಯಲ್ ನಡೀತಾ ಇದೆ, ತಾರೀಕ್ ಮೇಲೆ ತಾರೀಕು, ತಾರೀಕ್ ಮೇಲೆ ತಾರೀಕು. ಯಾಕೆ ಅದ್ರ ಬಗ್ಗೆ ಏನು ಮಾಡೋದು, ಇನ್ನ ವಿಚಾರಗಳನ್ನ ಮಾಡಬೇಕು, ಎಲ್ಲ ವಿಚಾರಗಳನ್ನ ನೋಡ್ಬಿಟ್ಟು ಅದಾಯಿದ ನಂತರನೇ ಕೊನೆಗೆ ಡಿಸಿಷನ್ ಕೊಡಬೇಕು. ಇವೆರಡೂ ಸೇರಿದ್ರೇನೆ ನ್ಯಾಯ ತೀರ್ಪು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಸದಾಮ್ ಹುಸೇನ್ ಹಿಡಿದ್ಬಿಟ್ರು, ಏನಾಕ್ಬಿಟ್ರ ಈ ಮಟ್ಟಿಗೆ ಟ್ರಯಲ್ ಮಾಡಿದ್ರು, ಎಲ್ಲ ಗಡಾಫಿನ ಜನಗಳು ಸಾಯಿಸ್ಬಿಟ್ರು, ಇಮ್ಮಿಡಿಯ ಸಾಯಿಸಾಕ್ಬಿಟ್ರ ಟ್ರಯಲ್ ಮಾಡೋ ಸಾಯಿಸಾಕ್ರು ಅಲ್ವರ. ಅದೇ ಥರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನ್ಯಾಯ ತೀರ್ಪು ಅಂತ ಹೇಳ್ಬೇಕ್ರೆ. ಫಸ್ಟ್ ಒಂದು ಟ್ರಯಲ್ ಇದೆ, ಆಮೇಲೆ ಡಿಸಿಷನ್. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈಡೇನ್ ತೋಟದಲ್ಲಿ ನಡೆದಿರಂತ ಮೊದಲನೇ ನ್ಯಾಯ ತೀರ್ಪು ಕೂಡ ಹೀಗೆ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ಫಸ್ಟು ಏನಪ್ಪ ಆಯಿತು ಅಂದ್ರೆ ಟ್ರಯಲ್ ನಡೀತು ಅಲ್ರ, ಆ ಟ್ರಯಲ್ ಬೇಸಿಸ್ ಮೇಲೆ ಏನು ನಡೀತು, ನ್ಯಾಯ ತೀರ್ಪೇನ್ರಿ ಆಯಿತು ಅಲ್ರ. ಅದಕ್ಕೆ ಟ್ರಯಲ್ ಹೆಂಗೆ ನಡೀತು, ದೇವ್ರು ಏನು ಮಾಡ ಆರಾಮ್ನಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಈಡೇನ್ ತೋಟದಲ್ಲಿ ಅಧಿಕಾರ ಕೊಟ್ಟರು, ಒಂದೇ ಒಂದು ಮರದ ಹಣ್ಣೇನು ಮಾಡೋಕ್ಬಿಡ ತಿನ್ಬಿಡ ಅಂತಂದ್ರು. ಟ್ರಯಲ್ ಶುರು ಆಯ್ತು ನೋಡಿ, ಯಾವಾಗ ಹೇಳ್ದಲ್ಲೇ ಶುರು ಆಯ್ತು ಟ್ರಯಲು, ನೋಡೋಣ ಏನು ಮಾಡ್ತಾರೆ. ಟಿಕ್ 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 ಅಂತ ಹೋಯ್ತು. ಯಾವಾಗ ತಿನ್ಬಾರ್ದಂತ ಹಣ್ಣ ತಿಂದ್ರು ಏನಾಯ್ತು ಅಲ್ಲಿ, ಹಾ ಟ್ರಯಲ್ ಮುಗೀತು. ಆ ಟ್ರಯಲಲ್ಲಿ ಫೇಲ್ ಆದ್ರು ಇವರು, ದೇವ್ರೇನು ಡಿಸಿಷನ್ ಕೊಟ್ಟರು, ಈಡೇನ್ ತೋಟದ ಹೊರಗಡೆ ಏನು ಮಾಡೋ ಓಡಿಸು ಅಲ್ಲ, ಅದು ಡಿಸಿಷನ್. ಇವೆರಡೂ ಸೇರ್ಬಿಟ್ಟೆ ಏನಪ್ಪ ಆಗಿರೋದು ಅಂತಂದ್ರೆ ಒಂದು ಜಡ್ಜ್ಮೆಂಟ್. ಇದೇ ಮೊದಲನೇ ನ್ಯಾಯ ತೀರ್ಪು. ಇನ್ನೊಂದು ಏನು ಗೊತ್ತಾ, ಈ ಮೊದಲನೇ ನ್ಯಾಯ ತೀರ್ಪು ಕೆಳಗಡೆನೆ ನಾವೆಲ್ಲರೂ ಏನಾಗಿದ್ದೀರಿ ಇದ್ದೀರಿ, ನಾವೆಲ್ಲರೂ ಅದೇ ಶಿಕ್ಷೆ ಏನು ಮಾಡ್ತಾ ಇದ್ರಿ, ಆದಾಮ್ನಲ್ಲಿ ಅನುಭವಿಸ್ತಾ ಇದ್ದೀರಿ. ಎಷ್ಟೋ ಸತಿ ವಾಕ್ಯಗಳನ್ನ ಓದಿದಿರಿ, ತಿರ್ಗಾ ಇನ್ನೊಂದು ಸತಿ ದಯವಿಟ್ಟು ಓದೋಣ. ಎಲ್ಲಿ ಏನ್ರಿ, ರೋಮಾಪುರದಲ್ಲಿ 5:12 ಮತ್ತು ಯೆರೆಮೀಯ 31:29. ಹೋದ್ರಿ ರೋಮಾಪುರದಲ್ಲಿ ಐದು.
ತಂದೆಗಳು ಹುಳಿ ದ್ರಾಕ್ಷೆಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು.
ಕಂಟಿನ್ಯೂ.
ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷೆಯನ್ನು ತಿನ್ನುವವನು ಹಲ್ಲುಗಳೇ ಚಳಿತು ಹೋಗುವವು.
ಇವಾಗ ಹೆಂಗೈತೆ, ಆದ ಮೀಡಿಯನ್ ತೋಟದಲ್ಲಿ ಅನ್ಬಾಡ ತಿನ್ಬಾಡ ಅಂತ ಹಣ್ಣು ತಿಂದ್ರು, ನಮ್ಮಲ್ಗಳು ಏನಾಗ್ಬಿಡ್ತಾವ ಚಳಿತೋಗ್ಬಿಡ್ತು. ನಾವೆಲ್ಲ ಏನು ಮಾಡ್ತೀವಿ, ಶಿಕ್ಷೆ ಒಳಗಡೆ ಏನಾಗಿದ್ರಿ ಇವತ್ತು ಗೊತ್ತಿದ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ. ಆದರೆ ಕ್ರಿಸ್ತನ್ ರಾಜ್ಯದಲ್ಲಿ ಆ ಥರ ಇರಲ್ಲ. ಹಂಗಾದ್ರೆ ನಾವೆಲ್ಲರೂ ಮೊದಲನೇ ನ್ಯಾಯ ತೀರ್ಪು ಕಡೆ ಏನಾಗಿದ್ದೀರಿ ಇದ್ರಿ ಅಲ್ವರ, ಈ ಒಂದು ಪನಿಷ್ಮೆಂಟ್ ಕೆಳಗಡೆ ನಾವೇನಾಗಿದ್ದೀರಿ, ನಾವಿದ್ರಿ ಅಲ್ವರ. ಅದಕ್ಕೆ ನೋಡಿ ಅಂತೀನಿ, ರೋಮಾಪುರದಲ್ಲಿ 5:12 ಓದಿಷ್ಟ ದಯವಿಟ್ಟು, ರೋಮಾಪುರದಲ್ಲಿ 5:12.
ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು.
ನೋಡ್ರ, ಒಬ್ಬ ಮನುಷ್ಯರಿಂದ ಲೋಕದಲ್ಲಿ ಪಾಪವು, ಪಾಪದ ಮುಖದ ಮರಣವು ಈಗ ಎಲ್ಲರ ಮೇಲೂ ವ್ಯಾಪಿಸ್ತರಿ. ನಾವು ಆ ಥರ ಪಾಪ ಮಾಡಲಿಲ್ಲ ಅನ್ನೋ ಸರಿ, ನಮ್ಮ ಮೇಲೇ ಎಲ್ಲ ವ್ಯಾಪಿಸ್ತು. ಹಂಗಾರೆ ನಾವೆಲ್ಲರೂ ಆಲ್ರೆಡಿ ಒಂದು ಫಸ್ಟ್ ಜಜ್ಮೆಂಟ್ ಕಡೆ ಏನಾಗಿದ್ದೀರಿ ಇವಾಗ, ಇವಾಗ ಇದ್ದೀರಿ ಅಲ್ವರ. ಇವಾಗ ಮತ್ತೆ ನಮ್ಗೆ ಆಲ್ರೆಡಿ ಜಜ್ಮೆಂಟ್ ಆಗಿರ್ಬೇಕಾರೆ ಎಲ್ಲರಿಗೂ ಆಗ್ಬಿಟ್ಟಿದೆ, ಆದಮೇಲೆ ಎಲ್ಲ ಸಾಯ್ತಾರೆ, ಎಲ್ಲರೂ ಅದೇ ಪೆನಾಲ್ಟಿ ಇದೆ, ಎಲ್ಲ ಅದೇ ಜಜ್ಮೆಂಟ್ ಪನಿಷ್ಮೆಂಟಲ್ಲಿದ್ದೀರಿ. ಸೊ ಇನ್ನೊಂದು ಹೆಂಗೆ ನ್ಯಾಯ ತೀರ್ಪು ಓದೋದು ನೋಡಿ, ಆಕ್ಟ್ಸ್ 17:31, ಅಪೊಸ್ತಲ ಕೃತ್ಯಗಳು 17:31.
ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿ ಅನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ.
ನೀತಿಗನುಸಾರವಾಗಿ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಆ ಪುರುಷನನ್ನು ದೇವ್ರು ನೇಮಿಸಿದ್ದಾರೆ. ಅದಕ್ಕಾಗಿ ಒಂದು ದಿನನೇ ಮಾಡಿದ್ರೆ ಗುರುತು ಮಾಡಿದ್ದಾರೆ. ಒಂದು ದಿನ ಅಂದರೆ ಎಷ್ಟು ಸಮಯ?
ಸಾವಿರ
ಸಾವಿರ
ವೆರಿ ಗುಡ್ ಪುಣ್ಯ. ಯಾರು 24 ಗಂಟೆ ಅಂತ ಹೇಳಿದ್ರು, ಅಂದರೆ ಪಾಠಗಳ ಅರ್ಥ ಮಾಡ್ಕೊತ ಇದ್ದೀರಾ ಅಂತ ಅರ್ಥ. ಕ್ರಿಸ್ತನಿಗೆ ಒಂದಿನ ಅಂದರೆ ಎಷ್ಟು ವರ್ಷ? 1000 ವರ್ಷ. 1000 ವರ್ಷ ಅಂದರೆ ಒಂದಿನ. ಅಂದರೆ ನ್ಯಾಯ ತೀರ್ಪು ಅಂತಂದರೆ 24 ಗಂಟೆ ಅಲ್ಲ, ಕ್ಯೂನಲ್ಲಿ ನಿಲ್ಲಿಸ್ಬಿಡೋದು, ಲೆಫ್ಟ್ಗೆ ಹೋಗು ರೈಟ್ಗೆ ಹೋಗು ಅಂತಲ್ಲ, ಏನ್ರಿ 1000 ಇಯರ್ಸ್, 1000 ವರ್ಷ ಏನ್ರಿ ಯೇಸು ಕ್ರಿಸ್ತ ನ್ಯಾಯ ತೀರ್ಪು ಮಾಡ್ತಾರೆ. ಅದಕ್ಕೆ ಕರ್ತನ ದಿನ ಅಂತ ಹೇಳೋದು, ನೋವನ ದಿನ ಅಂತಂದೇನ್ರಿ 24 ಗಂಟೆ ಹೇಗೆ ಅಲ್ವೋ, ಅದೇ ಥರ ಕರ್ತನ ದಿನ ಅಂತಂದರೆ 24 ಗಂಟೆ ಅಲ್ಲ, ಅದು 1000 ವರ್ಷ. ಸರಿ, 1000 ವರ್ಷ ಹೆಂಗಪ್ಪ ತೀರ್ಪು ಮಾಡ್ತಾರೆ ಅಂತಂದ್ರೆ ನೀತಿಗನುಸಾರವಾಗಿ ತೀರ್ಪು ಮಾಡ್ತಂತಾರ್ರಿ. ಏನ್ ನೀತಿಗನುಸಾರವಾಗಿ ತೀರ್ಪು ಮಾಡೋದು? ಇವಾಗ ನಮ್ಗೆ ಆಲ್ರೆಡಿ ಒಂದು ಶಿಕ್ಷೆ ಏನಾಗ್ಬಿಡೈತೆ ಆಗ್ಬಿಡೈತೆ, ತಿರ್ಗಾ ಕರ್ದಿ 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 ಅದನ್ನೇ ಹೇಳ್ತಾ ಇದ್ದ ಶಿಕ್ಷೆ ಕೊಡ್ತಾರೆ, ಏನು ಏನು ಪ್ರಯೋಜನ? ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ, ಒಬ್ರು ಮರ್ಡರ್ ಮಾಡಿಬಿಟ್ಟಿದ್ದಾರೆ, ಸಾಯಿಸ್ಬಿಡಿದಾರೆ. ಅವ್ರಿಗೇನಂತಾರೆ, ಅವನಿಗೆ ಅವನಿಗೆ ನಿರ್ಣಯಕ್ಕಾಗಿ ಸಾಯಿಸಾಕಿ ಅಂತ ತೀರ್ಪು ಕೊಟ್ಟಾಯ್ತು. ಇನ್ನೊಂದು ಮರ್ಡರ್ ಮಾಡ್ತಾನೆ, ಹಂಗಂತ ಬಿಟ್ಟು ಜಡ್ಜು ಇನ್ನೊಂದ್ಸಲ ಕರ್ಬಿಟ್ಟು ಇನ್ನೊಂದ್ಸಲ ಸಾಯಿಸು ಅಂತ ತೀರ್ಪು ಕೊಡಕಾಯ್ತದ? ಆಗಲ್ಲ. ತೀರ್ಪು ಕೊಟ್ಟಾಯ್ತು, ಇನ್ನೊಂದು ತೀರ್ಪು ಕೊಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲನೇ ತೀರ್ಪಿಂದ ಫಸ್ಟ್ ಅವ್ನಿಗೆ ಏನ್ ಕೊಡ್ಬೇಕು? ರಕ್ಷಿಸ್ಬೇಕು. ರಕ್ಷಣೆ ಕೊಟ್ಟಿದ ಮೇಲೇನೆ ಕಾಪಾಡಬೇಕು. ಕಾಪಾಡಿದ ಮೇಲೇನೆ ಇನ್ನೊಂದು ಶಿಕ್ಷೆಗೆ ಪಾತ್ರನಾದವಾಗ ಇನ್ನೊಂದು ತೀರ್ಪು ಕೊಡೋಕೆ ಸಾಧ್ಯ? ಆಲ್ರೆಡಿ ಒಂದು ತೀರ್ಪು ಕೊಟ್ಟಿರ್ಬೇಕು, ಇನ್ನೊಂದು ತೀರ್ಪು ಹೆಂಗೆ ಕೊಡೋಕೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ರ? ಅದೇ ರೀತಿ ನಮಗೆಲ್ಲರಿಗೂ ಶಿಕ್ಷೆ ಕೊಟ್ಟಾರಲ್ಲ, ಏನು ಶಿಕ್ಷೆ ಕೊಟ್ಟಾರೆ? ಪಾಪ ಸಂಬಳ ಮರಣ. ಈ
ಮರಣ
ಮರಣನ ನಮ್ಮ ಒಂದು ಮೇಲಿರೋಂಥ ಎಲ್ಲ ಶಿಕ್ಷೆಗಳನ್ನ, ಎಲ್ಲ ದಂಡನೆಗಳನ್ನ ಯಾರು ಅನುಭವಿಸಿದ್ರು?
ದೇವರು ಏಸು ಸ್ವಾಮಿ
ಯೇಸು ಕ್ರಿಸ್ತ ಅನುಭವಿಸಿದ್ರು ಇಲ್ವಪ್ಪ? ಅನುಭವಿಸುತ್ತಾನೆ ನೋಡಿ, ಓದೋಣ ವಾಕ್ಯ ಯೆಶಾಯ 53:5 ಓದಿ ದಯವಿಟ್ಟು.
ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸೂಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು.
ನೋಡ್ರ,
ಅವನ
ಅವನ ಬಾಸುಂಡೆಗಳಿಂದ ನಮ್ಗೇನಾಯ್ತದೆ? ಗುಣವಾಯಿತು. ಅಂಡರ್ಲೈನ್ ಮಾಡ್ಕೊಳ್ಳಿ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂಥ ದಂಡನೆ ಏನು ಮಾಡಿದ್ರು ಆತನ ಅನುಭವಿಸೋರಿ? ನಮಗೆ ಬರಬೇಕಂತ ಎಲ್ಲ ದಂಡನೆ, ನಮ್ಮ ದ್ರೋಹಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಏನನ್ನೆಲ್ಲ ಏಟು ಕೊಡಬೇಕಾಗಿತ್ತು ದೇವರು, ಇದೆಲ್ಲವನ್ನು ಯಾರು ಕೊಟ್ಬಿಟ್ರಿ? ಕ್ರಿಸ್ತನಿಗೆ ಕೊಟ್ಬಿಟ್ರು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ನಮ್ಮ ಶಿಕ್ಷೆಗೆ ನಮಗೆಲ್ಲದಕ್ಕೂ ಯೇಸು ಕ್ರಿಸ್ತ ಅನುಭವಿಸಿರ್ಬೇಕಾರೆ ತಿರ್ಗಾ ನಮ್ಮನ್ನು ಕರೆದ್ಬಿಟ್ಟು ಅದೇ ಶಿಕ್ಷೆ ನಮಗೆ ಕೊಡ್ತೀರಿ ಅಂದರೆ ಇದು ಏನಪ್ಪ ಅನ್ಯಾಯ? ನೀವು ಯೋಚನೆ ಮಾಡಿ, ನ್ಯಾಯನ ಖಂಡಿತವಾಗ ನ್ಯಾಯ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಯೋಚನೆ ಮಾಡಿದ್ದೀನಿ, ಇವಾಗ ದುಬೈಲಿ ಇದೆ ಅಂತ ತಿಳ್ಕೊಳ್ಳಿ, ಯಾರು ಏನೋ ಮಿಸ್ಟೇಕ್ ಮಾಡಿದ್ರೆ ದುಬೈಲೆಲ್ಲ ಅಲ್ಲೇ ಸ್ಪಾಟಲ್ಲಿ ಏನು ಮಾಡ್ತಾರೆ? ಜಜ್ಮೆಂಟ್ ಕೊಡ್ತಾರೆ, 50 ಚಡಿ ಏಟು ಕೊಡ್ತಾರೆ. ಹೆಂಗಿರ್ತಾರೆ 50 ಚಡಿ ಏಟು ಅಂತಂದರೆ ಮನುಷ್ಯನ ನಡ್ಕೊಬಿಡ್ಬೇಕ್ರಿ, ಅಷ್ಟು ಭಯಂಕರವಾಗಿ ತೀವ್ರವಾಗಿ ಎಲ್ಲರ ಮುಂದೆ ಏನು ಮಾಡ್ತಾರೆ? ಚಡಿ ಏಟುಗಳನ್ನ ಕೊಡ್ತಾರೆ. ಅದರ ಇವಾಗ ಇಮ್ಯಾಜಿನ್ ಮಾಡಿ, ಏನ್ರಿ ನಾವು ದುಬೈಲಿ ಇದ್ದೀನಿ ಅಲ್ರ, ಒಂದು ಮಿಸ್ಟೇಕ್ ಮಾಡಿಬಿಡ್ತೀನಿ, ಇವಾಗ ಏನು ಮಾಡಬೇಕು? ನನಗೆ 50 ಚಡಿ ಏಟು ಏನು ಮಾಡಬೇಕು? ಕೊಡಬೇಕು. ಅದರ 50 ಚಡಿ ಏಟು ಬಿಡ್ರಿ, ಒಂದು ಅಡಿಕೆ ನಾನು ಹೊಟ್ಟೆ ಹೋಗ್ಬಿಡ್ತೀನಿ. ಅದರ ಅಂಥ ಸಂದರ್ಭದಲ್ಲಿ ನಮ್ಮ ಸಹೋದರ ಯಾರು ಬಂದ್ಬಿಟ್ಟು, ಸರ್ ಅವ್ರಿಗೆ ಕೊಟ್ಬಿಡಿ ದಯವಿಟ್ಟು ನಮಗೆ ಆ ಚಡಿ ಏಟನ್ನ ಕೊಡಿ ಅಂತಂದಾವಾಗ, ನಮ್ಮ ದಂಡನೆ ಅವ್ರು ತೊಗೊಂಡಿದ ಮೇಲೆ ನಮ್ಮನ್ನ ಏನು ಮಾಡಬೇಕು? ಬರಿದು ಮಾಡಿಬಿಡ್ಬೇಕು, ನಮ್ಮನ್ನ ಬಿಟ್ಬಿಡ್ಬೇಕು. ಅದೇ ತಾನೇ ತೀರ್ಪು ಅಂತಂದರೆ ಹಾಗಿರ್ಬೇಕ್ರೆ, ಮಾಡಿದ ಮಿಸ್ಟೇಕ್ ಇನ್ನೊಂದ್ಸತಿ ತಿರ್ಗಾ ತಿರ್ಗಾ ಶಿಕ್ಷೆ ಕೊಡೋದು ಹೆಂಗೆ ನ್ಯಾಯ ತೀರ್ಪು? ಖಂಡಿತವಾಗೋ ನ್ಯಾಯ ತೀರ್ಪು ಅಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ದೇವರು ಲೋಕನ ಪ್ರೀತಿ ಮಾಡಿ ಮಗನ ಕೊಟ್ಟರಂತೆ, ಏನಕ್ಕಂತೆ? ತೀರ್ಪು ಮಾಡೋದಕ್ಕೆಲ್ಲ ರೀ, ರಕ್ಷಿಸೋದಿಕ್ಕೆ. ಓದ ನೋಡಿದ್ದೀನಿ ವಾಕ್ಯನ, ಇಲ್ಲಿ ಯೋಹಾನ 3:17 ಓದಿ. ಯೋಹಾನ 3:17
ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಯಾಕಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ.
ನೋಡ್ರ ಎಷ್ಟು ಚೆನ್ನಾಗಿದೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ತೀರ್ಪು ಮಾಡೋದಕ್ಕೆಲ್ಲ ರೀ ರಕ್ಷಣೆ ಆಗಬೇಕು ಅಂತ ಅಂದ್ಬಿಟ್ಟರೆ ಕೊಟ್ಟಿರೋದ್ರಿ. ಯಾಕೆ ಆಲ್ರೆಡಿ ತೀರ್ಪಲ್ಲಿ ಇದ್ದಾರೆ, ಇನ್ನೇನು ತಿರ್ಗಾ ಅವ್ನಿಗೆ ತೀರ್ಪು ಅಂತದ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದಕ್ಕೆ ತೀರ್ಪು ಅಂದರೆ ಏನಪ್ಪ ಅಂದರೆ, ಏನ್ರಿ ಹಳೆಯ ಪಾಪಗಳಿಗಲ್ಲ ರೀ, ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದಿದ ಮೇಲೆ ಸತ್ತೋದವ್ರಿಗೆಲ್ಲ ಏನು ಮಾಡ್ತಾರೆ? ಪುನರ್ತನ ಮಾಡ್ತಾರೆ ಅಲ್ವರ? ಪುನರ್ತನ ಮಾಡಿ ಇದೇ ಭೂಮಿಗೆ ಏನು ಮಾಡ್ತಾರೆ? ಜೀವಂತವಾಗಿ ಅವ್ರನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಏನು ಗೊತ್ತಾ ಮಾಡ್ತಾರೆ, ಯೇಸು ಕ್ರಿಸ್ತ ಅವಾಗ ಫಸ್ಟು ಸೇತನ ಏನು ಮಾಡ್ತಾರೆ? ಕಟ್ಟಾಕ್ತಾರೆ. ಅದ್ರ ಯಾಕೆ? ಅವನು ಇನ್ನೂ ಜನಗಳನ್ನ ಮರುಳುಗೊಳಿಸೋದ ಹಾಗೆ ಅವ್ನ ಏನು ಮಾಡ್ತಾರೆ? ಕಟ್ಟಾಕ್ಬಿಟ್ಟು ಜನಗಳಿಗೆ ಸತ್ಯದ ಜ್ಞಾನ ಏನು ಮಾಡ್ತಾರೆ? ಕೊಡ್ತಾರೆ. ಯಾಕೆ ಯಾಕೆ ಇವಾಗ ಸೇತನ ಏನು ಮಾಡ್ತಾನೆ? ಎಲ್ಲರ ಕಣ್ಗಳನ್ನ ಏನು ಮಾಡ್ತಾನೆ? ಇವಾಗ ಏನು ಮಾಡ್ತಾನೆ? ಎಲ್ಲರ ಕಣ್ಗಳನ್ನ
ಮುಚ್ಚಿದನು, ಅಂಟು ಮಾಡಿದನು.
ವೆರಿ ಗುಡ್. ಓದಿ 2 ಕೊರಿಂಥ 4:4.
ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು.
ನೋಡ್ರ ನಂಬಿಕೆ ಇಲ್ಲದ ಮನಸ್ಸನ್ನೇ ಮಾಡಿದಾನೆ ಮಂಕ್ ಮಾಡ ನೋಡ್ರ. ಅದಕ್ಕೆ ಇವನ ಫಸ್ಟ್ ಕಟ್ಟಾಕ್ಬೇಕಾನೆ, ಅದನ್ನೇ ಮಾಡೋದು ಯೇಸು ಕ್ರಿಸ್ತು. ಕಟ್ಟಾಕ್ಬಿಟ್ಟು ಏನು ಮಾಡ್ತಾರೆ ನೋಡಿ, ಓದನ ಪ್ರಕಟಣೆ 20:1-3 ಓದಿ. ಹಾಂ,
ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1,000 ವರ್ಷ ಬಂಧನದಲ್ಲಿಟ್ಟನು. ಆ 1,000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು.
ನೋಡ್ರ, ಇನ್ನ ಜನಗಳನ್ನ ಮರುಳುಗೊಳಿಸದ ಹಾಗೆ ಏನ್ ಮಾಡಂತೆ, ಅದು ಲೋಕದಲ್ಲಿ ದಬ್ಬಿ ಮುದ್ರೆ ಹಾಕತ್ತೆ. ಹಾಗಾದ್ರೆ ಇವಾಗ ಬಿಟ್ಟಿರೋದು ಏನಕ್ಕೆ? ಮರುಳುಗೊಳಿಸೋದಿಕ್ಕೆ. ಆದ್ರೆ ಅವಾಗ ಕಟ್ಟಾಗ್ತಾರೆ, ಮರುಳುಗೊಳಿಸ್ಬಾರ್ದು ಅಂತ. ಮತ್ತೆ ಅವಾಗ ಜನಗಳಿಗೆ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಸತ್ಯದ ಜ್ಞಾನವನ್ನು ಕೊಡ್ತಾರೆ. ಯೇಸುಕ್ರಿಸ್ತ ಭೂಲೋಕದಲ್ಲಿ ತೀರ್ಪು ಮಾಡ್ಬೇಕಾದ್ರೆ ಜನಗಳಿಗೆ ಹೆಂಗ ಕೊಡ್ತಾರೆ? ಸತ್ಯದ ಅರಿವು ಕೊಡ್ತಾರೆ. ಯೆಶಾಯ 26:9. ಸುಜಾತಾ ಸರ್, ನಿಮ್ಮ ಮೈಕ್ ಏನೋ ಪ್ರಾಬ್ಲಮ್ ಇದೆ. ನೀವು ಪಾಪ ಓದಕ್ಕೆ ಕಷ್ಟಪಡ್ತಾ ಇದ್ದೀರಾ, ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಏನು ಕೇಳಿಸಲ್ಲ.
26:9
ಹಾ,
ಮುದ್ರೆಯಲ್ಲಿ
ರಾತ್ರಿಯಲ್ಲಿ
ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು.
ನೋಡ್ರ, ನೀನು ಭೂಲೋಕದಲ್ಲಿ ನ್ಯಾಯ ವಿಚಾರಣೆ ಮಾಡ್ಬೇಕು, ಜನಗಳಿಗೆ ಏನ್ ತಿಳ್ಕೊಂತಾರಂತೆ? ಧರ್ಮಜ್ಞಾನ. ಯಾವ ಧರ್ಮ? ಸತ್ಯವೇದಿರಂತ ಧರ್ಮ, ಇದರ ಧರ್ಮಶಾಸ್ತ್ರ, ಇದ್ರ ಜ್ಞಾನವನ್ನು ಏನ್ ಮಾಡ್ತಾ ತಿಳ್ಕೊಂತಾರೆ? ಯಾಕಂದ್ರೆ ಅವ್ರು ತೀರ್ಪು ಮಾಡೋದು 1 ವರ್ಷ ಅಲ್ಲ, 2 ವರ್ಷ ಅದೇ 1,000 ವರ್ಷ. ಆ 1,000 ವರ್ಷದಲ್ಲಿ ಏನ್ ಮಾಡ್ತಾರೆ? ಸೇತಾನ್ನ ಕಟ್ಟಾಕ್ತಾರೆ ಅಂತೀನಿ. ಆವಾಗ ಜನಗಳ ಕಿವಿಗಳು ಮತ್ತೆ ಕಣ್ಗಳನ್ನ ಏನ್ ಮಾಡ್ತಾರೆ ಅವರು? ತೆರಿತಾರೆ. ಆವಾಗ ಸತ್ಯಾರ್ಥಗಳನ್ನ ಎಲ್ಲಾರು ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾರೆ, ಅರ್ಥ ಮಾಡ್ಕೊಂತಾರ್ರಿ. ಯಾರ್ಯಾರು ಕೇಳ್ತಾರೆ ಓದ ನೋಡಿತೀನಿ. ಯೆಶಾಯ 29:18. ಯೆಶಾಯ 29:18
ಆ ದಿನದಲ್ಲಿ
ಆ ದಿನ
ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಗ್ಗು ಕತ್ತಲುಗಳಲ್ಲಿಯೂ ಕುರುಡರು ಕಣ್ಣು ಕಾಣುವುದು, ದೀನರು ಯೆಹೋವನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು.
ಅದನ್ನ ಕುರುಡರು ಏನ್ರಿ ಮೊಬ್ಬು ಕತ್ತಲಿಂದ ಕಾಣುವರು, ಕಿವುಡರು ಏನ್ ಮಾಡಿ ಶಾಸ್ತ್ರದ ಮಾತನ್ನು ಕೇಳುವರು ಅಲ್ದ್ರ ಏನ್ ಮಾಡ್ತಾರಂತೆ? ಕುರುಡರು ಕಿವುಡರೆಲ್ಲ ಕೇಳ್ತಾರಂತೆ ರೀ. ಯಾವ ದಿನದಲ್ಲಿ? ಆ ದಿನದಲ್ಲಿ. ಆಮೇಲೆ ನೋಡ್ರಿ ಇದ್ರಿ, ಯಾಕೆ ಕೇಳ್ತಾರೆ? 20ನೇ ವಾಕ್ಯ ಅಷ್ಟೇ. ಹಾ,
ಏಕೆಂದರೆ ಭಯಂಕರವು ನಿಶೇಷವಾಗುವರು, ಧರ್ಮನಿಂದಕರು ನಿರ್ನಾಮವಾಗುವರು.
ನೋಡ್ರ ಏನ್ರೆ ನಿಶೇಷವಾಗುವರು ಅಲ್ದ್ರ ಏನ್ರಿ ಭಯಂಕರನು ಯಾರಪ್ಪ? ಸೇತಾನ್ ಏನ್ ಮಾಡ್ತಾರೆ? ಸೇತಾನ ಕಟ್ಟಾಕಿರ್ಬೇಕಾದ್ರೆ ಪವರ್ ಇಲ್ಲ ರೀ. ಅವಾಗ ಏನ್ ಮಾಡ್ತಾರೆ? ಪ್ರತಿಯೊಬ್ಬರು ವಾಕ್ಯನ ಕೇಳ್ತಾರೆ. 24ನೇ ವಾಕ್ಯ, 24th verse.
ತಪ್ಪಿದ ಹೃದಯ ಉಳ್ಳವರೆಲ್ಲರೂ ವಿವೇಕಿಗಳಾಗುವರು, ಗುಣಗುಟ್ಟುವವರು ಉಪದೇಶವನ್ನು ಗಮನಿಸುವರು ಎಂದು ಹೇಳುತ್ತಾನೆ.
ನೋಡ್ರ ಗೋಣಗುಟ್ಟವರು ಕೂಡ ಏನ್ ಮಾಡ್ತಾರೆ? ಉಪದೇಶನ ಅವಾಗ ಅವಾಗ ಕೇಳ್ತಾರೆ. ಯಾವಾಗ? ಕ್ರಿಸ್ತನ ರಾಜ್ಯದಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದಕ್ಕೆ ಕ್ರಿಸ್ತನಿಗೆ ದೇವರು 1,000 ವರ್ಷ ಕೊಟ್ಟಿರೋದ್ರಿ. 1,000 ವರ್ಷ ಪಾಪದಲ್ಲಿ ಬಿದ್ದಿರಂತ ಮನುಷ್ಯನಿಗೆ ಸತ್ಯ ಕೊಟ್ಟು ನಿಧಾನವಾಗಿ ಏನ್ರಿ ಪರಿಪೂರ್ಣ ಅಂತಕ್ಕೆ ಏನ್ ಮಾಡ್ತಾರೆ? ಅವ್ರನ್ನ ಕರ್ಕೊಂಬರ್ತಾರ್ರಿ, ಪರ್ಫೆಕ್ಷನ್ ಕರ್ಕೊಂಬರ್ತಾರೆ. ಯಾವ ಪರ್ಫೆಕ್ಷನ್ಗೆ? ಆದಾಮ್ ಯಾವ ರೀತಿ ಇದೆ ಅಂತ ಪರಿಪೂರ್ಣವಾಗಿದ್ದು ಅದೇ ಒಂದು ಕಂಡೀಷನ್ ಕರ್ಕೊಂಬಂದ್ಬಿಟ್ಟು ಆವಾಗ ಏನ್ ಮಾಡ್ತಾರೆ? ತಿರ್ಗಾ ಅದೇ ಟೆಸ್ಟ್ ಕೊಡ್ತಾರೆ. ಆದಾಮ್ ಮತ್ತೆ ಅವಳಿಗೆ ಏನ್ ಟೆಸ್ಟ್ ಕೊಟ್ಟರು? ವಿಧೇಯತೆ, ವಿಧೇಯನಾಗಿರು. ಸೇಮ್ ಇದೇ ತರ ಒಂದು ಪರೀಕ್ಷೆ ಏನಪ್ಪಾ ಕೊಡ್ತಾರೆ ದೇವರು ಆದಾಮ ಕೊಟ್ಟಂತ ರೀತಿಯಲ್ಲಿ ಪ್ರತಿಯೊಬ್ಬ ಮನುಕುಲಿಗೆ ಏನ್ ಮಾಡ್ತಾರೆ? ಕೊಡ್ತಾರೆ ವಾಕ್ಯನ ಕೊಟ್ಟಿದ್ಮೇಲೆ, ಸತ್ಯನ ಕೊಟ್ಟಿದ್ಮೇಲೆ ಸತ್ಯದ ಪ್ರಕಾರ ನಡೀರಪ್ಪ ಅಂತ ಏನಪ್ಪ ಮಾಡ್ತಾರೆ? ಅವ್ರಿಗೆ ಪರಿಜ್ಞಾನ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವರ. ಅದಿಗೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ. ಅವಾಗ ದೇವ್ರು ಏನ್ ಮಾಡೋದು? ಸತ್ಯ ಕೊಟ್ಟಿದ್ಮೇಲೆ ಸತ್ಯದ ಪ್ರಕಾರ ಏನ್ ಮಾಡ್ತಾರೆ? ನ್ಯಾಯ ತೀರ್ಪು ಮಾಡ್ತಾರೆ. ಹೇಗಿರ್ತಾರೆ ನ್ಯಾಯ ತೀರ್ಪು? ಸೇಮ್ ಈಡನ್ ತೋಟದಲ್ಲಿ ಹೆಂಗಿತ್ತು ಅದೇ ಥರ, ಟ್ರಯಲ್ ಮತ್ತೆ ಡಿಸಿಷನ್ ಸೇಮ್ ನೋಡಿ ಅಂತಾರೆ. ಅಂದ್ರೆ ಆದಾಮ ಪರಿಪೂರ್ಣವಾಗಿದ್ದ, ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಪರಿಪೂರ್ಣ ಅಂತ ತರ್ತಾರೆ. ಆದಾಮ ಮಾತ್ರ ದೇವರು ಕೇಳಿದ್ದು ವಿಧೇಯತೆ. ಇದೇ ತರ 1,000 ವರ್ಷದಲ್ಲಿ ಸತ್ಯ ಕೊಟ್ಟಿದ್ಮೇಲೆ ದೇವರ ಪ್ರತಿಯೊಬ್ಬರು ಕೇಳಿದ್ದು ವಿಧೇಯತೆ. ಆದಾಮ ಕೊಟ್ಟಂತ ಪುರಸ್ಕಾರ ರಿವಾರ್ಡ್ ಏನಪ್ಪ? ನಿತ್ಯ ಜೀವ. ದೇವರು ರಾಜ್ಯದಲ್ಲಿ ಪ್ರತಿಯೊಬ್ಬರು ವಿಧೇಯನಾಗಿದ್ರೆ ದೇವರು ಕೊಡೋದು ಏನ್ರಿ? ಪುರಸ್ಕಾರ ನಿತ್ಯ ಜೀವ. ಆದಾಮ್ಗೆ ಈಡೇನ್ ತೋಟದಲ್ಲಿ ನ್ಯಾಯ ತೀರ್ಪಿಗೆ ಆರಂಭ ಇತ್ತು, ಅಂತ್ಯ ಇತ್ತು. ಇದೇ ತರ ಕ್ರಿಸ್ತನ್ ರಾಜ್ಯದಲ್ಲಿ 1,000 ವರ್ಷ ಇದೆ, ಆರಂಭ ಇದೆ, ಅಂತ್ಯ ಇದೆ. ಆದರೆ ಏನಪ್ಪ ಮೊದಲನೇ ನ್ಯಾಯ ತೀರ್ಪಿಗೂ ಎರಡನೇ ನ್ಯಾಯ ತೀರ್ಪಿಗೂ ವ್ಯತ್ಯಾಸ ಅಂತಂದ್ರೆ, ಆದಾಮ್ಗೆ ಅನುಭವ ಇರಲಿಲ್ಲ ಅಂತ ಪಾಪ ಮಾಡ್ದ, ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಎದ್ದು ಬರ್ಬೇಕಾದ್ರೆ ಎಲ್ಲಾರಿಗೂ ಅನುಭವ ಇರ್ತದೆ. ಅದರಿಂದ ಅನುಭವ ಇರೋದ್ರಿಂದ ಆದಷ್ಟು ಜನಗಳು ಇವಾಗ ಮಾಡಿರಂಥ ಮಿಸ್ಟೇಕ್ನ ಕ್ರಿಸ್ತನ್ ರಾಜ್ಯದಲ್ಲಿ ಮಾಡಲ್ಲ ಮಾಡಲ್ಲ. ಅದಕ್ಕೆ ಪುನರ್ತನಕ್ಕೆ ಬರೋಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಮಿನಿಮಮ್ 100 ಇಯರ್ಸ್ ಟೈಮ್ ಏನು ಮಾಡ್ತಾರೆ? ಕೊಡ್ತಾರೆ. 100 ಇಯರ್ಸಲ್ಲಿ ಮಾನಸಾಂತರ ಹೊಂದೋದಕ್ಕೆ ದೇವ್ರು ಏನು ಮಾಡ್ತಾರೆ? ಸಾಕಷ್ಟು ಕೃಪೆ ಏನು ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಓದೋ ನೋಡಿದ್ದೀನಿ, ಯೆಶಾಯದಲ್ಲಿ 65:20. ಯೆಶಾಯ 65:20.
ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು.
ನೋಡ್ರಾ, ಇಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವಲ್ಪ ನೋಡ್ಬೇಕಾದ್ರೆ ಅಲ್ಲಿ ಏನಂತ ನೋಡ್ತಿದ್ರೆ, ಕೆಲವು ದಿವಸ ಬದುಕತಕ್ಕ ಕೂಸಾಗಲಿ ಅಲ್ಲಿ ಇರಲ್ವಂತೆ. ಇವಾಗ ಏನಪ್ಪ ಕೆಲವು ದಿವಸ ಬದುಕತಕ್ಕ ಕೂಸು ಅಲ್ವರ? ಇವಾಗ ಕೂಸು ಅಂತಂದ್ಮೇಲೆ ಕೆಲವು ದಿವಸ ಏನಾಗಿರ್ಬೇಕು, ಬದುಕೇ ಇರಬೇಕು. ಕೆಲವು ದಿವಸ ಬದುಕತಕ್ಕ ಕೂಸು ಯಾವುದೇ ಇರಲ್ವಂತೆ. ಏನಪ್ಪ ಅರ್ಥ ಅಂತಂದ್ರೆ, ಇವಾಗ ಹಾಸ್ಪಿಟಲ್ ಹುಟ್ಟಿದ ತಕ್ಷಣ ಮಗು ಏನಪ್ಪ ತೀರ್ಕೊಂಡ್ಬಿಡ್ತಾರೆ ಗೊತ್ತಾ? ಸ್ವಲ್ಪ ದಿನ ಕೂಡ ಬದುಕೋದಿಲ್ಲ. ಆ ಕ್ರಿಸ್ತನ ರಥದಲ್ಲಿ ಯಾರೋ ಹಂಗೆ ಸಾಯಲ್ವಂತೆ. ಅದೇನೋ ಹುಟ್ಟಿದ ತಕ್ಷಣ ಯಾರೂ ಸಾಯಲ್ವಂತೆ. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ, ವಯಸ್ಸಾಗದ ಮುದುಕ ಅಂತೆ. ಅಲ್ಲ, ಮುದುಕ ಅಂದ್ಮೇಲೆ ವಯಸ್ಸಾಗಿರ್ಬೇಕು ತಾನೆ. ಇದೇನು ವಯಸ್ಸಾಗದ ಮುದುಕ? ಏನಿದು ವಯಸ್ಸಾಗದ ಮುದುಕ ಅಂದೆ ಏನ್ರಿ? ಮುದುಕ ಅಂದ್ಮೇಲೆ ವಯಸ್ಸಾಗೋದಿಕ್ಕೆ ಒಂದು ಏಜ್ ಇದೆ ಅಂತ ಅರ್ಥ. ಅಂದರೆ ಚಿಕ್ಕ ಒಂದು ಪಾಪವಾಗೂ ಕೂಡ ಸಾಯಿಲ್ವಂತೆ, ವಯಸ್ಸಾಗದ ಮುದುಕಂತರ ಕೂಡ ಏನಂಗ ಸಾಯಿಲ್ವಂತೆ. ಅಂದ್ರೆ ಏನರ್ಥ ಏನ್ರಿ? ಹುಟ್ಟಿದ ತಕ್ಷಣ ಯಾರು
ಮರಣವೇ
ಸಾಯಲ್ಲ,
ಇಲ್ಲ.
ಅದೇ ರೀತಿ ವಯಸ್ಸಾಗ್ದಿರ ಕೂಡ ಯಾರು ಸಾಯಿಲ್ವಂತ. ಅಂದ್ರೆ ಏನಂತಾರೆ, ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಏಜ್ ಅಂತೂ ಕ್ರಿಸ್ತನ್ ರಾಜ್ಯದಲ್ಲಿ ಇದೆ ಅಂತ ಅರ್ಥ. ಅದೇನಪ್ಪ ಫಿಕ್ಸ್ಡ್ ಏಜ್ ಕ್ರಿಸ್ತನ್ ರಾಜ್ಯದಲ್ಲಿ ಅಂತಂದ್ರೆ, ಮುಂದಕ್ಕೆ ಓದ್ಕೊಂಬಂದ್ರೆ ಏನ್ರಿ, 100 ವರ್ಷದೊಳಗೆ ಏನ್ರಿ ಪಾಪಿಷ್ಟನ್ಗೆ ಶಾಪ ತಗಲೋದು ಅಲ್ರ ಏನ್ರಿ? 100 ವರ್ಷ ಮಿನಿಮಮ್ ಏಜ್ ಪ್ರತಿಯೊಬ್ಬ ಮನುಷ್ಯನಿಗೆ ಪುನರ್ತಾಗ ಬಂದ್ರೆ 100 ಇಯರ್ಸ್ ಏನ್ರಿ ಮಿನಿಮಮ್ ಏನ್ ಮಾಡ್ತಾನೆ ಅವನಿಗೆ ವಯಸ್ಸು ಕೊಡ್ತಾರೆ. 100 ಇಯರ್ಸ್ ಅಲ್ಲಿ ಕೆಟ್ಟದನ್ನೆಲ್ಲ ಬಿಟ್ಬಿಟ್ಟು ಮಾನಸಾಂತರ ಹೊಂದಿ ದೇವ್ರ ಕಡೆ ಬರೋದಕ್ಕೆ ಏನ್ ಮಾಡ್ತಾರೆ, ಅವನಿಗೆ ಕೃಪೆ ಕೊಡ್ತಾರೆ, ಸೈತಾನನ ಕಟ್ಟಾಕ್ತಾರೆ. ಆವಾಗ ಅವನೇನ್ ಮಾಡ್ಬೇಕು, ಸತ್ಯನ ಪ್ರಕಾರ ಬಾಳ್ಲೇ ಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಯೋಚನೆ ಮಾಡಿರಿ. 100 ವರ್ಷದ ಮನುಷ್ಯ ಬದಲಾವಣೆಗೆ ಆಗಲ್ವಾ? ಹಾಗೆ ಆಗ್ತಾರ್ರಿ. ಇವಾಗ ಯೋಚನೆ ಮಾಡಿ, ನೀವಿದ್ದೀರ ನಾವಿದ್ದೀರಿ ನಾವೆಲ್ಲ, ಒಂದು 50 ವರ್ಷ 60 ವರ್ಷ 40 ವರ್ಷ 30 ವರ್ಷ ನಮ್ಮ ಲೈಫಲ್ಲಿ ಬದಲಾವಣೆಗೆ ತಂದಿಲ್ವಾ? ತಂದಿದ್ದೀರಿ. ವಾಕ್ಯ ನಮಗೆ ಹೋಗಿದ ಮೇಲೆ ನಮ್ಮಲ್ಲಿ ಬದಲಾವಣೆಗೆ ಆಗಿದೆಯೋ ಇಲ್ವೋ? ಆಗಿದೆ. ಹಂಗಾರೆ ಯೋಚನೆ ಮಾಡಿ, ಕ್ರಿಸ್ತನ್ ರಾಜ್ಯದಲ್ಲಿ 100 ಇಯರ್ಸ್ 100 ವರ್ಷ ರೀ, 1 ವರ್ಷ 2 ವರ್ಷ ಅಲ್ಲ. ಸೇತಾನೇ ಇಲ್ಲ, ಎಲ್ಲ ಕಡೆ ಬರೀ ಸುಖ ಸಂತೋಷ, ಎಲ್ಲ ಪುನರ್ತನಾಗಿ ಬಂದಿದ್ದಾರೆ, ಎಲ್ಲ ಒಟ್ಟಿಗಿರ್ತಾರೆ, ಸಂತೋಷವಾಗಿರ್ತಾರೆ. ಆವಾಗ ಏನ್ರಿ, ಆವಾಗ ಸತ್ಯದ ಪ್ರಕಾರ ಬಾಳ್ತಾರ ಇಲ್ವಾ? ಖಂಡಿತವಾಗೇನ್ರಿ ಬಾಳ್ಲೇ ಬಾಳ್ತಾರ್ರಿ. ಅದಕ್ಕೆ ನೋಡ್ಬೇಕ್ರೆ ಮಿನಿಮಮ್ 100 ಇಯರ್ಸ್ ಅಂದ್ರ ಆವಾಗ ಏನ್ರಿ ತೀರ್ಪಾಗೋದು. ಈ ತೀರ್ಪು ಬಗ್ಗೆನೆ ಮತ್ತೆ 25ನೇ ಅಧ್ಯಾಯದಲ್ಲಿ 32ರಿಂದ ಪೂರ್ತಿ ಅಧ್ಯಾಯ ಅಂತ್ಯದವರೆಗೆ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ. ಇದು ನಾವು ಓದಿದ್ದೀರಿ. ಏನಪ್ಪ ಅಂದರೆ ಅದು ಏನಂತೆ, ಕುರಿ ಮತ್ತು ಆಡುಗಳ ಒಂದು ಸಾಮ್ಯ, ಕರೆಕ್ಟಾ? ಕೆಲವೊಂದು ವಾಕ್ಯಗಳು ಮಾತ್ರ ಓದೋಣ, ಓದೋಣ ನೋಡಿ. ಮತ್ತೆ 25ನೇ ಅಧ್ಯಾಯ 32 ಮತ್ತು 33.
ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು.
ನೋಡ್ರ ಕುರಿಗಳನ್ನೇನ್ರಿ ಮತ್ತೆ ಆಡುಗಳನ್ನ ಬೇರೆ ಬೇರೆ ಮಾಡ್ತಾರಂತೆ, ಎರಡುಗಡೆ ಬಲಗಡೆ ಏನ್ ಮಾಡ್ತಾರೆ ಮಾಡ್ತಾರಂತೆ ಅಲ್ವರ? ಸರಿ, ಅಲ್ಲಿ ನೋಡ್ಬೇಕಾರೆ ಏನಪ್ಪ ಕೇಳ್ತಾರೆ ಅಂತಂದ್ರೆ ಏನ್ರಿ, ಮುಂದಕ್ಕೆ ಹಂಗೆ ಓದಿದ್ರೆ 35ರಿಂದ ಸಿಸ್ಟರ್, 35ರಿಂದ ಓದ್ಕೊಂಬನಿ. ಹಂಗೆ ಅಂತೀನಿ,
ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದ್ದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು.
ನೋಡ್ರ ಏನ್ ಹೇಳ್ತಾರ ಅವಾಗ, ಇದ್ರಲ್ಲಿ ಯಾರೋ ಒಬ್ರಿಗೆ ನೀವು ಮಾಡಿದ್ರೆ ಯಾರಿಗೆ ಮಾಡ್ದಂಗೆ? ನನಗೆ ಮಾಡ್ದಂಗೆ. ನಾನು ವಸ್ತ್ರ ಇಲ್ದರೆ ಇದ್ದೆ, ನನಗೆ ಏನು ಮಾಡಿದೆ ವಸ್ತ್ರ ಕೊಟ್ಟೆ. ನಾನು ಅನ್ನಪಾನ ಇಲ್ಲದವನಾಗಿದ್ದೆ, ಏನು ಮಾಡಿದೆ ನನಗೆ ಕುಡಿಯೋದಕ್ಕೆ ನೀರು ಆಹಾರನ ಕೊಟ್ರಿ. ಅದರ ನಾನೆಂತ ಅಸ್ವಸ್ಥನಾಗಿದ್ದೆ, ಬನ್ನಿ ಮಾಡಿದೆ ನನ್ನ ಆರೈಸಿದ್ರಿ. ಸೆರೆಯಲ್ಲಿದ್ದೆ ಏನು ಮಾಡಿದೆ, ಬನ್ನಿ ನೀವು ನೋಡಿದ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗೆ ಇದನ್ನು ಎಷ್ಟೋ ಜನಗಳ ಈ ವಾರ್ತದ ಆಧಾರದ ಮೇಲೇ ಏನು ಮಾಡೋದಂದರೆ ಅನಾಥಾಶ್ರಮಗಳನ್ನ ಕಟ್ಟೋದು, ಅದರ ಹೋಮ್ ಫಾರ್ ದ ಏಜ್ ಕಟ್ಟೋದು, ಅದರ ಹುಷಾರಿಲ್ದವ್ರಿಗೆ ಮಾಡೋದು ಫ್ರೀ ಹಾಸ್ಪಿಟ್ಲ್ಗಳಲ್ಲಿ ಮಾಡೋದು ಕಟ್ಟೋದು, ಅದರ ಕ್ರಿಸ್ಮಸ್ ಟೈಮ್ ಎಲ್ಲರಿಗೆ ಮಾಡೋದು ಬಟ್ಟೆಗಳನ್ನ ಉಡುಪುಗಳು ಕೊಡೋದು ಊಟಗಳು ಕೊಡೋದು, ಆಮೇಲೆ ಏನ್ರಿ ಸೆರೆಮಲ್ಲಿ ಇದ್ದ ಏನು ಮಾಡಿದೆ ಭೇಟಿ ಮಾಡಿದೆ ಜೈಲ್ ಮಿನಿಸ್ಟ್ರಿ ಅಂತ ಏನು ಮಾಡೋದು ಯಾಕೆ ಇಲ್ಲಿ ವಾಕ್ಯ ಕೊಟ್ಟರು ನೋಡಿದ್ದೀನಿ ಈ ಆಧಾರದ ಮೇಲೆ. ಅದರ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಇಷ್ಟರಲ್ಲಿ ಇರೋಂಥ ಎಲ್ಲ ಕೆಲಸಗಳನ್ನ ಯೇಸುಕ್ರಿಸ್ತ ಎಷ್ಟು ಸತಿ ಮಾತಾಡಿದ್ದಾರೆ, ಎಷ್ಟು ಸತಿ ಮಾಡಿದರೆ ಯೇಸುಕ್ರಿಸ್ತ ಈ ಕೆಲಸಗಳನ್ನ ಯೋಚನೆ ಮಾಡಿ ನೋಡಿದ್ದೀನಿ, ಒಂದು ಸತಿ ಕೂಡ ಇಲ್ಲ ರೀ. ಯೇಸುಕ್ರಿಸ್ತ ಈ ಕೆಲಸಗಳನ್ನ ಯಾರಿಗೂ ಮಾಡಲೇ ಇಲ್ಲ ರೀ. ಏನೋ 4,000 ಜನಕ್ಕೆ 5,000 ಜನಕ್ಕೆ ಮಾತ್ರ ಊಟ ಕೊಟ್ಟರು ಅಷ್ಟು, ಬಂದವ್ರಿಗೆಲ್ಲರಿಗೂ ವಸ್ತ್ರ ಇಲ್ಲರಿಗೂ ವಸ್ತ್ರ ಕೊಟ್ಕೊಟ್ರ ಸರ, ಬಟ್ಟೆ ಇಲ್ಲರಿಗೆ ಬಟ್ಟೆ ಕೊಟ್ಬಿಟ್ಟು ಕೊಟ್ರ ಅಲ್ವರ, ಅನ್ನ ಪಾನಗಳನ್ನ ಎಲ್ಲ ಸತಿ ಕೊಟ್ರ, ಏನೋ ಒಂದು 2 ಸತಿ ಮತ್ತೆ ಕೊಟ್ಟರು ಬಿಟ್ಟು ಬೇರೆ ಎಲ್ಲೂ ರೆಕಾರ್ಡ್ ಏನಾಗಿಲ್ಲ, ಇಲ್ಲವೇ ಇಲ್ಲ. ಅಲ್ವರ ವಯಸ್ಸಿರೋ ಮನೆಗೆಲ್ಲ ಹೋಗಿ ವಯಸ್ಸಾಗಿರೋ ನೋಡಿಕೊಂಡು ಜೈಲ್ಗೆ ಹೋಗಿ ಬರಬಾಸ್ಕೊ ಹೋಗ್ಬಿಟ್ಟು ಎಲ್ಲ ಬೋಧನೆ ಮಾಡೋರ ಇಲ್ವಲ್ಲ, ಮತ್ತೆ ಯಾಕೆ ಯೇಸುಕ್ರಿಸ್ತ ಮಾಡಲಿಲ್ಲ? ಅದರ ವಾಕ್ಯ ಓದೋಣ ಯಾಕೆ ಅಂತಂದ್ಬಿಟ್ಟು ಮತ್ತೆ 25:31 ಓದಿ, ಮತ್ತೆ 25ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ. ಈ ವಾಕ್ಯ ಯಾವಾಗ ಆಗೋದು ಆಕ್ಚುಲಿ?
ಇದಲ್ಲದೆ
ಇದಲ್ಲದೆ ಮನುಷ್ಯ
ಮನುಷ್ಯಕುಮಾರನು
ಕುಮಾರನು
ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೂ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು.
ಇದು ಯಾವಾಗ ಆಗೋದು? ಯೇಸುಕ್ರಿಸ್ತು ತನ್ನ ಮಹಿಮೆಯಲ್ಲಿ ತಿರುಗಿ ಬರಬೇಕಾದ್ರೆ, ಆ ಮಹಿಮೆಯಲ್ಲಿ ಸಿಂಹಾಸ ಮೇಲೆ ಕೂತ್ಕೊಬೇಕಾದ್ರೆ ಜಗತ್ತಲ್ಲಾಗಂತ ವಿಚಾರದ ಬಗ್ಗೆ ಹೇಳ್ತಾರೆ ಹೊರತು ಇವಾಗಲ್ಲ ರೀ. ಯೇಸುಕ್ರಿಸ್ತು 2ನೇ ಬರುವಿಕೆಯಲ್ಲಿ ಜಗತ್ತಲ್ಲಿ ಮಾಡೋಂಥ ಕೆಲಸದ ಬಗ್ಗೆ ಇಲ್ಲಿ ಕೊಟ್ಟವ್ರಿ ಇಲ್ಲಿ ಅಲ್ವರ. ಇವಾಗ ಆಗೋದಲ್ಲ, ಅದು ಇವಾಗ ಅಪ್ಲಿಕಬಲ್ಲ. ಎಷ್ಟೋ ಜನ ಇವಾಗ ಅಪ್ಲಿಕಬಲ್ ಮಾಡ್ಕೊಂಡು ಇವಾಗ ಎಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡವ್ರೆ, ಮಾಡ್ಬೇಕಾದ್ರೆ ಕೆಲಸನ ಬಿಟ್ಬಿಟ್ಟು ಅಲ್ವರ. ಸತ್ಯ ಗೊತ್ತಿಲ್ಲದ್ರೆ ಕ್ರೈಸ್ತರಿಗೆ ಸತ್ಯ ಹೇಳ್ಕೊಡೋದು ಬಿಟ್ಬಿಟ್ಟು ಏನ್ರೀ, ಏನೂ ಗೊತ್ತಿಲ್ಲದ್ರೆ ಜನಗಳಿಗೆ ಹೋಗ್ಬಿಟ್ಟು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವ್ರು ನಮ್ಮನ್ನ ಮೆಚ್ತಾರ? ಯೇಸುಕ್ರಿಸ್ತ ಅಪೊಸ್ತಲ್ಸ್ ಯಾರು ಈ ಕೆಲಸನ ಮಾಡಿಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಅದಕ್ಕೆ ಇದೆ ಕ್ರಿಸ್ತನ ರಾಜ್ಯದಲ್ಲಿ ಆಗಂತ ಕೆಲಸ ಅಂದ್ರೆ ಏನು? ಕ್ರಿಸ್ತನ ರಾಜ್ಯದಲ್ಲಿ ಜನಗಳಿಗೆ ಸತ್ಯ ಕೊಡ್ತಾ ಕೊಡ್ತಾ ಆಡು ಮತ್ತೆ ಕುರಿಗಳನ್ನ ಬೇರೆ ಬೇರೆ ಮಾಡೋ ರೀತಿಲಿ ಮಾಡ್ತಾರೆ. ಹೇಗೆ ಮಾಡ್ತಾರಪ್ಪ ಅಂತಂದ್ರೆ, ಆಡುಗಳನ್ನೆಲ್ಲ ಒಂದ್ ಕಡೆಗೆ ಏನ್ ಮಾಡ್ತಾರೆ, ಸೇರಿಸ್ತಾರೆ. ಆಡುಗಳೇನೇನ್ರಿ, ಆಡುಗಳ ತರ ಇರೋಂಥ ಗುಣಗಳು, ಅದರ ಕಠಿಣವಾದಂಥ ಮನಸ್ಸು, ಅದರ ಒರಟು, ಅದರ ಇವನ್ನೆಲ್ಲ ಏನ್ ಮಾಡ್ತಾರೆ ಒಂದ್ ಕಡೆಗೆ ಸೇರಿಸ್ತಾರೆ. ಆದ್ರೆ ಏನ್ರಿ, ಇನ್ನೊಬ್ರು ಇದಾರೆ ಕುರಿಗಳು, ಅದರ ಹೆಂಗಿದ್ದಾರೆ ಯೇಸುಕ್ರಿಸ್ತು ವೇದ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂಥ ಕುರಿ ತರ ಮೌನವಾಗಿದೆ, ಬಾಯಿ ತೆರೀಲೇ ಇಲ್ಲ. ಆ ಥರ ದೇವ್ರ ಮಕ್ಳು ಏನಾಗಿದ್ದಾರೆ ಇದಾರೆ, ಅವ್ರನ್ನೆಲ್ಲ ಏನು ಮಾಡ್ತಾರೆ ಒಂದು ಕಡೆಗೆ ಸೇರಿಸ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಸತ್ಯ ಹೋಗ್ತಾ 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 ಸತ್ಯದ ಪ್ರಕಾರ ನಡಿಬೇಕಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ. ಆವಾಗ ಜನಗಳು ಏನು ಮಾಡ್ತಾರೆ, ನಡೀಲಿಕ್ಕೆ ಶುರು ಮಾಡ್ತಾರೆ ನೋಡಿರ್ತೀನಿ. ಅದರ ಯಾರು ಸೆರೆಯಲ್ಲಿದ್ದೆ ಏನು ಮಾಡಿದೆ, ನನಗೆ ನಾನು ಭೇಟಿ ಮಾಡೋಕ್ಕೆ ಹೋದೆ, ಅದರ ಏನು ಸೆರೆಮನೆ ಇದೆ, ಸೆರೆಮನೆ ಮರಣ ಸೆರೆಮನೆ, ಅದರ ಎಲ್ಲ ಮರಣ ಸೆರೆಮನೆ ಇರ್ತಾರೆ ಅವ್ರಿಗಾಗಿ ಏನು ಮಾಡೋದು, ಪರತೆ ಮಾಡೋದು, ಪುನರ್ತನ ಎದ್ದು ಬರೋಂಥದ್ದು. ವಸ್ತ್ರ ಇಲ್ಲದವನಾಗಿದೆ ಅಂತಾನೆ, ವಸ್ತ್ರ ಏನ್ರಿ ಎಲ್ಲರಿಗೂ, ಏನು ವಸ್ತ್ರ ಇಲ್ಲ, ನೀತಿ ವಸ್ತ್ರ ಇಲ್ಲ. ಎಷ್ಟೋ ಜನ ವೈಕುಂಠ ವೈಕುಂಠ ಅಂತ ಕೇಳ್ಕೊಂಡು ಹಂಗೆ ಹೊರಟೋಗ್ಬಿಡ್ತಾರೆ. ಕ್ರಿಸ್ತನಾದ್ರೆ ಎದ್ಬತ್ತಾರೆ, ಓ ಇದೇ ಪರಲೋಕ ಅಂತ ಎದ್ಬತ್ತಾರೆ. ಇಲ್ಲಪ್ಪ, ಇದು ಭೂಲೋಕದ ರಾಜ್ಯ, ಕ್ರಿಸ್ತನ್ ನಿಮ್ಗಾಗಿ ಪ್ರಾಣ ಕೊಟ್ಟಿದ್ರೆ ಅಂತ ಅವ್ನು ವಸ್ತ್ರ ಇರಲ್ಲ, ನೀತಿ ವಸ್ತ್ರ. ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ನೀತಿ ವಸ್ತ್ರ ಕೊಡ್ಬೇಕ್ರಿ ಅವನಿಗೆ, ಆಹಾರ ಕೊಡಬೇಕು, ವಾಕ್ಯ ಕೊಡಬೇಕು, ಜೀವಕರವಾದ ಜಲ ಏನು ಮಾಡಬೇಕು ಕೊಂಡ್ಕೊಡ್ಬೇಕು. ಕಾಯಿಲೆಯಲ್ಲಿ ಬಿದ್ದಿರ್ತಾರೆ, ಏನು ಕಾಯಿಲೆಗಳು, ಎಲ್ಲ ಕೆಟ್ಟ ಪಾಪದ ಕಾಯಿಲೆಗಳಿದೆ. ಕೆಲವು ಜನಕ್ಕೆ ಕುಡಿಯೋದು ಅದು ಇದು ಅಂತೆಲ್ಲ ಕೆಟ್ಟ ಚಟಗಳಿದೆ. ಪಾಪದಿಂದ ಬಿಡುಗಡೆ ಮಾಡ್ಕೊಂಬರೋದಕ್ಕೆ ಅವ್ರಿಗೆ ಏನು ಮಾಡಬೇಕು, ಬಲ ಕೊಡಬೇಕು, ಸಹಾಯ ಮಾಡಬೇಕು. ಅದೇ ಯಾವುದಪ್ಪ ಸಹಾಯ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಏನ್ರಿ ಯೇಸುಕ್ರಿಸ್ತ ಹೇಳ್ತಾರೆ, ವೈದ್ಯರು ಯಾರಿಗೆ ಬೇಕೋ, ರೋಗಿಗಳು ಬೇಕೋ. ಯೇಸುಕ್ರಿಸ್ತನೇ ದೊಡ್ಡ ವೈದ್ಯರಿ, ಅವ್ರು ಬಂದಿರೋದೆ ಪಾಪದ ಕಾಯಿಲೆನ ನಿವಾರಣೆ ಮಾಡೋಕ್ಕೆ. ಈ ಪಾಪದ ಕಾಯಿಲೆಗಳನ್ನ ನಿವಾರಣೆ ಮಾಡೋಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಏನು ಮಾಡ್ತಾರೆ, ಜನಗಳ ಮುಖಾಂತರ ದೇವರಿಗೆ ಸತ್ಯ ಕೊಡ್ತಾ 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 ಇದು ಮಾಡಿಸ್ತಾ ಇರ್ಬೇಕಾದ್ರೆ ಎರಡು ಗುಂಪಿನ ಜನಾಂಗ ಸಪ್ರೇಟ್ ಆಗ್ತಾರೆ. ಒಬ್ಬರು ದೇವ್ರ ವಾಕ್ಯದ ಪಕ್ಕ ನಡೆದವಾಗ ಕುರಿಗಳ ಥರ ಗುಣಗಳನ್ನ ವ್ಯಕ್ತಪಡಿಸ್ತಾವಾಗ ಅವ್ರು ಏನು ಮಾಡ್ತಾರೆ ಒಂದು ಕಡೆಗೆ ಬರ್ತಾರೆ, ಆಡುಗಳ ಥರ ಇರೋ ಒಂದು ಕಡೆಗೆ ಬರ್ತಾರೆ. ಸರಿ, ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ, ನರಕ ಸ್ವರ್ಗಕ್ಕೆ ಹೋಗ್ತಾರ? ಎಲ್ಲ ಅದೇ ಭಾವಿಸ್ಬಿಟ್ಟಿರೋದು. ವಾಕ್ಯನ ಓದಬೇಕು, ದಯವಿಟ್ಟು ವಾಕ್ಯ ಓದೋಣ. ಕುರಿಗಳೆಲ್ಲಿ ಹೋಗ್ತಾರಂತೆ? ಮತ್ತೆ 25ನೇ ಅಧ್ಯಾಯ 34ನೇ ವಾಕ್ಯ.
ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ.
ಲೋಕಾದಿಯಿಂದ ಸಿದ್ಧವಾಗಿರುವಂತ ರಾಜ್ಯವನ್ನು ಏನ್ ಮಾಡಿ ನೀವು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿ. ಲೋಕಾದಿಯಿಂದ ಸಿದ್ಧ ಮಾಡಿದ ರಾಜ್ಯ ಯಾವ ರಾಜ್ಯ? ಭೂಲೋಕದಲ್ಲಿ ಆದಾಮ್ ಈಡನ್ ತೋಟದಲ್ಲಿ ಸ್ಥಾಪನೆ ಮಾಡಿದ ರಾಜ್ಯ. ಇದನ್ನ ಏನ್ ಮಾಡಿ ವಾಪಸ್ ಮನುಷ್ಯನಿಗೆ ಏನ್ ಮಾಡ್ತಾರೆ, ಕೊಡ್ತಾರೆ ಈ ರಾಜ್ಯನ ನೀವು ಸ್ವಾಧೀನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದರ ಪರಲೋಕೊಂಡಿರಂತ? ಇಲ್ಲ ರೀ, ಕರ್ತನಲ್ಲಿ ಪ್ರೀತಿ ಅನ್ನೋ ಸೊಳ್ಳೆ, ಭೂಲೋಕದಲ್ಲಿ ರಾಜ್ಯವನ್ನು ಮನುಷ್ಯರಿಗೆ ಕೊಡ್ತಾರ್ರಿ. ಕುರಿಗಳ ತರ ಗುಣಗಳನ್ನ ಅವಾಗ ವ್ಯಕ್ತಪಡಿಸಿದ ಜನಗಳಿಗೆ. ಸರಿ, ಇವಾಗ ಅವಾಗೂ ಕೂಡ ಕೆಲವು ಜನ ಏನ್ ಮಾಡಲ್ಲ, ವಾಕ್ಯದ ಪಕ್ಕ ನಡೆಯಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ಈ ಆಡುಗಳ ತರ ಇರೋರಿಗೆ, ನೋಡಿ ಓದನ ಮತ್ತೆ 25ನೇ ಅಧ್ಯಾಯದಲ್ಲಿ 41ನೇ ವಾಕ್ಯ.
ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನೋನು, ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ.
ಪಿಶಾಸನಿಗೂ ದೂತನಿಗೆ ಸಿದ್ಧ ಮಾಡ ನಿತ್ಯ ಬೆಂಕಿ. ಏನಿದು ಪಿಶಾಸು ಮತ್ತೆ ದೂತರು ಅಂತಂದ್ರೆ ನೋಡ್ಬೇಕಾದ್ರೆ ನಾವು ಕಳವರ ನೋಡಿದಿರಿ, ಅದರ ಸೇತಾನ ಮತ್ತೆ ಬಿದ್ದೋಗಿರೋಂಥ ದೂತರುಗಳಿಗೆಲ್ಲ ದೇವರು ಒಂದು ಬೆಂಕಿಯ ಕೆರೆ ಏನು ಮಾಡಿದ್ದಾರೆ, ಸಿದ್ಧ ಮಾಡಿದ್ದಾರೆ. ಏನದು ಬೆಂಕಿಯ ಕೆರೆ ಅಂತಂದ್ರೆ ಅಗ್ನಿ ನರಕನ? ಇಲ್ಲ ರೀ, ಆ ವಾಕ್ಯದಲ್ಲೇ ಉತ್ತರ ಕೊಟ್ಟರೆ. ಓದ ನೋಡಿದ್ದೀನಿ, ಪ್ರಕಟಣೆ 20ನೇ ಅಧ್ಯಾಯ 14ನೇ ವಾಕ್ಯ, ಬೆಂಕಿಯ ಕೆರೆ ಅಂದ್ರೆ ಏನು? ಓದನ ಪ್ರಕಟಣೆ 20ನೇ ಅಧ್ಯಾಯ 14ನೇ ವಾಕ್ಯ.
ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯ ಎರಡನೆಯ ಮರಣವು.
ಆ ಬೆಂಕಿ ಕೆರೆ ಏನ್ರಿ? ಎರಡನೇ ಮರಣ. ಎರಡನೇ ಮರಣದಲ್ಲಿ ಇಂಥ ಜನಗಳನ್ನ ಏನ್ ಮಾಡ್ತಾರೆ? ಸರ್ವನಾಶ ಮಾಡಾಕ್ತಾರೆ. ದೇವರನ್ನು ಉಳಿಸ್ಕೊಂಡು ದೇವ್ರಿಗೆ ಏನು ಪ್ರಯೋಜನ ಇಲ್ಲ ರೀ. ಇದೇ ಕ್ರಿಸ್ತನ್ ರಾಜ್ಯದಲ್ಲಿ ದೇವರು ಕೊಡಂತ ನ್ಯಾಯ ತೀರ್ಪು. ಸತ್ಯದ ಪ್ರಕಾರ ಬಾಳಿದ್ರೆ ಏನ್ರಿ? ಭೂಲೋಕದಲ್ಲಿ ನಿತ್ಯ ಜೀವ. ಸತ್ಯದ ಪ್ರಕಾರ ಬಾಳಿಲ್ಲ ಅಂತಂದ್ರೆ ಏನ್ರಿ? ಸಾವಿರ ವರ್ಷದ ಅಂತ್ಯದಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ? ಅವ್ರನ್ನ ಸರ್ವನಾಶ ಮಾಡಾಕ್ತಾರೆ. ಸೆಕೆಂಡ್ ಡೆತ್ತಲ್ಲಿ ಅವ್ರು ಏನ್ ಮಾಡ್ತಾರೆ? ನಾಶ ಮಾಡಾಕ್ತಾರೆ. ಅದನ್ನೇ ಬೆಂಕಿಯ ಕೆರೆಗೆ ಹೋಲಿಕೆ ಮಾಡಿದ್ದಾರೆ. ಸರಿ, ಹಾಗಿರ್ಬೇಕಾದ್ರೆ ಒಂದು ವಾಕ್ಯ ಇದೆ ಪ್ರಕಟಣೆಯಲ್ಲಿ, ಆ ವಾಕ್ಯ ಅರ್ಥ ಏನು ಬ್ರದರ್ ಅಂತ ಎಷ್ಟೋ ಜನ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಕೇಳ್ತಾರೆ. ಅದರ ಓದ್ಬಿಡೋಣ ಅದರ. ಯಾವುದಪ್ಪ ಅಂದರೆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು. ಈ ವಾಕ್ಯದ ಅರ್ಥ ಏನು ಬ್ರದರ್ ಅಂತ ನೋಡೋಣ. ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 12 ದಯವಿಟ್ಟು ಓದಿ.
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು
ನೋಡ್ರಿ ಇಲ್ಲಿ
ಮತ್ತು
ಏನಂತಾರೆ,
ಜೀವ ಬಾಧ್ಯ
ಒಂದು ನಿಮಿಷ ಅದಕ್ಕೆ ನೋಡ್ಬೇಕು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಸತ್ತವರಾದ ಚಿಕ್ಕವರು ದೊಡ್ಡವರು ಏನ್ರಿ ಎದ್ದು ಬರೋದನ್ನ ಕಂಡ್ರಂತೆ. ಅವರು ಏನಪ್ಪಾ ಮಾಡಿದ್ರು ಅಂತಂದ್ರೆ ದೇವ್ರ ಮುಂದೆ ಏನಂತಾರೆ ತೀರ್ಪಿಗಾಗಿ ನಿಂತಿದ್ರಂತೆ. ಆವಾಗ ಏನ್ ತೆರೀತು ಅಂತ ನೋಡ್ತೀರಿ, ಪುಸ್ತಕಗಳು
ಪುಸ್ತಕಗಳು
ತೆರೆಯಲ್ಪಟ್ಟವು ಅಂತ ನೋಡ್ತೀರಿ. ಸರಿ, ಆಮೇಲೆ ನೆಕ್ಸ್ಟ್.
ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು.
ಆಮೇಲೆ ಜೀವಬಾಧ್ಯರ ಪಟ್ಟಿ ಎಂಬುವಂತ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು. ಅಂಡರ್ಲೈನ್ ಮಾಡ್ಕೊಳ್ಳಿ, ಮೊದಲು ತೆರೆದಿದ್ದು ಪುಸ್ತಕಗಳು, ಇವಾಗ ತೆರೆಯಲ್ಪಟ್ಟಿದ್ದು ಜೀವಬಾಧ್ಯರ ಪಟ್ಟಿ ಎಂಬಂಥ ಪುಸ್ತಕ, ಒಂದೇ ಒಂದು ಮಾತ್ರ. ಓಕೆ, ನೆಕ್ಸ್ಟ್.
ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು.
ಅವ್ರಿಗೆ ನ್ಯಾಯ ತೀರ್ಪು ಯಾವ್ದ್ರ ಪ್ರಕಾರ ಆಯಿತು ಅಂತ ನೋಡ್ತೀರಿ, ಆ ಪುಸ್ತಕಗಳಲ್ಲಿ, ಪುಸ್ತಕ ಅಂತ ಕೊಡಲಿಲ್ಲ ರೀ, ಪುಸ್ತಕಗಳಲ್ಲಿ ಬರೆದಿರುವಂಥ ಪ್ರಕಾರ ಅವರವರ ಕೃತ್ಯಗಳಿಗೆ ತಕ್ಕಂತೆ ಏನ್ರಿ ತೀರ್ಪಾಯಿತು ಅಂತ ನೋಡ್ತೀವಿ. ಅದರ ಏನಿದೆ ಅರ್ಥ ಅಲ್ಲರ? ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಏನ್ರಿ, ಯೇಸು ಕ್ರಿಸ್ತು ಬರ್ತಾರೆ ಅಲ್ಲರ, ಏನು ಮಾಡ್ತಾರೆ, ಸಿಂಹಾಸನ ಕೂತ್ಕೊಂಡ್ಬಿಡ್ತಾರೆ, ಪುಸ್ತಕಗಳನ್ನ ತೆರೆದ್ಬಿಡ್ತಾರೆ, ಆ ಪುಸ್ತಕದಲ್ಲಿ ಏನು ಬಿಡ್ತೀವಿ ಅದ್ರ ಪ್ರಕಾರ ತೀರ್ಪು ಮಾಡಿಬಿಡ್ತಾರೆ ಅಂತ ಅಂಕೊಟ್ಟಿದೆ. ಇಲ್ಲಿ ಅಂಕೊಟ್ಟಿಲ್ಲ ರೀ, ಏನು ಹೇಳ್ತಿರ್ತಾರೆ, ದೊಡ್ಡವರು ಚಿಕ್ಕವರು ಎಲ್ಲರೂ ಎದ್ದು ಬಂದು ನಿಂತ್ಕೊಂತಾರಂತೆ, ಪುಸ್ತಕಗಳನ್ನ ತೆರೀತಾರಂತೆ ರೀ. ಇದೊಂದು ಪಕ್ಕದಲ್ಲಿ ಹೆಂಗೆ ಇಟ್ಕೊಳ್ಳಿ, ಇನ್ನೊಂದು ಪುಸ್ತಕ ತೆರೀತಾರಂತೆ. ಆ ಪುಸ್ತಕಕ್ಕೆ ಹೆಸರು ಕೊಟ್ಟವ್ರೆ ಜೀವಬಾಧ್ಯರ ಪಟ್ಟಿಯಂತೆ. ಈ ಜೀವಬಾಧ್ಯರ ಪಟ್ಟಿ ತೆಗೆದ ಮೇಲೆ ಜನಗಳಿಗೆ ತೀರ್ಪು ಮಾಡಲ್ಲ. ಅದು ಯಾವ್ದ್ರ ಪ್ರಕಾರ ಮಾಡಿದ್ರು ಎಲ್ಲ ನೆನ್ ತಿಳ್ಕೊಂಬಿಡ್ತಾರೆ ಬ್ರದರ್, ಜೀವಬಾಧ್ಯರ ಪಟ್ಟಿ ಪ್ರಕಾರ ತೀರ್ಪು ಮಾಡ್ಬಿಡ್ತಾರೆ ಬ್ರದರ್ ಅಂತ. ಹಂಗಲ್ಲ, ಓದಿ ಇನ್ನೊಂದ್ಸತಿ ಕ್ಲೀನಾಗಿ ಹೇಳ್ತಾರೆ, ಜೀವಬಾಧ್ಯರ ಪ್ರಕಾರ ತೀರ್ಪೇ ಮಾಡಿಲ್ವಂತರಿ. ಆ ಪುಸ್ತಕಗಳು ತೆರೆದಿದ್ರಲ್ಲ, ಅದರಲ್ಲಿ ಬರೆದಿದ್ದಲ್ಲ ಕೃತ್ಯಗಳು, ಆ ಕೃತ್ಯಗಳ ಪ್ರಕಾರ ಅಲ್ಲಿ ಬರೆದಿರೋಂಥ ಕ್ರಿಯೆಗಳು ಮತ್ತು ಅವ್ರ ಕೃತ್ಯಗಳ ಅನುಸಾರವಾಗಿ ಎರಡನ್ನೂ ಮ್ಯಾಚ್ ಮಾಡಿ ಏನು ಮಾಡೋದು ತೀರ್ಪು ಕೊಡೋದಂತೆ. ಇನ್ನೊಂದ್ಸತಿ ಓದಿಬೇಕಾ, ಗಮನಿಸಿ ಎಲ್ಲರೂ ಇನ್ನೊಂದ್ಸತಿ ಓದಿ ಇಷ್ಟ ವಾಕ್ಯನ.
ಅವರವರ ಕೃತ್ಯಗಳ ಪ್ರಕಾರ
ಅವರ ಫಸ್ಟ್ ಇಂದ ಓದ್ಲಿ ಬಿಡುದ.
ಹಾಂ,
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು.
ನೋಡ್ರ, ಜೀವಬದ್ಧರ ಪಟ್ಟಿ ಪ್ರಕಾರನೇ ಅಲ್ಲ ರೀ. ಹಂಗಾದ್ರೆ ಏನಿದು, ನಾವು ನೆನ್ಸ್ಕೊಳೋದಕ್ಕೂ ವಾಕ್ಯದಲ್ಲಿ ಕೊಟ್ಟಿದ ಅರ್ಥಕ್ಕೆ ವ್ಯತ್ಯಾಸ ಐತಲ್ಲ. ಹಾಂ, ಇಲ್ಲೇ ಬಂದಿರೋದು ಇವಾಗ ಪ್ರಕಟಣೆ ಪುಸ್ತಕ. ಪ್ರಕಟಣೆ ಪುಸ್ತಕ ಹೆಂಗೆ ಬರೆದಿದ್ದಾರೆ? ಪ್ರಕಟಣೆ ಪುಸ್ತಕದಲ್ಲಿ ಬರೆದಿದ್ದೆಲ್ಲ ಹಿಂಗೆ ನೇರವಾಗಿರೋ ಭಾಷೆನ? ಹಾಂ, ಯೋಚನೆ ಮಾಡಿ, ಪ್ರಕಟಣೆ ಪುಸ್ತಕದಲ್ಲಿ ಬರೆದಿದ್ದೆಲ್ಲ ನೇರವಾಗಿರೋ ಭಾಷೆನ? ಹಾಂ, ನೋಡಿರಿ ಒಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದರೆ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡೋಣ ಯಾರಾದರೂ. ಪ್ರಕಟಣೆ 13:1.
ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು.
ಕಂಡೆನು.
ಅದಕ್ಕೆ 7 ತಲೆಗಳು, 10 ಕೊಂಬುಗಳು,
7 ತಲೆಗಳು, 10 ಕೊಂಬುಗಳಿದ್ವು.
ಕೊಂಬುಗಳು ಮತ್ತು 10 ಮುಕುಟಗಳು ತಲೆಗಳ ಮೇಲೆ. ದೇವದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆ ಅಂತಿತ್ತು.
ಅಂಡರ್ಲೈನ್ ಮಾಡ್ಕೊಳ್ಳಿ, ನೋಡಕ್ಕೆ ಚಿರತೆ ತರ ಇದೆಯಂತೆ, ದೇಹ ಎಲ್ಲ ಚಿರತೆ. ಆಯ್ತು ಸಿಸ್ಟರ್, ನೆಕ್ಸ್ಟ್.
ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ,
ಕೈ ಕಾಲುಗಳು ಕರಡಿ ತರ ಇದೆಯಂತೆ ರೀ. ಆಯ್ತು, ಗುಡ್, ಓಕೆ, ನೆಕ್ಸ್ಟ್.
ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು.
ಬಾಯಿ ಸಿಂಹದ ತರ ಇದೆಯಂತೆ ರೀ. ನೆಕ್ಸ್ಟ್ ಸಿಸ್ಟರ್. ಹಾಂ,
ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು.
ಇವಾಗ ಘಟ ಸರ್ಪ ಅದಕ್ಕೆ ಪವರ್ ಕೊಡ್ತಂತೆ. ಇದೇನಿದೆ ಮುರುಗ ಹೆಂಗಿದೆ ನೋಡಕ್ಕೆ? ಚಿರತೆ, ಕೈ ಕಾಲು ಕರಡಿ ತರ, ಮಕ ನೋಡ ಸಿಂಹದ ತರ ಐತೆ. ಯಾರೋ ಒಬ್ರು ಡ್ರ್ಯಾಗನ್ ಬಂದು ಪವರ್ ಕೊಡ್ತಂತೆ. ಇದೇನು ಲಿಟ್ರಲ್ಲ. ಈ ಥರ ಮೃಗ ಎಲ್ಲಿ ಹುಡುಕ್ತೀರ ನೀವು? ಆಫ್ರಿಕಾ ಸಫಾರಿಲೂ ಸಿಕ್ಕಲ್ಲ ನಿಮಗೆ, ಯಾವ ಝೂಲು ಸಿಕ್ಕಲ್ಲ. ಇದು ನೇರವಾಗಿರೋ ಭಾಷೆನ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಸುಗಳೇ, ಪ್ರಕಟಣೆ ಪುಸ್ತಕ ನೇರವಾಗಿರೋ ಭಾಷೆನೇ ಅಲ್ಲ ರೀ, ಚಿಹ್ನೆಗಳ ರೂಪದಲ್ಲಿ ಮಾತಾಡಿರೋದು. ಇರೋದೆಲ್ಲ ಚಿಹ್ನೆಗಳ ರೂಪದಲ್ಲಿ ಮಾತಾಡೋದು ಪ್ರಕಟಣೆ ಪುಸ್ತಕ. ಅದಕ್ಕೆ ಪುಸ್ತಕ ತೆರೀತು, ದೊಡ್ಡವ್ರು ಬಂದರು, ಚಿಕ್ಕವ್ರು ಬಂದರು, ಬಿಳಿ ಸಿಂಹಾಸ್ತ ಅಂದರೆ ಎಲ್ಲ ಅರ್ಥ ಇದೆ ರೀ, ನಾವು ಅರ್ಥ ಮಾಡ್ಕೊಬೇಕು. ಪ್ರಕಟಣೆ 1:1 ಓದ್ರಿ, ಪ್ರಕಟಣೆ 1:1.
ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು.
ಸೂಚಿಸಿದ್ರು, ಹೇಳಿದ್ರು ಅಂತ ಹೇಳಿಲ್ಲ. ಸೂಚಿಸಿದ್ರೆ ನಿಮಗೂ ಸೂಚನೆಗಳ ಮುಖಾಂತರ, ಚಿಹ್ನೆಗಳ ಮುಖಾಂತರ ತಿಳಿಸ್ಕೊಟ್ರು ಅಂತ ಅರ್ಥ ರೀ. ಅದಕ್ಕೆ ಫುಲ್ಲು ಚಿಹ್ನೆಗಳ ಭಾಷೆಯಲ್ಲೇ ಪ್ರಕಟಣೆ ಪುಸ್ತಕ ಏನು ಮಾಡಿರೋದು, ಮಾತಾಡಿರೋದು. ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ, ಪರಲೋಕದಲ್ಲಿ ಏನಿದೆ, ಚಿಣ್ಣದ ರಸ್ತೆಗಳಿದೆ ಕೊಟ್ಟಿದ್ದಾರೆ. ಹಂಗ ಪರಲೋಕ ಚಿಣ್ಣದ ರೋಡ್ ಇದೆಯಾ? ಹಾಂ, ಆ ಕಡೆ ಈ ಕಡೆ ಮರಗಳೈತಂತೆ, ಆ ಮರಗಳು ಒಂದೊಂದು ಫಲಗಳು. ಹಂಗೆ ಲಿಟ್ರಲಾಗಿ ಪರಲೋಕದಲ್ಲಿ ಹಿಂಗೆ ಮರಗಳಿದೆ ಅಂತನಾ? ಆ ಕಡೆ ಈ ಕಡೆ ಅದು ಒಂದೊಂದು ಸೀಸನ್ಗೆ ಒಂದೊಂದು ಮಂತ್ಗೆ ಒಂದೊಂದು ಫ್ರೂಟ್ ಕೊಡ್ತಾರೆ, ಎಲ್ಲ ಏಂಜಲ್ಸ್ ಹೋಗ್ಬಿಟ್ಟು ತಿನ್ಕೋತಾರ. ಅಲ್ಲ, ಏಂಜಲ್ಸ್ ಏನು ತಿಂತಾರೆ? ಈ ಅಣ್ಣ ತಿಂತಾರೆ, ಬೈಬಲಲ್ಲಿ ಏಂಜಲ್ಸ್ ಫುಡ್ ಅಂತ ಸಪರೇಟಾಗಿ ಕೊಟ್ಟಿಲ್ವಾ? ಓಕೆ, ನಾವು ಇಲ್ಲಿ ಏನು ಮಾಡಬೇಕು? ಬೈಬಲ್ನ ಅರ್ಥ ಮಾಡ್ಕೊಬೇಕು. ಅಲ್ಲಿ ಏನು ಕೊಡ್ತಾರೆ? ಕೊಟ್ಟಿ ಹಾನಿ ಕೂಟಿ ದೂತ್ರಗಳು ದೇವರಿಗೆ, ಪರಿಶುದ್ಧನು 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 ಅಂತ ಯುಗ ಯುಗ ಸಹಯಂತ್ರ ಯುಗ ಯುಗಾಂತರಗಳಿಗೆ ಏರ್ತಾ ಇರ್ತಾರೆ ಅಂದ್ಬಿಟ್ಟು. ನೀವೇನು ಮಾಡಿ, ಮತ್ತೆ ಮನೇಲಿ ಪ್ರಾಕ್ಟಿಕಲ್ ಟ್ರೈ ಮಾಡಿ, ರೆಕಾರ್ಡ್ ಮಾಡಿ ಅದರ ಪರಿಶುದ್ಧನು 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 ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಬಿಟ್ಟು ಇದನ್ನ ಕೇಳ್ತಾ ಇರಪ್ಪ 24 ಅವರ್ಸ್ ಕೇಳಿ ನೋಡೋಣ, ನಿಮ್ಗೆ ಎಷ್ಟು ಸಂತೋಷ ಆಯ್ತಾರೆ ನೋಡೋಣ ಅಂತೀನಿ. 24 ಅವರ್ಸ್ ಕೇಳಿದ್ರೆ ನಿಮ್ಗೆ ಸಂತೋಷ ಆಗಲ್ಲ, ನಿಮ್ಗೆ ತಲೆ ಕೆಟ್ಟೋಗ್ಬಿಡ್ತದೆ. ಇದೇನಪ್ಪ ಈ ಮೂರತ್ತು ಕೇಳ್ತಾ ಇದ್ದೀನಿ? ಇದೇ ಥರ ಪರಲೋಕದಲ್ಲಿ ದೇವರಿಗೆ ಬಿಟ್ಟು ಪರಿಶುದ್ಧನು ಪರಿಶುದ್ಧ ಅಂತ ಹೇಳ್ತಾನೆ ಇದ್ದಾರೆ ಅಂತ ಲಿಟ್ರಲ್ಲ ಅದು ಇಲ್ಲ ರೀ. ದೇವರಿಗೆ ಯಾರು ಪರಿಶುದ್ಧ ಅಂತ ಹೇಳ್ಬೇಕು? ಅವ್ರು ಪರಿಶುದ್ಧರಿ, ಅವ್ರಿಗೆ ಹೇಳೋಂಥ ಅವಶ್ಯಕತೆನೇ ಇಲ್ಲ. ಮತ್ತೆ ಅಲ್ಲಿ ಹೇಳ್ತಾರೆ ಅಂದರೆ ಅದು ಅರ್ಥಗಳು ಬೇರೆ ಇದೆ. ಚಿನ್ನದ ರಸ್ತೆ ಇದೆ ಅಂದರೆ ಅರ್ಥ ಬೇರೆ ಇದೆ. ಈ ಕಡೆ ಆ ಕಡೆ ಮರಗಳಿದೆ ಅಂದರೆ ಬೇರೆ ಇದೆ. ಜೀವಕರ ಅಂತ ಜಲ ನಡೀತಾರೆ ಅಂದರೆ ಅದು ಬೇರೆ ಇದೆ. ಲಿಟ್ರಲ್ಲ ಅವೆಲ್ಲ ನದಿ ನಡೀತಾರೆ ಅಂತಂದ್ಬಿಟ್ಟು. ಅಯ್ಯೋ, ನಮ್ಮ ಕ್ರೈಸ್ತವರುಗಳು ಬೈಬಲ್ನ ಫಸ್ಟ್ ಆಫ್ ಆಲ್ ತಪ್ಪಾಗಿ ಓದೋದು, ಇನ್ನು ಎರಡನೇದೇನೋ ಮಿಸ್ಟೇಕು, ಬೈಬಲ್ನ ತಪ್ಪಾಗಿ ಅರ್ಥ ಮಾಡ್ಕೊಡೋದು. ಆಮೇಲೆ ಇದು ಮತ್ತೊಬ್ರಿಗೆ ಇನ್ನೊಂದು ರೀತಿ ತಪ್ಪು ತಪ್ಪಾಗಿ ಏನು ಮಾಡೋದು, ಹೇಳ್ಕೊಡೋದು. ಇವಾಗ ಏನು ಮಾಡಬೇಕು, ಈ ಓದಿದಂಥ ವಾಕ್ಯಗಳಿಗೆ ಅರ್ಥ ಅಲ್ಲದೇ ಮಾಡ್ಕೊಂಡು ತೆಗಿಬೇಕು. ನೋಡಿ, ಇವಾಗ ವ್ಯವಸ್ಥೆ ಮಾಡಿರ್ತೀನಿ. ನಾವೇನು ನೋಡಿದ್ರಿ? ಫಸ್ಟು ಬಿಳಿ ಸಿಂಹಾಸನ. ಅದರ ಬೈಬಲಲ್ಲಿ ಬಿಳಿ ಅಂತಂದ್ರೆ ಅರ್ಥ ಏನು? ಏನಕ್ಕೆ ತಾವು ಸೂಚನೆ? ಪರಿಶುದ್ಧತೆ ಅದರ,
ಪ್ಯೂರಿಟಿ.
ಪ್ಯೂರಿಟಿ, ಕ್ಲಾರಿಟಿ, ಟ್ರೂತ್, ಸತ್ಯತೆ, ಇದೆಲ್ಲ ಏನ್ರಿ? ಒಂದು ಬಿಳಿ ಅಂದರೆ ಬೈಬಲ್ ಸತ್ಯವೇದ ಹೇಳೋದು ಅಲ್ವರ? ಅದಕ್ಕೆ ಯೇಸು ಕ್ರಿಸ್ತ ತೀರ್ಪು ಮಾಡ್ಬೇಕು. ಹೆಂಗೆ ತೀರ್ಪು ಮಾಡ್ತಾರೆ? ಹಾಂ, ನೀತಿಗೆ ಅನುಸಾರವಾಗಿ. ಅನ್ಯಾಯ ತೀರ್ಪಲ್ಲ ರೀ, ಅವ್ರು ಮಾಡೋದೇ ನೀತಿ ತೀರ್ಪು. ಅದಕ್ಕೆ ಬಿಳಿ ಹೇಳಿರೋದು. ಸಿಂಹಾಸನ ಅಂದ್ರೆ ಏನ್ರಿ? ಆತನ ಆಡಳಿತ ಅಲ್ವರ? ಆತನ ಆಡಳಿತದಲ್ಲಿ ತೀರ್ಪು ಹೆಂಗಿರ್ತಾರೆ? ಏನ್ರಿ, ನಿಷ್ಕಳಂಕವಾಗಿರ್ತಾರೆ, ಶುದ್ಧವಾಗಿರ್ತಾರೆ, ಕಲ್ಮಶ ಯಾವ್ದು ಇರಲ್ಲ, ಸತ್ಯವಾದ ತೀರ್ಪು ಏನಾಗಿರ್ತಾರೆ ಇರ್ತಾರೆ ಅಂತ ಹೇಳೋದು. ಅದೇ ಅರ್ಥ. ಯೇಸುಕ್ರಿಸ್ತ ಕೂತಿರ್ತಾರೆ ನೇಮಿನಿಂಗು, ಯೇಸುಕ್ರಿಸ್ತ ಅಧಿಕಾರದಲ್ಲಿ ಇರ್ತಾರೆ ಅಂತ ಅರ್ಥ. ಇದೆಲ್ಲ ವಾಕ್ಯಗಳಿದೆ, ಹೇಳ್ಬೇಕಂದ್ರೆ ಏನು ಫುಲ್ ವಾಕ್ಯಗಳಿದೆ ಅಲ್ವರ? ಯೇಸುಕ್ರಿಸ್ತ ಕೂತ್ಕೊಂತಾರೆ ಅಂತ ಏನು ಅರ್ಥ? ಆ ಅರ್ಥ ಐತೆ, ನಿಂತ್ಕೊಂತಾರೆ ಅಂತ ಅರ್ಥ ಇದೆ ಗೊತ್ತಾ? ಎಲ್ಲ ವಾಕ್ಯದಲ್ಲಿ ನೋಡಿಸಿ ನಿಮಗೆ, ಕೂತ್ಕೊಂತಾರೆ ಏನೇನ್ರಿ? ಅಧಿಕಾರ ತಗೊಂತಾರೆ ಅಂತ ಅರ್ಥ. ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ. ಈಸ್ ಇನ್ ದ ಸೀಟ್, ಈಸ್ ಇನ್ ದ ಕಂಟ್ರೋಲ್, ಈಸ್ ಇನ್ ಅಥಾರಿಟಿ. ಚೀಫ್ ಮಿನಿಸ್ಟರ್ ಸೀಟ್ ಅಂತ ಹೇಳ್ತಾರೆ. ಏನು ಅರ್ಥ ಚೀಫ್ ಮಿನಿಸ್ಟರ್ ಸೀಟ್ ಅಂದರೆ? ಅದರ ಸೀಟ್ ಆಫ್ ಅಥಾರಿಟಿ ಅದೇ ರೀ. ಆಮೇಲೆ ದೊಡ್ಡವರು ಚಿಕ್ಕವರು ಏನು ನಾವೇನು ತಿಳ್ಕೊಂಬಿಡ್ತೀರಿ, ಎಳೆ ಪುಟ್ಟ ಪಾಪು ಬಂದ್ಬಿಡ್ತಾರೆ, ತಾತ ಬಂದ್ಬಿಡ್ತಾರೆ ಅಂತ. ಅದರ ಹಂಗಲ್ಲ ರೀ, ದೊಡ್ಡವರು ಚಿಕ್ಕವರು ಅಂದರೆ. ಇವಾಗ ಮದುವೆಗೆ ಯಾರೋ ಒಬ್ರು ಮಿನಿಸ್ಟರ್ ಬಂದರೆ ನಾವೇನು ಹೇಳ್ತೀರಿ? ಏನು ಹೇಳ್ತಾರೆ ಜನಗಳು? ಯಾರು ಬಂದರು ಅಂತ ಹೇಳ್ತೀರಿ?
ದೊಡ್ಡವ್ರು ಬಂದಾರ.
ಹಾಂ, ಅದೇ ಚಿಕ್ಕವ್ರು ಯಾರೋ ಬಂದರೆ, ಯಾರೋ ಏ ಭಿಕ್ಷೆ ಆಯ್ತಾ ನಾವು ಬಂದರೆ ಕಸ ತಗೋಣ, ಅದೇ ಚಿಕ್ಕವ್ರನ್ನೆಲ್ಲ ದೂರ ಕಳ್ಸು ಅಲ್ಲ ಅನ್ಬಿಡ್ರಿ. ಏ ನೀವೆಲ್ಲ ಅನ್ಬಿಡ್ರಿ, ಹೋಗ್ರಿ. ಅದೇ ಚಿಕ್ಕವರು ದೊಡ್ಡವರು ಅಂದರೆ ಅದೇನು ಗೊತ್ತಾಗುತ್ತಾ? ದೇವರು ಸಿಂಹಾಸನ ಮುಂದೆ ಎಂಥ ದೊಡ್ಡ ವ್ಯಕ್ತಿಯಾಗಲಿ ಎಂಥ ಚಿಕ್ಕ ವ್ಯಕ್ತಿಯಾಗಲಿ ಎಲ್ಲ ತಿರುಪಿಗೇನಾಗಬೇಕು ಬರಬೇಕು ಅದನ್ನು ಹೇಳ್ತಾರದಲ್ರಿ. ಅದರ ಸತ್ತವರೊಳಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಎಲ್ಲರೂ ಏನು ಮಾಡ್ಬೇಕು ಇದು ಬರಬೇಕ್ರಿ ಅಲ್ವರ. ಆಮೇಲೆ ಏನಂತೆ ಪುಸ್ತಕಗಳು ತೆರೆಯಲ್ಪಟ್ಟವು. ಹಂಗಾರೆ ಪುಸ್ತಕ ಮುಚ್ಚಿರ್ಬೇಕು ತಾನೆ, ಅದೇ ತಾನೇ ಅರ್ಥ. ಮುಚ್ಚಿದೆ ಅಂತ ಅರ್ಥ, ಅವಾಗ ತೆರೀತಾರೆ ಅಂತ ಅರ್ಥ. ಇದು ಯಾವುದು ಪುಸ್ತಕ ಇವಾಗ ಮುಚ್ಚೈತೆ ಕ್ರಿಸ್ತನ ರಾಜ್ಯದಲ್ಲಿ ತೆರೀತಾರೆ? ಯಾವ ಪುಸ್ತಕ ಹೇಳ್ರಿ ನೋಡೋಣ, ಯಾರು ಹೇಳ್ತಾರೆ ನೋಡೋಣ. ಇವಾಗ ಒಂದು ಪುಸ್ತಕ ಇದೆ ಅದು ಮುಚ್ಚಲ್ಪಟ್ಟಿದೆ, ಆದರೆ ಕ್ರಿಸ್ತನ ರಾಜ್ಯದಲ್ಲಿ ತೆರೀತಾರೆ. ಯಾವ್ದು ಗೊತ್ತಾ? ಹಾಂ,
ಜೀವ ಭದ್ರತೆ
ಜೀವ ಭದ್ರಪಟ್ಟಿನ. ಅಯ್ಯಯ್ಯೋ ಅದು ಸಪ್ರೇಟು, ನಾವು ನೋಡಿಲ್ಲ. ಸಪ್ರೇಟ್ ಬಿಟ್ಬಿಡಿ, ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಪಾಠನ ಕೇಳಬೇಕು, ಗಮನ ಇಟ್ಕೇಳ್ಬೇಕು. ನೋಡಿ, ಪುಸ್ತಕಗಳಿಗೂ ಜೀವಬದ್ಧ ಪಠ್ಯಕ್ಕೂ ಮಿಕ್ಸ್ ಮಾಡ್ಕೊಂಬಿಡಿ, ಎರಡು ಬೇರೆ ಬೇರೆ. ಹಾಂ, ಇವಾಗ
ಹೌದು.
ಹಾಂ, ಪುಸ್ತಕಗಳು ಮುಚ್ಚಲ್ಪಟ್ಟಿದೆ ಆದರೆ ದೇವರ ಹೆಸರಲ್ಲಿ ತೆರೀತಾರೆ, ಯಾವ್ದು ಗೊತ್ತಾ?
ನಮ್ಮ
ಮೊದಲು
ಕ್ರಿಯೆಗಳು,
ಹಾಂ, ನಮ್ಮ
ನಿತ್ಯ
ಕ್ರಿಯೆಗಳ.
ನಾವು ಮಾಡುವಂತ ಕ್ರಿಯೆ.
ಓ, ಅದೆಲ್ಲ ಇವಾಗ ಮುಚ್ಚಿಬಿಟ್ಟಿದೆ. ಕ್ರಿಸ್ತನದಾದ್ರು ಓಪನ್ ಮಾಡ್ತಾರಾ? ಹಾಂ, ನೋಡೋಣ ನೋಡ್ರಿ ಅಂತೀನಿ. ಅದರ ಏಷ್ಯಾಯ 29:11-12 ಓದಿ. ಯಾವುದದು ಪುಸ್ತಕ ನೋಡೋಣ, ಕ್ಲೋಸ್ ಆಗಿರೋ
ದೈವ
ಬುಕ್.
ದರ್ಶನವೆಲ್ಲ ಮುದ್ರೆ
ಹಾಂ,
ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ ದೈವ
ಆಹಾ,
ದರ್ಶನ ಪುಸ್ತಕ.
ದೈವ ದರ್ಶನವೆಲ್ಲ ಬೈಬಲ್ ಫುಲ್ಲು ಹೆಂಗಿದೆ ಅಂತೆ, ಮುದ್ರೆ ಹಾಕಲ್ಪಟ್ಟಂತ.
ಶಾಸ್ತ್ರದ ಮಾತಿನ ಹಾಗಿದೆ.
ಆ ಬೈಬಲ್ ಅರ್ಥ ಮಾಡ್ಕೊಳಕ್ ಸಾಧ್ಯನ ಎಲ್ಲರ ಕೈಲೂ? ಬೈಬಲ್ ಹೆಂಗಿದೆ? ಸೀಲ್ಡ್ ಬುಕ್. ಬೈಬಲ್ ಯಾರು ಅರ್ಥ ಮಾಡ್ಕೊಳಕ್ ಅಷ್ಟು ಈಸಿ ಸಾಧ್ಯ ಇಲ್ಲ ರೀ. ಸರಿ, ಇದನ್ನ ತೋಣೋಬಿಟ್ಟು ಒಬ್ಬನ ಕೊಟ್ರೆ ಅವನು ಏನ್ ಹೇಳ್ತಾನೆ ಮುಂದಕ್ಕೆ ಓದಿ ನೆಕ್ಸ್ಟ್.
ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ, ಆಗೋದಿಲ್ಲ.
ಹಾ,
ಅಕ್ಷರವಿಲ್ಲದವನಿಗೆ ದಯಮಾಡಿ ಓದೆಂದು.
ಇರಿ 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 ಇರಿ, ಒಂದೊಂದೇ ನೋಡ್ಕೊಳಗಣ. ಫಸ್ಟು ಈ ಪುಸ್ತಕನ ಓದಿರೋನ್ಗೆ ಕೊಟ್ರೆ ಅವನು ಹೇಳ್ತಾನೆ, ಅಯ್ಯೋ ಇದು ಹಾಗಲ್ಲ, ಮುದ್ರೆ ಹಾಕಿದ್ಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬೈಬಲ್ನ ತೊಗೊಂಡೋಗ್ಬಿಟ್ಟು ಯಾರೋ ತಿಲೇಜಿ ಓದಾರಲ್ಲ, ಹಾಂ, ಅವ್ರಿಗೋ ಕೇಳಿ ಪ್ರಶ್ನೆಗಳನ್ನ ಅಂತೀನಿ. ಹಾಂ, ಅವ್ರೇನಂತ ಪ್ರಶ್ನೆಗಳು ಕೇಳಿದ್ರೆ, ಹಾಂ, ಪ್ರಶ್ನೆಗಳು ಕೇಳ್ಬಿಡ್ದು ದೇವ್ರ ಹತ್ರ. ದೇವ್ರಿಗೆ ಪ್ರಶ್ನೆ ಕೇಳಿದ್ರೆ ಏನಿಲ್ಲ ದೇವ್ರಿಗೆ, ಇಷ್ಟ ಆಗಲ್ಲ ದೇವ್ರನ್ನ ಏನು ಮಾಡ್ಬಾರ್ದು, ಕೇಳೋಕೆ ಹೋಗ್ಬಾರ್ದು. ಯಾಕೆ? ಮುದ್ರೆ ಹಾಕಿದೆ ಅದನ್ನ ಹಂಗೆ ಹೇಳ್ಬೋದಲ್ವಾ, ನಂಗೆ ಅರ್ಥ ಆಗ್ತಾಯಿಲ್ಲ, ಹೇಳಕ್ ಆಗ್ತಾಯಿಲ್ಲ ಅಂತ. ಅದೆಲ್ಲ ಹೇಳಲ್ಲ, ಅದು ಬಿಟ್ಬಿಟ್ಟು ಏನು ಮಾಡ್ಬಿಡೋದು, ಇಲ್ಲಲ್ಲ ಬೈಬಲ್ ಅಧಿಕವಾಗಿ ಓದ್ಬಾರ್ದು ನೀವು ಅಲ್ವರ. ಹಿಂಗೆ ಮಾಡಿ 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 ಹಿಂಗೆ ಆಗ್ಬಿಟ್ಟಿದೆ ಕ್ರಿಶ್ಚಿಯಾನಿಟಿ ಇವತ್ತು. ಅದರ ಬೈಬಲ್ ಓದಬೇಕು ಏನಂದ್ರೆ, ಇದನ್ನು ಹೋಗಿ ಬೈಬಲ್ನ ಯಾರಿಗೂ ಕೊಟ್ರ ಅಂದರೆ ಈ ಬೈಬಲ್ಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಉತ್ತರ ಗೊತ್ತಿಲ್ವಲ್ಲ. ಅದಕ್ಕೆ ಓದು ಬರ ಬಲ್ಲವನಿಗೆ, ಈವನ್ ಥಿಯಾಲಜಿ ಓದಿರೋನ್ಗೂ ಬೈಬಲ್ ಅರ್ಥ ಮಾಡ್ಕೊಳಕ್ ಕಷ್ಟ ರೀ. ಸರಿ, ನೆಕ್ಸ್ಟ್ ಮುಂದಕ್ಕೆ ಓದಿ ಅಂತೀನಿ. ಇನ್ನು ಓದು ಬರೀಲ್ದ ಕೊಡ್ತೀನಿ ಅವ್ನು ಕೊಟ್ರೆ ಏನು ಮಾಡ್ತಾನೆ?
ಅವನು ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು.
ನೋಡ್ರ, ಅವನೇನು ಹೇಳ್ತಾನೆ, ಅಯ್ಯೋ ನನಗೆ ಓದಕ್ಕೆ ಬರಲ್ಲಪ್ಪ ಅಂತಂತಾನೆ. ಹಂಗೆ
ಅದೇ
ಬೈಬಲ್ನ ಓದಿ ಅರ್ಥ ಮಾಡ್ಕೊಳಕ್ಕೆ ಯಾರ ಕೈಲಿ ಮಾತ್ರ ಸಾಧ್ಯ ಅಂದರೆ, ಪವಿತ್ರಾತ್ಮ ಇದ್ರೇ ದೇವ್ರ ಕೃಪೆಯಿಂದ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಹೊರತು, ಅಪ್ಪಾಲೆ ತಿಪ್ಪಾಲೆ ಮಾಡಿಬಿಟ್ರು ಸತ್ಯವೇದನ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ರೀ. ದಾನಿಯಲ್ಲೋ ಎಲ್ಲ ಬರೀತಾರ್ರಿ, ದೇವತೆ ಕೇಳ್ತಾರೆ, ದೇವರೇ ಇವೆಲ್ಲ ಹೇಳ್ಕೊಟ್ ದಯವಿಟ್ಟು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರಿಗೆ ಗೊತ್ತ ಹೇಳ್ತಾರೆ ಅಂತ್ಯಕಾಲದವ್ರಿಗೆ ಏನಾಗಿದೆ, ಹಾಂ, ಮುದ್ರೆ ಹಾಕಲ್ಪಟ್ಟಿದೆ. ಓದಿ ದಾನಿಯಲ್ 12:9.
ಅವನು ದಾನಿಯಲ್ಲನೆ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು
ನೋಡ್ರ ಏನಾಗಿದೆ ಅಂತೆ,
ಶುದ್ಧೀಕರಿಸಿಕೊಳ್ಳುವರು
ಅಂತ್ಯಕಾಲದವ್ರಿಗೆ ಏನಾಗಿದೆ, ಇವೆಲ್ಲ ಮುದ್ರೆ ಹಾಕಿ
ಮುಚ್ಚಲ್ಪಟ್ಟು ಮುದ್ರೆ ಹಾಕಿ.
ನೋಡ್ರ. ಹಂಗೆ ಬಂದು ಬೈಬಲ್, ಈ ಬೈಬಲಲ್ಲಿ ಎಷ್ಟಿದೆ ಪುಸ್ತಕ, ಒಂದೇ ಇದೆಯಾ ಎಷ್ಟಿದೆ?
66
ಹಾ,
66
ಪುಸ್ತಕಗಳು ಬಂದವಲ್ಲ ನೋಡ್ರ, ಪುಸ್ತಕಗಳನ್ನ ತೆರೀತಾರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ. ಇವಾಗ ಪುಸ್ತಕ ಬೈಬಲ್ ಓಪನ್ ಆಗಿದೆ, ಎಲ್ಲರಿಗೂ ಎಲ್ಲರಿಗೂ ಅರ್ಥ ಆಗ್ತದ? ಆತ್ಮ ಸಾಯ್ತಾರೆ ಅಂತ ಹೇಳಿದ್ದೆ ಎಲ್ಲ ಕ್ರಿಶ್ಚಿಯನ್ಸ್ ಗೊತ್ತಾ? ಯಾರಿಗೂ ಗೊತ್ತಿಲ್ಲ ರೀ, ಬರ್ಕೊಡ್ತೀನಿ ನೋಡಿ. ಜಗತ್ತಲ್ಲಿ 100%ಅಲ್ಲಿ 99.999% ನಂಬೋದೇನೋ ಆತ್ಮ ಸಾಯಿಲ್ಲ ಅಂತಾನೆ. ಸತ್ಯಾನ ನಂಬಿರೋ ದೇವ್ರ ಮಕ್ಕಳುಗಳು ಬಿಟ್ಟರೆ ಮಾತ್ರ ರೀ. ಅದ್ರ ಹಂಗಿರ್ಬೇಕಾದ್ರೆ ಬೈಬಲ್ ಏನಾಗಿದೆ, ಸೀಲ್ಡ್ ಬುಕ್. ಯಾರಿಗೂ ಗೊತ್ತಿಲ್ಲ ರೀ ಸತ್ಯವೇದದಲ್ಲಿ ಇನ್ನೂ ಎಷ್ಟೋ ಸತ್ಯಗಳಿದೆ. ನಿಮ್ಗೆ ಇದುವರೆಗೂ ತಟ್ಟೆಲಿ ಹಾಕಿರೋದು ಉಪ್ಪಿನಕಾಯಿ ನಾನು ಹೇಳ್ತಾ ಇರೋದು, ಇನ್ನು ನೆಕ್ಸ್ಟು ಕಾಯಿ ಪಲ್ಯಗಳು ಬಿರಿಯಾನಿ ಬರ್ತದೆ, ಅದೆಲ್ಲ ನೀವು ಕೇಳ್ಬಿಟ್ರೆ ಏನಂತಿರೋ, ಅಷ್ಟು ಸತ್ಯಾರ್ಥಗಳು ಸತ್ಯವೇದ ಏನಾಗಿದೆ ಇದೆ, ಇವೆಲ್ಲ ಏನಾಗಿದೆ, ಗುಣಾರ್ಥವಾಗಿ ಮುಚ್ಚಲ್ಪಟ್ಟಿದೆ. ಕ್ರಿಸ್ತನ ರಾಜ್ಯದಲ್ಲಿ ತೆರೀತಾರೆ ನೋಡ್ರಿ ಅಂತೀನಿ. ಆವಾಗ ತೆರೀತಾರೆ, ತೆರೆದುಬಿಟ್ಟು ಸತ್ಯವೇದರ ಪ್ರಕಾರ ಜನಗಳಿಗೆ ಏನು ಮಾಡೋದು, ತೀರ್ಪು ಮಾಡೋದು ಅಲ್ವರ. ಇವಾಗ ನಮ್ಗೆ ಹೆಂಗೆ ತೀರ್ಪು ಮಾಡ್ತಾವ್ರೆ, ನಮಗೆ ಸತ್ಯವೇದರ ಪ್ರಕಾರ ಮಾಡ್ತಾ ಇದ್ದಾರಾ ಇಲ್ವಾ? ಹಾಂ, ಹೌದಾ ಇಲ್ವಾ? ಓದಿ ಯೋಹಾನ, ಯೇಸುಕ್ರಿಸ್ತ ಹೇಳ್ತಾರೆ, ಯೋಹಾನ 12:48, ಯೋಹಾನ 12:48 ಓದಿ.
ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು.
ನೋಡ್ರ ಬೈಬಲ್ ತೀರ್ಪು ಮಾಡಿದ್ರಿ, ನಾವೇನು ಬೇಕಾಗಿಲ್ಲ ರೀ, ಸತ್ಯವೇದನ ಓಪನ್ ಮಾಡಿಬಿಡ್ತಾರೆ ನೋಡ್ಕಂದ ಬೈಬಲ್ ಹೆಂಗಿದೆ, ನಡೀತೀಯೋ ಇಲ್ವೋ ಅಂತ. ಅದ್ರ ಪ್ರಕಾರನೇ ಆ ಕೃತ್ಯಗಳು, ಬೈಬಲಿಂದ ಕೃತ್ಯಗಳು ಅದ್ರ ಪ್ರಕಾರನೇ ಒಬ್ಬಂಗು ತೀರ್ಪು ಆಗತ್ರಿ ಅಲ್ವರ. ಸರಿ, ಇವಾಗ ಇದ್ರ ಪ್ರಕಾರ ತೀರ್ಪು ಆಗೋದು ನಾವೇನು ತಿಳ್ಕೊಂಡ್ಬಿಡ್ತೀರಿ, ಓ ಜೀವ ಬದಿರ ಪಟ್ಟಿರ್ ಪ್ರಕಾರ ಅಂತ. ನೋ 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 ನೋ, ಇವ ಪ್ರಕಟಣೆ ಏನು ಹೇಳ್ತಾರೆ, ಇನ್ನೊಂದು ಪುಸ್ತಕ ತೆರೀತು ಅಂತ ಹೇಳ್ತಾರೆ. ಪುಸ್ತಕಗಳು ಅಂತ ಅದು ಹೇಳಿಲ್ಲ, ಅದು ಹೆಸರು ಕೊಟ್ಬಿಟ್ರೆ ಜೀವ ಬದಿರ ಪಟ್ಟಿ ಅಂತ. ಸರಿ, ಏನಿದು ಜೀವ ಬದಿರ ಪಟ್ಟಿ? ಮೋಸೆನೇ ಅಂತಾರೆ ದೇವತ್ರ, ದೇವ್ರೇ ನೀನು ನನಗೆ ಇಷ್ಟೆಲ್ಲ ಹಿಂಸೆ ಕೊಡಂಗಿದ್ರೆ ದಯವಿಟ್ಟು ಏನು ಮಾಡೋ, ನನ್ನ ಹೆಸರು ನೀನು ಮಾಡೋ,
ಕಳಿಸ್ಯಾಕು
ಅಳಿಸ್ಬಿಡು. ಎಲ್ಲಿಂದ?
ಜೀವ ಭದ್ರ ಪಟ್ಟಿ
ಎಸ್, ಜೀವ ಬದಿರ ಪಟ್ಟಿನ ಅಳಿಸ್ಬಿಡು ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪ, ದೇವ್ರ ಒಂದು ಜೀವ ಬದಿರ ಪಟ್ಟಿ ಇಟ್ಕೊಂಡವ್ರ, ಎಲ್ಲರ ಹೆಸರುಗಳು ಬರೆದಿಟ್ಕೊಂಡವ್ರ, ಇಲ್ಲಿಷ್ಟಲ್ಲಿ ಯಾರ್ಯಾರು ಬರಬೇಕು ಯಾರ್ಯಾರು ಬರಬಾರ್ದು ಅಂತ? ಅದು ಏನದು ಜೀವ ಬದಿರ ಪಟ್ಟಿ? ಸರಿ, ಇವಾಗ ನೀವೆಲ್ಲ ಇದಿರ ಗೊತ್ತಾ, ಇಲ್ಲಿ ಎಷ್ಟು ಜನ ನೋಟ್ಸ್ ಬರ್ಕೊತಾ ಇದ್ದೀರಾ? ನಾನು ಹೇಳೋಂಥ ಮಾತುಗಳನ್ನ ಎಷ್ಟು ಜನ ಬರ್ಕೊತಾ ಇದ್ದೀರಾ ನೋಟ್ಸಲ್ಲಿ?
ನಾವೆಲ್ಲ
ಬರ್ಕೊಂತ ವೆರಿ ಗುಡ್, ವೆರಿ ಗುಡ್. ಏನಕ್ಕೆ ಬರ್ಕೊತಾ ಇದ್ದೀರಾ? ಯಾಕೆ, ನಿಮಗೆಲ್ಲ ಜ್ಞಾಪಕಶಕ್ತಿ ಇಲ್ವಾ?
ಮರ್ತೋಗುತ್ತೆ ತುಂಬಾ
ಎಸ್,
ಇದೆ.
ಕರೆಕ್ಟಾಗಿ ಹೇಳಿದ್ರೆ ಮರ್ತೋಗ್ಬಿಡ್ತೀರಿ. ನಮಗೆ ಸಫಿಷಿಯಂಟ್ ಆಗಿರೋ ಜ್ಞಾಪಕಶಕ್ತಿ ಏನಾಗಿಲ್ಲ, ಇಲ್ಲ,
ಇಲ್ಲ
ನಮ್ಮ ಮೈಂಡ್ ವೀಕು, ಅದಕ್ಕೆ ನಾವೆಲ್ಲ ಬರ್ಕೊಂತೀರಿ. ನಮಗೆ ಬುಕ್ ಬೇಕು, ನಾವು ಬರ್ಕೊಂತೀರಿ. ಇವಾಗ ನೀವು ಹೇಳ್ರಿ, ದೇವ್ರಿಗೆ ಬುಕ್ ಬೇಕಾ? ದೇವ್ರ
ಇಲ್ಲ
ಮೈಂಡು,
ಇಲ್ಲ
ದೇವ್ರ ಮೆಮೊರಿ ವೀಕಾ?
ಇಲ್ಲ
ಇಲ್ಲ ಇಲ್ಲ.
ಇಲ್ಲ
ಮತ್ತೆ
ಇಲ್ಲ,
ಅವ್ರ ಮೈಂಡೇ ಅವ್ರಿಗೆ ಬುಕ್ಕು. ಕರೆಕ್ಟ್ ಹೌದಾ ಇಲ್ವಾ?
ಹೌದೌದು.
ಹಂಗಾದ್ರೆ ಜೀವ ಬದಿರ ಪಟ್ಟಿ ಅನ್ನ ಗೊತ್ತಾ ಸತ್ಯವೇದಲ್ಲಿ ಅರ್ಥ? ಅವ್ರ ಮೈಂಡ್ ರೀ. ಅವ್ರ ಮೈಂಡಲ್ಲಿ ಯಾರು ಜೀವಂತವಾಗಿ ಇರಬೇಕು, ಯಾರು ಪರ್ಮನೆಂಟ್ ಆಗಿ ಹೊರಟೋಗ್ಬಿಡ್ಬೇಕು ಅಂದ್ಬಿಟ್ಟು ಈ ಹೆಸರನ್ನ ದೇವ್ರು ಎಲ್ಲಿ ಬರ್ಕೊಂಡಿದ್ದಾರೆ? ತನ್ನ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ನಾನು ಹೇಳೋದು ಬೈಬಲಲ್ಲೇ ಇದೆ ನೋಡಿ, ನೋಡಿಸ್ತೀನಿ. ಮಲಾಖಿ 3:16 ಓದಿ, ಮಲಾಖಿ 3:16 ಓದಿ.
ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು.
ತನ್ನ ಭಯಭಕ್ತಿ ಉಳ್ಳವರ ದೇವ್ರ ಮಕ್ಕಳುಗಳನ್ನ, ಅವ್ರ ಹೆಸರುಗಳನ್ನ ಈ ದೇವ್ರು ಎಲ್ಲಿ ಬರ್ಕೊಟ್ರಂತೆ? ಎಸ್, ಜ್ಞಾಪಕದ ಪುಸ್ತಕ. ಅದೇ ರೀ ಮೈಂಡ್ ಆಫ್ ಗಾಡ್ ರೀ. ದೇವ್ರಿಗೆ ಯಾವ ಬುಕ್ಕು ಬೇಕಾಗಿಲ್ಲ, ಇದನ್ನೇ ಬೈಬಲ್ನಲ್ಲಿ ಜೀವ ಭದ್ರ ಪಟ್ಟಿ. ಅದಕ್ಕೆ ಮೋಸ ಹೇಳಿದ್ದು ದೇವ್ರೆ, ದಯವಿಟ್ಟು ನಿನ್ನ ಹೆಸರು ತೆಗೆದುಬಿಡು ಅಂತಂದ್ರೆ ಏನು ಗೊತ್ತಾ ಮೀನಿಂಗು? ನಿನ್ನ ಮೈಂಡಿಂದ ತೆಗೆದುಬಿಡು ದೇವ್ರೆ, ಪರವಾಗಿಲ್ಲ, ಇಷ್ಟು ನಾನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ದೇವರು ಬೈಬಲ್ ಪ್ರಕಾರ ಜನಗಳಿಗೆ ನ್ಯಾಯ ತೀರ್ಪು ಮಾಡ್ಬೇಕ್ರೆ ಯಾರು ಉಳಿಬೇಕು, ಯಾರು ನಾಶ ಆಗ್ಬೇಕು ಅಂತ ಡಿಸೈಡ್ ಮಾಡೋ ದೇವರು ಒಬ್ಬರೇ ರೀ. ಅವರೇ ಸರ್ವಶಕ್ತನಾಗಿರೋ ದೇವರು, ಅವರೇ ನ್ಯಾಯಾಧಿಪತಿ ಅಲ್ವರ. ಇವಾಗ ಇದನ್ನ ಡಿಸೈಡ್ ಮಾಡೋದು ಯಾರು? ದೇವರೇ ಡಿಸೈಡ್ ಮಾಡೋದು. ಇದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಏನು ಮಾಡ್ತಾರೆ ನಮ್ಗೆ ಹೇಳ್ತಾ ಇರೋದು ಅಲ್ವರ. ಅದಕ್ಕೆ ಸತ್ಯವೇದನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನ್ಯಾಯ ತೀರ್ಪು ಏನು ಅಂತ ನಮ್ಗೆ ಏನಾಗ್ತಾರೆ ಬಹು ಸ್ಪಷ್ಟವಾಗಿ ಅರ್ಥ ಆಗ್ತಾರೆ ಅಲ್ವರ. ಸರಿ, ಹಂಗಾರೆ ಇವಾಗ ಎಲ್ಲರಿಗೂ ಒಂದು ಪ್ರಶ್ನೆ ಹೇಳ್ತಾರೆ, ಬ್ರದರ್ ಅಂದ್ರೆ ಇಷ್ಟು ಜನ ಇಷ್ಟು ಲೋಕದಲ್ಲಿ ಮೋಸ ಮಾಡ್ತಾರೆ, ದರೋಡೆ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅಲ್ಲ ಎಷ್ಟೋ ರೀತಿಲಿ ದೌರ್ಜನ್ಯ ಮಾಡ್ತಾರೆ, ಕೆಡಿಸ್ತಾರೆ, ಹಾಳು ಮಾಡ್ತಾರೆ, ಕುಟುಂಬನೇ ನಾಶ ಮಾಡಕ್ ಬಿಡ್ತಾರೆ. ಬ್ರದರ್ ಎಷ್ಟೆಲ್ಲ ಮೋಸ ಮಾಡ್ಬಿಟ್ಟಾರೆ ಬ್ರದರ್, ಇವ್ರಿಗೆಲ್ಲ ಏನು ತಿಪ್ಪೆ ಇಲ್ವಾ ಬ್ರದರ್, ಏನು ಶಿಕ್ಷಣ ಇಲ್ವಾ ಬ್ರದರ್, ಏನು ಬರೀ ನ್ಯಾಯನಾ ಅಂತಾರೆ. ಖಂಡಿತವಾಗ್ರಿ, ನ್ಯಾಯ ಇದೆ, ತೀರ್ಪು ಇದೆ, ಶಿಕ್ಷೆನೂ ಇದೆ. ಏನು ಗೊತ್ತಾ ತೀರ್ಪು? ಓದೋದು ನೋಡ್ರಿ ಅಂತೀನಿ. ನಮ್ಮ ಬೈಬಲ್ನಲ್ಲಿ ರೋಮಾಪುರದಲ್ಲಿ ಒಂದು ಅಧ್ಯಾಯ ಇದೆ ರೀ, ಫುಲ್ ಲಿಸ್ಟ್ ಕೊಡ್ತಾರೆ, ಲಿಸ್ಟ್ ಆಫ್ ಆಲ್ ದ ಸಿನ್ಸ್ ಇನ್ ದಿಸ್ ವರ್ಲ್ಡ್ ಕೊಟ್ಬಿಟ್ಟು ಅದಕ್ಕೆ ಶಿಕ್ಷೆ ಕೂಡ ಅಲ್ಲೇ ಹೇಳ್ತಾರೆ. ಇಂಥ IPC ಸೆಕ್ಷನ್ ಸೋ ಅಂಡ್ ಸೋ, ಇವ್ರಿಗೆ ಇಂಥ ದಂಡನೆ ಕೊಡಿ ಅಂತ ಅಲ್ಲೇ ಹೇಳ್ತಾರೆ. ಎಲ್ಲಿ? ರೋಮಾಪುರದಲ್ಲಿ 1ನೇ ಅಧ್ಯಾಯ. ಏನ್ರಿ ನಾವು ಓದನ್ ನೋಡಿದ್ದೀನಿ. ಎಲ್ಲಿ? 1ನೇ ಅಧ್ಯಾಯದಲ್ಲಿ 27 ಇಂದ ಓದ್ಕೊಂಬನಿ.
27 ಸರ್,
27 ಇಂದ ಹಿಡ್ದು 32 ವರೆಗೂ ಓದಿ. ರೋಮನ್ಸ್ ಫಸ್ಟ್ ಚಾಪ್ಟರ್ 27 ಇಂದ 32.
ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು.
ನೋಡ್ರ, ಗಂಡಸರು ಗಂಡಸರು ಮದುವೆ ಆಗೋದು ಈ ಕಾಲದಲ್ಲಿ ಹೇಳ್ತಾ ಇದ್ದೀವಿ ನಾವು. ರೋಮನ್ಸ್ ಎಲ್ಲ ಆ ಕಾಲದಲ್ಲಿ ಇತ್ತು ನೋಡಿರ್ತೀನಿ. ಅಪೋಸ್ಟ್ಲು ಪೋಲ್ ಬಿಡ್ತಾರೆ, ಗಂಡಸರು ಗಂಡಸರು ಮದುವೆ ಆಗ್ತವ್ರಿ, ಎಂಥ ಅಸಹ್ಯ ಮೋಸ ಅಂತಂದ್ಬಿಟ್ಟು ಅಲ್ವ. ರಾಮ್ ನೆಕ್ಸ್ಟ್. ಹಾಂ,
ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು.
ದೇವರೇ ಒಪ್ಪಿಸ್ಬಿಟ್ರಂತೆ ಅನಿಷ್ಟ ಭಾವಕ್ಕೆ. ಏನು ಅನಿಷ್ಟ ಭಾವ? ಹಾಂ,
ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ
ಅರ್ಧ
ದುರ್ಮಾರ್ಗತನ.
ಇರಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಕಲ ವಿಧವಾದ ಅನ್ಯಾಯ, ಆಲ್ ಎಲ್ಲ ಎಲ್ಲ ಬಂದ್ಬಿಡ್ತು, ಎಲ್ಲಾ ತರ ಅನ್ಯಾಯ ರೀ, ನೀ ಯಾವ್ದು ಬೇಕೋ ತೊಳ್ರಿ, ಸಕಲ ವಿಧವಾದಂಥ ಅನ್ಯಾಯ. ನೆಕ್ಸ್ಟ್.
ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು.
ನೋಡ್ರಾ, ಹೊಟ್ಟೆ ಕಿಚ್ಚು, ಕೊಲೆ, ಹಗೆತನ, ದ್ವೇಷ, ಇವತ್ತು ನೋಡೋದು ಏನು ನೋಡ್ತೀರಿ ಟಿವಿಯಲ್ಲಿ, ಬರೀ ಇರೋದು. ನೆಕ್ಸ್ಟ್.
ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನ ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು,
ಅಯ್ಯೋ,
ತಂದೆ ತಾಯಿಗಳ ಮಾತನ್ನು ಕೇಳದವರು,
ಅಪ್ಪ ಅಮ್ಮನ ಮಾತೇ ಕೇಳಲ್ಲ, ಕೆಡನ್ನು ಕಲ್ಪಿಸೋರು, ಹಿಂಗೆ ಹೊಸ ಹೊಸ ದುಷ್ಟ ಕೆಲಸಗಳನ್ನ ನೋಡೋಣ, ಟೆರರಿಸ್ಟ್ ಹಿಂಗೆ ಅಟ್ಯಾಕ್ ಮಾಡೋಣ, ಬಾಂಬ್, ಸೂಸೈಡ್ ಬಾಂಬ್, ಇವೆಲ್ಲ ಮನುಷ್ಯನಿಗೆ ಯಾರು ಸಾಮಾನ್ಯ ಮನುಷ್ಯನಿಗೆ ಬರ್ತಾರೆ ಇವೆಲ್ಲ ದುಷ್ಟ ಆಲೋಚನೆಗಳು ಅಲ್ರಾ? ಅಪ್ಪ ಅಮ್ಮನ ಮಾತ್ಕೇನ್ರಿ, ಕೇಳದೇ ಇರೋರು, ಅವಿಧೇಯರಾಗಿ ನಡೆಯಂಥವ್ರು. ಆಮೇಲೆ ನೆಕ್ಸ್ಟ್.
ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು,
ಮಾತಿಗೆ
ಕರುಣೆ ಇಲ್ಲದವರು.
ತಪ್ಪೋರು, ಮಮತೆ ಇಲ್ಲದವರು, ಮಾತು ನಾನು ಪ್ರಮಾಣ ಕೊಡ್ತೀನಿ ಎಂತ್ರಿ, ಸುಖದಲ್ಲೂ ದುಃಖದಲ್ಲೂ ಅಲ್ರಾ, ಮೇಲು ಕೀಳಲ್ಲಿ ಮರಣ ಹಗಲಿಸುವ ತನಕ ಜೊತೆಗಿರ್ತೀನಿ ಅಂತ ಮಾತು ಕೊಡ್ತಾರೆ, ಆಮೇಲೆ ಇನ್ನೊಂದು ಹೋಗ್ಬಿಡ್ತಾರೆ, ಇವತ್ತು ಇನ್ನೊಬ್ರು ನಾಳೆ ಇನ್ನೊಬ್ರು, ಆ ಥರ ಡೈವರ್ಸ್ಗಳು, ಮಾತಿಗೆ ತಪ್ಪಿದವರು. ಆಮೇಲೆ ಮಮತೆ ಇಲ್ಲದವರು, ಮಗುವನ್ನ ತಿಪ್ಪೆಗೆಸ್ಬಿಟ್ಟು ಹೋಗ್ತಾ ಇರ್ತಾರೆ ಅಮ್ಮ ಜನ್ಮ ಕೊಟ್ಬಿಟ್ಟು, ಮಮತೆ ಇಲ್ಲದವರು, ಕರುಣೆನೇ ಇಲ್ಲದವ್ರಿ. ಆಮೇಲೆ ನೆಕ್ಸ್ಟ್.
ಇಂಥವುಗಳನ್ನು ನಡೆಸುವವರು ಬಹಳ
ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ.
ನೋಡ್ರ ಇದೇನಪ್ಪ ದೇವ್ರ ವಿಧಿ ತೀರ್ಪು, ಏನು ಪೆನಾಲ್ಟಿ, ಏನು ಶಿಕ್ಷೆ ಓದಿದ್ರಿ ಅಲ್ಲಿ?
ಮರಣಕ್ಕೆ ಪಾತ್ರರು
ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾರಿಗೆಲ್ಲ ಕೊಡೋಕ್ಕಾಗ್ತದ? ದಯವಿಟ್ಟು ಕೊಡ್ರಿ, ಯಾರಿಗೆಲ್ಲ ಕೊಡೋಕ್ಕಾಗ್ತದ? ಮರಣಕ್ಕಿಂತ ದೊಡ್ಡ ಶಿಕ್ಷೆ ಯಾರಿಗೆಲ್ಲ ಕೊಡೋಕ್ಕಾಗ್ತದ?
ಇಲ್ಲ
ಆಗ್ತದಾ? ಇದೆಯಾದ್ರೆ ಮರಣಕ್ಕಿಂತ ದೊಡ್ಡ ಶಿಕ್ಷೆ
ಇಲ್ಲ
ಇದೆಯಾ? ಯಾವುದೂ ಇಲ್ಲ ರೀ. ನೋಡ್ರಿ
ಇಲ್ಲ
ಇರ್ತೀನಿ, ಹೈಯೆಸ್ಟ್ ಪೆನಾಲ್ಟಿ ಇನ್ ದಿಸ್ ವರ್ಲ್ಡ್ ಇಸ್ ಡೆತ್ ಪೆನಾಲ್ಟಿ. ಅದನ್ನು ಸ್ಟಾಪ್ ಮಾಡಿಬಿಟ್ಟವ್ರಿ ಇವಾಗ, ಗೊತ್ತಾ ನಿಮಗೆ? ಜೀವ ತೆಗೆದಿಕ್ಕೆ ಯಾರಿಗೂ ಹಕ್ಕಿಲ್ಲ ಅಂದ್ಬಿಟ್ಟು ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ ಹೊರತು ಏನ್ರಿ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಜೀವ ತೆಗೆದಿಕ್ಕೆ ಏನ್ರಿ ಶಿಕ್ಷೆ ಕೊಟ್ಟಿರ. ಆ ದೇವ್ರು ಹೇಳ್ತಾರೆ ಕೊಡಿ, ಮರಣದಂಡನೆ ಕೊಡಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ದಂಡನೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಯಾರಿಗೂ ಕೊಡಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸಗಳೇ, ಇವಾಗ ಯಾರು ಅನ್ಯಾಯ ಮಾಡಿದ್ರೆ ಅವ್ರು ಹೆಂಗೆ ಗೊತ್ತಾಗ ಮಾಡ್ತಾರೆ, ತನಗೆ ತಾನೇ ಕೇಳಿ ಮಾಡ್ಕೊಂತವ್ರಿ. ಯಾರು ಮೋಸವಾಗಿ ಇವಾಗ ಬದುಕ್ತಾನೋ ಅವನು ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬರ್ಬೇಕಾದ್ರೆ ಅಷ್ಟೇ ಮೋಸವಾಗಿರೋ ಕೆಲಸಗಳನ್ನ ಬಿಟ್ಬಿಡ್ಬೇಕು. ಬಿಟ್ಟು ಬರೋಕ್ಕಾಗ್ತದ? ಈಸಿ ಅಲ್ಲ ರೀ, ತುಂಬ ಕಷ್ಟ, ತುಂಬ ಪೆಟ್ಟು ಬಿದ್ದು ತಿಂದು ಎದ್ದು ಬರಬೇಕು ಅಷ್ಟು ಬರೋದಕ್ಕೆ ಅವನಿಗೆ ತುಂಬ ಕಷ್ಟ ಆಗ್ತದೆ. ಆವಾಗ ಏನ್ರಿ ಎರಡನೇ ಮರಣಕ್ಕೆ ಹೋಗೋಂಥ ಸಾಧ್ಯತೆ ತುಂಬ ಅಧಿಕವಾಗಿ ಅವನಿಗೆ ಇರೋದು ಅಲ್ವ. ಆದರೆ ಇವಾಗ ಒಳ್ಳೆ ರೀತಿಯಲ್ಲಿ ಇದ್ದು ಚೆನ್ನಾಗಿ ಒಳ್ಳೆ ಕೆಲಸಗಳು ಮಾಡಿಕೊಂಡು ಪರಿಶುದ್ಧವಾಗಿದ್ದರೆ ಕ್ರಿಸ್ತನ ರಾಜ್ಯದಲ್ಲಿ ಏನೋ ಬದವನು ಅನುಕೂಲವಾಗಿ ಆರಾಮಾಗಿ ಏನು ಮಾಡೋದು ಕ್ರಿಸ್ತನ ರಾಜ್ಯ ಸತ್ತಿಗೆ ಬರ್ಬೋದು. ಇದು ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ನಾವುಗಳು ಯೋಚನೆ ಮಾಡಿ, ನಾವು ಸತ್ತಿಗೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಹೆಂಗಿದ್ರಿ ಲೋಕದಲ್ಲಿ, ಒಳ್ಳೆಯವರಾಗಿದ್ರೆ ಕೆಟ್ಟವರಾಗಿದ್ದೀರಾ?
ಒಳ್ಳೆಯವರಾಗಿದ್ದೀವಿ,
ಒಳ್ಳೆಯವರಾಗಿದ್ದಾರೆ ನೀವೆಲ್ಲ ನೋಡ್ರಾ, ಇದರಾಗಿದ್ರಿ ಅದರ ಕೆಲವೊಂದು ಸತಿ ನಾನಂತರ ಒಳ್ಳೆಯವನಾಗಿರಲಿಲ್ಲ ಬಿಡ್ರಿ ಅದರ ನೋಡ್ಬೇಕಾರೆ, ಎಲ್ಲರ ಥರ ನಾವು ಕೆಟ್ಟವರಾಗಿದ್ರಿ. ಇವಾಗ ಯೋಚನೆ ಮಾಡಿ, ಸತ್ಯ ಕೇಳಿದ್ಮೇಲೆ ಎಷ್ಟು ತಿನ್ನಿರ್ತಾರೆ, ಛೇ ಆ ಕಾಲದಲ್ಲಿ ಏನಕ್ಕಪ್ಪ ಹಿಂಗೆಲ್ಲ ಮಾಡಿಬಿಟ್ಟೆ, ಛೇ ಇವೆಲ್ಲ ಮಾಡದಿರ ಇದ್ದಿದ್ರೆ ಈ ವಾಕ್ಯದ ಪ್ರಕಾರ ನಡೆಯಕ್ಕೆ ನಂಗೆ ಎಷ್ಟು ಆಗ್ತಾ ಇತ್ತು, ತುಂಬ ಈಸಿ ಆಗ್ತಾ ಇತ್ತಲ್ಲ ಅಂತ ಅನಿಸ್ತದಲ್ಲ ನಮ್ಗೆ ಅವಾಗ. ಅವಾಗ ನಮ್ಗೆ ಹೆಂಗಿರ್ತಾರೆ, ಆವಾಗ ಮಾಡಿರೋ ಕೆಲಸಗಳೆಲ್ಲ ನಮಗೆ ಚಾವಟಿಯಲ್ಲಿ ಹೊಡೆದಂಗೆ ಇಡ್ತಾರೆ ರೀ. ನಮ್ಗೆ ಯಾರು ದೇವ್ರು ಹೇಳೋದು ಬೇಕಾಗಿಲ್ಲ, ದೇವ್ರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ನಡೆದವಾಗೇನೆ ನಮಗೆ ಚಾವಟಿಯಲ್ಲಿ ನಾವೇ ಹೊಡ್ಕೊಂಡಂಗೆ ಇರ್ತಾರೆ ರೀ. ಅವಾಗ ನಮ್ಗೆ ಹೆಂಗ ಅನಿಸ್ತದೆ, ಛೇ ಹಳೆಯ ಮನುಷ್ಯನ ಥರ ನಾನು ಇಲ್ದಿದ್ರೆ ಎಷ್ಟು ಸಂತೋಷವಾಗಿರ್ತಾ ಇದ್ರೆ, ನನ್ನ ಮೈಂಡ್ ಫ್ರೀ ಆಗಿ ಎಷ್ಟು ಇರ್ತಾ ಇತ್ತು, ಎಷ್ಟು ದೇವ್ರು ನಾನು ಸಂತೋಷವಾಗಿ ನಾನು ಸೇವೆ ಮಾಡ್ಬೋತಾರ ಅಂತ ಮನ್ಸಿಗೆ ಅನಿಸ್ತಿರೋ ಇಲ್ಲ, ಅದೇ ನಮಗೆ ದೇವ್ರು ಕೊಡ್ತಂತ ನ್ಯಾಯ ತೀರ್ಪು. ಇದೇ ರೀತಿ ಕ್ರಿಸ್ತನ್ ರಾಜ್ಯದಲ್ಲಿ ಆಗೋದು. ಆದರೆ ಒಂದೇ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ಅವಾಗ ಸೇತಾನ್ ಇರೋದಿಲ್ಲ, ಜನಗಳಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದಕ್ಕೇ 1000 ಇಯರ್ಸ್ ಕೊಟ್ಟಿರುತ್ತೆ. ದಿಸ್ ಈಸ್ ಜಜ್ಮೆಂಟ್, ದಿಸ್ ಈಸ್ ದ ರೀಸನ್ ಕ್ರೈಸ್ಟ್ ಇಸ್ ಗಿವನ್ ಎ 1000 ಇಯರ್ಸ್ ಟು ರೂಲ್ ಆನ್ ದಿಸ್ ಅರ್ತ್. 1000 ವರ್ಷ ಕ್ರಿಸ್ತನ ಆಳ್ವಿಕೆ ಮಾಡಬೇಕಾದ್ರೆ ಜನಗಳಿಗೆಲ್ಲ ಹೆಂಗೆ ಗೊತ್ತಾ ಮಾಡ್ತಾರೆ, ರಿಹ್ಯಾಬಿಟೇಷನ್ ಸೆಂಟರಿಂದ ಒಬ್ಬರನ್ನ ಪಾಪಿನ ಏನ್ರಿ ಒಬ್ಬ ಕುಡುಕನ್ನ ಎತ್ತಿ ಪರಿಪೂರ್ಣವಾಗಿ ಹೆಂಗೆ ಒಳ್ಳೆ ಮನುಷ್ಯನಾಗಿ ಮಾಡ್ತಾರೋ ಈ ಕೆಲಸ ಮಾಡೋದಕ್ಕೇ ಕ್ರಿಸ್ತನಿಗೆ 1000 ವರ್ಷ ಕೊಟ್ಟಿರೋದು. ಸುಮ್ಮನೆ ಲೆಫ್ಟ್ಗೆ ಹೋಗೋ, ರೈಟ್ಗೆ ಹೋಗೋ, ನೀನು ಸ್ವರ್ಗಕ್ಕೆ ಹೋಗೋ, ನೀನು ನರ್ಕಕ್ಕೆ ಹೋಗೋ, ನೀನು ಶಿಕ್ಷೆ ಅನುಭವಿಸು, ನೀನು ಆಶೀರ್ವಾದ ತೊಗೊಳ್, ಇದೆಲ್ಲ ರೀ ಅಲ್ವರ ಗಾಡ್ಸ್ ಪ್ಲಾನೆಟ್ ಡಿಫ್ರೆಂಟ್ ರೀ ಅಲ್ವರ. ಅದಕ್ಕೆ ದೇವರು ಹೇಳೋದು, ಒಬ್ಬ ಮನುಷ್ಯನೂ ನಾಶ ಆಗೋದು ನನಗೆ ಇಷ್ಟ ಇಲ್ಲ ರೀ, ಎಲ್ಲರೂ ರಕ್ಷಣೆಗೆ ಬಂದ್ಬಿಟ್ಟೇ ಬರಬೇಕು ಅಂತ ಅಂದ್ಬಿಟ್ಟಿನ್ರಿ, ಆತನ ಚಿತ್ತವಾಗಿದೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ ನ್ಯಾಯ ತೀರ್ಪು ಅಂದ್ಬಿಟ್ಟು ಸಂತೋಷವಾದ ಅನ್ಸಿದ್ದೀರಿ. ಯಾಕಂದ್ರೆ ದೇವರು ಏನು ಮಾಡ್ತಾರೆ, ಎಲ್ಲರಿಗೂ ರಕ್ಷಣೆ ಏನು ಮಾಡ್ತಾರೆ, ಕೊಡೋಂಥ ಸಮಯ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ ಈ ದಿನ ನಾವೇನು ಮಾಡೋಣ, ಎದುರು ನೋಡೋಣ, ಎಲ್ಲರಿಗೂ ಆಶೀರ್ವಾದ ಬರಲಿ, ಎಲ್ಲರಿಗೂ ಕೃಪೆ ಕೊಡಲಿ. ಇವಾಗ ಯೋಚನೆ ಮಾಡಿ ಅಂತೀನಿ, ಇವಾಗ ನಮ್ಮನ್ನೆಲ್ಲ ದೇವರು ಸತ್ತಿ ಕರ್ತಾರೆ, ದೇವ್ರು ನಮ್ಗೆ ಎಷ್ಟು ತಿ ಶಿಕ್ಷೆ ಕೊಟ್ಟಿದ್ದಾರೆ ಮಾಡಿರೋ ಪಾಪಗಳಿಗೆಲ್ಲ, ಹಾಂ ಕೊಟ್ಟಿದ್ದಾರೆ ನಮಗೆ. ನಮ್ಗೆ ಕೊಡ್ತಾ ಇದ್ರೆ ನಾವೇನು ಮಾಡ್ತೀರಿ, ನಮ್ಮ ದೇವ್ರ ಕಡೆ ತಿರುಗಿ ನೋಡೋದೇ ಇಲ್ಲ. ನಾವೇನು ಕೇಳ್ತೀರಿ, ಯೋ ದೇವ್ರೆ ಸಾಕು, ದೇವ್ರೆ ನಾನು ಮಾಡಿದ ತಪ್ಪು ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ಕೇಳ್ತೀರಿ. ಅವ್ರು ದೇವ್ರು ಏನು ಮಾಡ್ತಾರೆ ನಮ್ಮನ್ನ, ಆಯ್ತು ಬಿಡು ಕಂದ, ತಗೋ ಎನ್ಕರೇಜ್ ಮಾಡ್ತೀನಿ, ತಗೋ ಪ್ರೋತ್ಸಾಹ, ತಗೋ ಪವಿತ್ರಾತ್ಮ ಕೊಡ್ತೀನಿ, ತಗೋ ಇನ್ನ ಬೆಳಿ. ಇದೇ ತರ ಪ್ರೋತ್ಸಾಹ ನಮಗ್ ಮಾಡ್ಬೇಕಾರೆ ಯಾಕಪ್ಪ ರೋತ್ರ ಅಂತ ಜನಗಳಿಗೆ ಮಾಡ್ಬಾರ್ದು. ಏನ್ ಮಾಡಿದಾರೆ ಅವರು ಗೊತ್ತಿಲ್ದ್ರ, ಅವ್ರ ಸೇತನ ಏನ್ ಮಾಡಿದಾರೆ, ಕಣ್ಣುಗಳನ್ನ ಮಂಕ್ ಮಾಡಿದಾರೆ, ಮಾಡ್ತಾ ಇದ್ದಾನೆ, ಬಿಟ್ಬಿಡ್ರಿ. ಯೇಸು ಕ್ರಿಸ್ತು ಅವ್ರಿಗೆ ಶಿಲ್ಬೆ ಮೇಕರ ಕೈದಿಗಳಿಗೆ ಏನ್ ಮಾಡ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುವಂತ ಬೈಬಲ್ ಏನ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಏನ್ ಮಾಡ್ಲಿ, ಯೇಸು ಕ್ರಿಸ್ತು ಅವ್ರಿಗೆ ಖಂಡಿಸ್ಲಿಲ್ಲ, ನಿಂದಿಸ್ಲಿಲ್ಲ, ಬೈಲಿಲ್ಲ. ಅಲ್ವರ ಏನ್ರಿ, ನನ್ನನ್ನು ಜಜ್ಜದ್ದು ಯಹೋವನ ಸಂಕಲ್ಪ ಅಂತ ದೇವ್ರಿಗೆ ಒಪ್ಪಿಸ್ಕೊಬಿಟ್ರಿ. ಆ ಯಜ್ಞ ಏನ್ರೆ ವೇದ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಯಾಗಿ ಹೆಂಗಿದ್ದಂತ ಯೇಸು ಕ್ರಿಸ್ತು ಮೌನವಾಗಿದ್ರೆ
ಹೌದು
ಬಾಯಿ ತೆರಿನೇ ಇರಲ್ಲ. ಅದರ ಹಂಗ ನಾವು ಬಾಯಿ ತೆರೆದ್ಬಿಟ್ಟು ಎಲ್ಲರಿಗೂ ಶಾಪ ಆಗ್ತಾ ಇದ್ರೆ ನರ್ಕಕ್ಕೆ ಹೋಗ್ಬಿಡು, ನಾನು ಕೇಳಿದ್ರೆ ಸತ್ಯ ಕೇಳಬೇಕು, ಇಲ್ಲ ನೀನು ನರ್ಕಕ್ಕೆ ಹೋಗ್ಬಿಡಕು ಅಂದ್ರೆ ಇದೇನ್ರಿ ನ್ಯಾಯ ತೀರ್ಪು ಅಂದ್ರೆ, ಇದೇನ್ರಿ ಅನ್ಯಾಯ, ಇದೇನ್ ತೀರ್ಪು, ಇದೇನ್ ಪ್ರೀತಿ, ಏನ್ ಅನುಕಂಪ. ಯೋಚನೆ ಮಾಡಿ ಅಂತ ದೇವ್ರ ಗುಣನೇ ಇಲ್ವಾ, ದೇವ್ರು ಇಷ್ಟು ಕಟ್ಟಿನ, ಇಷ್ಟು ಕಟ್ಕನ. ಇವಾಗ ಯೋಚನೆ ಮಾಡಿ ಅಂತ ಎಕ್ಸಾಂಪಲ್ ಹೇಳ್ಬೇಕು, ದರ್ಶನ್ ನೋಡಿ ಅಷ್ಟನ್ನೆಲ್ಲ ಹಿಂಸೆ ಕೊಡ್ ಸಾಯ್ತಾನೆ, ನೀವು ಒರಿಜಿನಲ್ ಫೋಟೋಗಳು ನೋಡ್ಬಿಟ್ರೆ ನೀವು ಊಟ ಮಾಡಲ್ಲ ರೀ, ಅಷ್ಟು ಖರಾಬ್ ಆಗಿದೆ ಅಂತೀರಿ. ಹೌದ್ರ, ಆದ್ರೆ ಯೋಚನೆ ಮಾಡಿ ಅಂತೀರಿ, ಅದನ್ನೆಲ್ಲ ನೋಡ್ಬಿಟ್ಟು ಎಂಥ ಮನುಷ್ಯನ್ಗಾರ ಏನಾಗ್ಬಿಡುತ್ತೆ, ಮನ್ಸು ಕರ್ಕೊಬಿಡ್ತಾರೆ, ಏ ಥೂ ಹಿಂಗೆಲ್ಲ ಯಾಕಪ್ಪ ಮಾಡ್ತೀರಾ ಅಂತಂತಂದ್ರ. ಹಾಂ, ಅದಕ್ಕೆ ಪೊಲೀಸ್ ಕಮಿಷನರ್ ಹಿಡಿದಿರೋದು ಡಿ ಸಿ ಪಿ. ಈ ಥರ ಮನುಷ್ಯ ಒಬ್ಬ ಮನುಷ್ಯನ್ ಮಾಡೋದು ಕ್ರೂರವಾಗಿರೋ ಮರಣ ರೀ, ಈ ಥರ ಯಾರು ಮಾಡಬಾರ್ದು ಅಂದ್ಬಿಟ್ಟು, ಈ ಥರ ಮಾಡೋಕ್ಕೆ ಹೆಂಗಾರ ಮನ್ಸು ಬಂತು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿರಿ, ಒಬ್ಬ ಮನುಷ್ಯ ಮನುಷ್ಯನ್ ಮಾಡ್ಬೇಕಾರೆ ಇಷ್ಟು ಯೋಚನೆ ಮಾಡ್ತಾರೆ ಅಂದರೆ, ಇನ್ ದೇವ್ರು ಎಲ್ಲ ಪಾಪಿಗಳನ್ನ ನರಕಕ್ಕಾಕ್ಬಿಟ್ಟು, ಏ ಬರ್ರಲ್ಲಿ, ಏ ಎಳ್ಕೊಂಬರ್ರ, ಕರ್ಕೊಂಬರ ಅಂತೀನಿ ನಾನು. ಯಾಕೆ ಅವ್ನ ಕೈ ಹಾಕು, ಅವ್ನ ಕಾಲು ಹಾಕು, ಇವತ್ತು ಎಣ್ಣೆಲ್ಲದು, ನಾಳೆ ಅವನ ಫ್ರೈ ಮಾಡು, ಅವ್ನ ಬೆಂಕಿಗೆ ಹಾಕು ಅಂತ ಮಾಡ್ತಾರ. ದೇವ್ರು ಎಂಥ ಕರುಣಾಮಯಿ, ಎಂಥ ಪ್ರೀತಿಮಯಿ. ಅವರು ಶಿಲ್ಬೆಗೆ ಹಾಕಿರೋ ಜನಗಳಿಗೆ ಕಣ್ಣು ಕೊಟ್ಬಿಟ್ರು, ಕಿವಿ ಕೊಟ್ಬಿಟ್ರು, ಕೈ ಇಲ್ದಿರೋಂಗೆ ಕೈ ಕೊಟ್ರು, ಕಾಲು ಕೊಟ್ಬಿಟ್ರು, ಪ್ರಾಣ ಕೊಟ್ಬಿಟ್ರು ರೀ. ಅಂಥ ವ್ಯಕ್ತಿಗೆ ಶಿಕ್ಷೆಗಳು ಕೊಡ್ದಿರಂಥ ಕರ್ತನು ಅವರು ಪರಲೋಕದಲ್ಲಿ ಪಕ್ಕದಲ್ಲಿ ಒಂದು ನರಕ ಥರ ಮಾಡಿ, ಏಯ್ ನೀವೆಲ್ಲ ಬರ್ರಿ ಪರಲೋಕದಲ್ಲಿ ನೋಡ್ಕೊತೀನಿ ನಾನು ಅಂತ ಮುಡಿಯೋಸು ಕುಸ್ ಮಾಡ್ತಾರೆ ರೀ. ಭೂಲೋಕದಲ್ಲಿ ಅವ್ರಿಗೆ ಇಲ್ಲರೆ ಫೀಲಿಂಗ್ಸ್ ಇರಲ್ಲ. ಬೈಬಲ್ ಓದಿ ಇದೆಲ್ಲ ಹೇಳ್ತೀನಿ ನೆಕ್ಸ್ಟ್ ಬರೋ ಕ್ಲಾಸಸ್ ರೀ. ಊರು ಊರು ಬಾಗಿಲು ಮುಂದೆ ನಿಂತಿತ್ತಂತೆ, ಬೈಬಲ್ ಇದೆ ಎಲ್ಲ, ಒಂದೊಂದು ವಾಕ್ಯ ನೋಡಿಸ್ತೀನಿ ರೀ. ಊರು ಊರು ಬಾಗಿಲ ಹತ್ರ ನಿಂತಿರ್ಬೇಕಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಯಿಲೆಗಳು ವಾಸಿ ಮಾಡಿದ್ದಾರೆ. ನೀನು ನಂಬ್ತೀಯೋ ಬಿಡ್ತೀಯೋ, ನೀನು ನನಗೆ ಬೈತೀಯೋ ಒಳ್ಳೇದು ಮಾಡ್ತೀಯೋ, ನಾನು ನಿನ್ಗೆ ಒಳ್ಳೇದೇ ಮಾಡ್ತೀನಿ ಅಂದ್ಬಿಟ್ಟು ಅಷ್ಟು ಕರ್ತನು ಆಶೀರ್ವಾದ ಮಾಡ್ಕೊಳ್ಸಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದನ್ನ ಅರ್ಥ ಮಾಡ್ಕೊಬೇಕು. ನಮ್ಮ ದೇವ್ರ ಗುಣಗಳನ್ನ, ನಮ್ಮ ದೇವ್ರ ಗುಣನ ಅಷ್ಟು ನಾವು ಕೇವಲವಾಗಿ ಏನು ಮಾಡಕ್ ಹೋಗ್ಬಿಡ್ತೀವಿ, ಚೀಪಾಗೆ ಹಂಗೆ ಎಣ್ಸಕ್ಕೆ ಹೋಗ್ಬಿಡ್ದು. ಅಂದ ದಯವಿಟ್ಟು ವಾಕ್ಯಗಳನ್ನ ನಾನು ಕಳ್ಸ್ಕೊಡ್ತೀನಿ ಯೂಟ್ಯೂಬ್ ಲಿಂಕು, ದಯವಿಟ್ಟು ಕೇಳಿ. ಏನೋ ಪ್ರಶ್ನೆ ಇತ್ತು ಅಂದರೆ ನೆಕ್ಸ್ಟ್ ವೀಕು ಸಂಕೋಚ ಪಡೆದ ದಯವಿಟ್ಟು ಕೇಳಿ. ನೆಕ್ಸ್ಟ್ ವೀಕು ಬರೀ ಕ್ವಶನ್ಸ್ ಇಟ್ಕೊಳೋಣ, ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವಿಸ್ಲಿ. ಯಾರಿಗಾನ ಪ್ರಶ್ನೆ ಇವಾಗ ಕೇಳಬೇಕು ಅಂತಿದೆಯಾ, ಇಲ್ಲ ನೆಕ್ಸ್ಟ್ ವೀಕ್ ಕೇಳಬೇಕು ಅಂತಿದ್ರೆ ಕೇಳ್ಬೋದು, ನಿಮ್ಮ ಇಷ್ಟ. ಯಾರಿಗಾನ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ?
ಪಟ್ಟಂತ ಬಂದದಲ್ಲ ಸರ್, ಅದಕ್ಕೆ ಮತ್ತೆ ರಿಪೀಟ್ ಆಗಿರೋದು.
ಸಿಸ್ಟರ್ ಕೇಳಿಸಿಲ್ಲ, ನಿಮ್ಮ ವಾಯ್ಸ್ ಕಟ್ ಆಗ್ತಿದೆ.
ಅದು ಪ್ರಕಟಣೆ ಅಲ್ಲಿ ಸರ್, ಪುಸ್ತಕಗಳು ತೆರೆಯಲ್ಪಟ್ಟು ಮತ್ತೆ ಜೀವಬಾದರ ಪಠ್ಯ ಅಂತ ಬಂತು, ಮತ್ತೆ ಆ ಜೀವಬಾದರ ಪಠ್ಯ ಅಂತ ಬಂತು, ಅದಕ್ಕೆ
ಆ ಜೀವ ಭದ್ರ ಪಟ್ಟಿಯಿಂದ ಬರಲಿಲ್ಲ, ನೀವು ಓದಿ ಕರೆಕ್ಟಾಗಿ. ಆ
ಒಂದ್ ನಿಮಿಷ.
ಪುಸ್ತಕಗಳು ಬರೆದಂತ ಕಾರ್ಯಗಳ ಪ್ರಕಾರ ಅವ್ರ ಕೃತ್ಯಗಳ ತಕ್ಕಂತೆ ನ್ಯಾಯ ತೀರ್ಪು ಆಗ್ತಾ ಕೊಟ್ಟಿದ್ದಾರೆ ಹೊರತು ಜೀವ ಭದ್ರ ಪಟ್ಟಿ ತೆರೀತು ಅಂತ ಅಲ್ಲಿಗೆ ನಿಲ್ಸವ್ರೆ. ಈ ನೆಕ್ಸ್ಟ್
ಇಲ್ಲ
ಜೀವ ಭದ್ರ ಪಟ್ಟಿ ರೆಫರೆನ್ಸೇ ಕೊಡಲಿಲ್ಲ.
ಸರ್, ಇಲ್ಲಿ ಇದು ಪ್ರಕಟಣೆ 20:12,
ಹ್ಮ್,
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು, ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳು ಪ್ರಕಾರ ಅವರಿಗೆ ತೀರ್ಪಾಯಿತು. ಆ ಅಂದ್ರೆ ಇದು ಜೀವಬಾಧ್ಯರ ಪುಸ್ತಕನೇ ಅಂತ ಆಯ್ತು ಅಂತ ಅರ್ಥ ಆಗ್ತದೆ ಸರ್.
ಹಂಗಂತ ಅರ್ಥ ಅಲ್ಲ, ನೀವು ಅರ್ಥ ಮಾಡ್ಕೊಂಬಿಡಿ ಅಲ್ಲಿ ಇಲ್ದಿರೋದನ್ನ. ಹಿಂಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ಕ್ರಿಶ್ಚಿಯನ್ಸ್ಗಳು ಇಲ್ದಿರೋದನ್ನೆಲ್ಲ ಊಹೆ ಮಾಡ್ಕೊಂಬಿಟ್ಟು ದೊಡ್ಡ ಬೈಬಲ್ ಇಲ್ದಿರೋ ಕಥೆನೇ ಕಟ್ಬಿಟ್ಟಿರೋದು. ಅಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಬೇಕು. ಕರೆಕ್ಟಾ? ಕರೆಕ್ಟ್ ಅಲ್ವಾ?
ಸರ್, ಅದೇ ಜೀವಭದ್ರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿತ್ತು.
ಅಷ್ಟೇ, ಅದಕ್ಕೆ ಅಲ್ಲಿ ನಿಂತೋಯ್ತು. ತೀರ್ಪಾಗಿದೆ ಅದ್ರ ಪ್ರಕಾರ?
ಆ ಪುಸ್ತಕಗಳಲ್ಲಿ ಬರೆದಿದ್ದ.
ಹಾಗಾದ್ರೆ ಆ ಪುಸ್ತಕಗಳೇ ಬೇರೆ, ಜೀವ ಪಠ್ಯಪಟ್ಟಿನೇ ಬೇರೆ, ಹೌದಾ ಇಲ್ವಾ?
ಅದೇ 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 ಕೇಳ್ಕತ್ತೀನಿ ಸರ್, ಅದು ಬೇರೆ ಬೇರೆ ಅದೇನೋ.
ಆ ಪುಸ್ತಕಗಳು ಅಂದ್ರೆ ಸತ್ಯವೇದ. ಸತ್ಯವೇದನ ಕ್ರಿಸ್ತನರಾಜ್ಯದಲ್ಲಿ ಸೈತಾನ ಕಟ್ಟಾಕಿದ ಮೇಲೆ ಓಪನ್ ಆಗಿ ಬಿಡ್ತಾರೆ ಎಲ್ಲರಿಗೂ, ಸತ್ಯದ ಪ್ರಕಾರನೇ ಅವ್ರು ತೀರ್ಪು ಮಾಡೋದು, ಬೈಬಲ್ ಪ್ರಕಾರ ತೀರ್ಪು ಮಾಡೋದು. ಓಕೆನಾ?
ಹ್ಞೂ ಸರ್.
ಓಕೆ, ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ? ಸರಿ, ಹಂಗಾರೆ
ಪ್ರಶ್ನೆ
ಹೇಳಿ ಬಿಡ್ತಾರೆ.
ಪಾಸ್ಟರ್, ಸತ್ಯ
ಆ ಪುಸ್ತಕಗಳು ಎಂದರೆ ಸತ್ಯವೇದ, ಅದು 66 ಪುಸ್ತಕಗಳಲ್ವಾ?
ಹೌದು ಸರ್, ಹೌದು ಸರ್, ಕರೆಕ್ಟ್. 66 ಬುಕ್ಸ್ ಆಫ್ ದ ಬೈಬಲ್.
ಯೆಸ್ ಓಕೆ.
ಫಸ್ಟ್ ಇದು 2 ಕೊರಿಂಥ 4:4 ಸರ್. ಇವಾಗ ಸೈತಾನನು ಲೋಕದ ಜನರ ಕಣ್ಣನ್ನ ಮಂಕು ಮಾಡಿದನು ಅಂತ ಆದ್ಮೇಲೆ, ನೆಕ್ಸ್ಟ್ ಇದರಲ್ಲಿ ಒಂದು ಇದು ಇದೆಯಲ್ಲ ವಾಕ್ಯ, ಅಂದ್ರೆ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು ಅಂತ ಇದೆಯಲ್ಲ ಸರ್. ಇದು ಪ್ರಪಂಚದ ದೇವರು ಅಂತ ಅಂದ್ರೆ
ಇವಾಗ
ಯಾಕೆ
ನಾವು ಮೂರು ಲೋಕದ ಪಾಠ ಕೇಳಿದೀರಾ? ನೀವು ಮೂರು ಲೋಕದ ಪಾಠ ಕೇಳಿದೀರಾ?
ಮೂರು ಲೋಕ? ಹೌದು ಅಷ್ಟೇ.
ಹಾ, ಮೊದಲನೇ ಲೋಕ ಇತ್ತು, ಆದಾಮನ ಸೃಷ್ಟಿ ಮಾಡೋಕ್ಕಿಂತ ಜಳೆಪಳೆಯದವರೆಗೂ ಕೇಳಿದೀರಾ?
ಹೌದು ಅಷ್ಟೇ.
ಆಮೇಲೆ
ನೋವನ್ನ
ಜಳೆಪಳೆಯದಿಂದ ಹಿಡಿದು ಯೇಸು ಕ್ರಿಸ್ತನ ಎಡೆಬರಿಕೆವರೆಗೂ ಎರಡನೇ ಲೋಕ ಅಂತ ಕೇಳಿದೀರಾ?
ಹೌದು.
ಈ ಎರಡನೇ ಲೋಕಕ್ಕೆ ಸೇತಾನೇ ದೇವರು.
ಓಕೆ.
ಅಂದ್ರೆ ಈ ಕಂಪ್ಲೀಟ್ ಸೇತಾನ್ಗೆ ಬಿಟ್ಬಿಡೋರೆ, ಏನ್ ಬೇಕಾರ ಮಾಡ್ಕೊಂತ ದೇವರು. ದೇವ್ರ ಮಕ್ಕಳನ್ನ ಬಿಟ್ಟರೆ, ದೇವ್ರ ಮಕ್ಕಳನ್ನ ದೇವ್ರ ಪರ್ಮಿಷನ್ ಇಲ್ಲದೆ ಟಚ್ ಮಾಡಂಗಿಲ್ಲ. ಇಡೀ ಲೋಕನ ಯಾರ ಕೈಲಿ ಒಪ್ಪಿಸ್ಕೊಬಿಟ್ಟಾರೆ ದೇವ್ರು ಇವಾಗ?
ಸೈತಾನ್.
ಎಲ್ಲಾರು ಅವನ ಕೈಲಿ ಇರೋದು, ಕಂಟ್ರೋಲಲ್ಲಿ.
ಅದೇ ಯೋಗನಿಗೆ ಇದು ಮಾಡ್ತಾನಲ್ಲ, ನನ್ನ ಅಪ್ಪಣೆ ಇಲ್ಲದೆ
ಕರೆಕ್ಟ್ ಆಗಿ
ನೀನು
ಹೇಳಿದ್ರಿ ಇಷ್ಟ, ಯೋಬನ್ ಹೇಳ್ದಲ್ಲ, ಅದು ಎಕ್ಸಾಂಪಲ್, ಬ್ಯೂಟಿಫುಲ್ ಎಕ್ಸಾಂಪಲ್.
ನನ್ನ ಅಪ್ಪಣೆ ಇಲ್ಲದೇನೆ
ಎಸ್, ಕರೆಕ್ಟ್,
ಏನು ಮಾಡ್ತಾನೆ.
ಎಸ್. ಸರಿ,
ಓಕೆ.
ಓಕೆನಾ? ಏನೋ ಪ್ರಶ್ನೆ
ಬ್ರದರ್.
ಇದೆ? ಹಾಂ, ಪ್ರವೀಣ್ ಬ್ರದರ್, ಗುಡ್ ಈವ್ನಿಂಗ್, ಹೇಳಿ.
ಗುಡ್ ಈವ್ನಿಂಗ್. ಪ್ರೈಸ್ ಗಾಡ್ ಬ್ರದರ್. ನೀವು ಹೇಳಿದ್ರಲ್ವಾ ಸೈತಾನ 1,000 ವರ್ಷ ಬಂಧಿಸ್ತಾರೆ ಅಂತ ಹೇಳಿ, ಮತ್ತೆ ಅದನ್ನ 1,000 ವರ್ಷದಲ್ಲಿ ಬಿಡ್ತಾರೆ ಅಥವಾ ಕಂಟಿನ್ಯೂ ಮಾಡ್ತಾರೆ ಅದನ್ನ?
1,000 ವರ್ಷದ ನಂತರ ಬಿಡ್ತಾರೆ. ಆವಾಗ ಬಿಟ್ಟಾವಾಗೇನೆ ಫೈನಲ್ ಟೆಸ್ಟ್, ಯಾರೆಲ್ಲ ಸತ್ಯದ ಪ್ರಕಾರ ನಡೀತೀನಿ ಅಂತ ಹೇಳಿರ್ತಾರೋ, ಆ್ಯಕ್ಚುಲ್ ಆಗಿ ನಡೀತಾರೋ ಇಲ್ವೋ ಅಂತ ಅವ್ರ ಟೆಸ್ಟ್.
ಓಕೆ ಓಕೆ.
ಆವಾಗ
ಹೌದು
ತಿರ್ಗಾ ಸೇತಾನ ಕುತಂತ್ರಗಳಿಗೆ, ಅವಾಗ ಯಾವ ಥರ ವಂಚನೆ ಇರ್ತದೆ ನಮ್ಗೆ ಗೊತ್ತಿಲ್ಲ. ಆವಾಗ ತಿರುಗೂ ಸೇತಾನ ಕುತಂತ್ರಗಳಿಗೆ ಮೋಸ ಹೋಗಿ ವಂಚನೆಗೆ ಒಳಗಾದರೆ ಅವ್ರೇನು ಮಾಡ್ತಾರೆ, ಎರಡನೇ ಮಂಡಕ್ಕೆ ಹೋಗ್ತಾರೆ. ಆವಾಗ ಸೇತಾನೋ ಅವ್ನ ಜೊತೆಗೆ ಎಲ್ಲ ದೂತ್ರಗಳನ್ನ ಮತ್ತೆ ಇಂಥ ಪಾಪಿಗಳನ್ನ ಏನು ಮಾಡ್ತಾರೆ, ಎರಡನೇ ಮಂಡಕ್ಕೆ ಹಾಕಿ ನಾಶ ಮಾಡಾಕ್ತಾರೆ.
ಅಂದ್ರೆ ತೀರ್ಪಾದ ನಂತರ
ಹೌದು ಸರ್. ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ? ಸರಿ, ಓಕೆ. ಹಂಗಾರೆ ಒಂದು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣವಾ?
ಓಕೆ.
ಓಕೆ, ನಮ್ಮ ಮಧ್ಯದಲ್ಲಿ ಪ್ರವೀಣ್ ಬ್ರದರ್, ಪ್ರವೀಣ್ ಬ್ರದರ್ ಪ್ರೇಯರ್ ಮಾಡೋಕ್ಕಾಗ್ತದಾ?